तत्परिश्य मम वाच मिमां सुप्तां सञ्जीवयत्यखिलशक्तिहरस्वहं अन्यांस्त्यहस्तचरणश्रवणप्रकादीन् प्राणान्नमो भगवते पुरुषाय तस्माद्ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे जयत्ययो खण्डगुणोरुमण्डलः तदोदितो ज्ञानमरीचिमाली स्वभक्तहर्दोच्चतमो निहन्ता व्यासावतारो हरिरात्मभास्करः जयत्ययो अक्षीणसुखात्मबिम्बः स्वैश्वर्यकान्तिप्रततः तदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः जयत्यसङ्ख्योरुबलाम्बुपूरो गुणोच्चरत्नाकर आत्मवैभवः सदा सदात्मज्ञनदीभिराप्यः कृष्णावतारो हरिरेतसागरः यो विप्रलम्भविपरीतमतिप्रभूतान् वादान्निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहम् नमामि भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौजिः सकलवचनचेतो देवता भारती सा मम वचसि निधत्तां सन्निधिम् मानसे च सोमेश्वराय सितभूतिवितस्वराय प्रेमप्रवृद्धगिरिजाहृतिभास्वराय तुङ्गोल्लसत्पवनपावितवंशपल्ली माङ्गल्यहेतुचरिताय नमः शिवाय मे शाद्यासुरावोहम् इडे चेतोऽभिमानिनः यूयम् सर्वे प्रकुरुत मनो मे मध्वभावम् श्रीमध्वः कल्पवृक्षस्तु जयार्यः कामधुःस्कृतः चिन्तामणिस्तु व्यासार्यः मुनित्रयमुदाहृतम् तदा पुण्यारण्ये शुभधवलगङ्गापरिसरे चरन् सूरे सेवाजनितपरमानन्दभरितः अयि संवित् स्वामिन् हयवदनवादीशवरद प्रसीदेति क्रोशन्निमिषमिव नेष्यामि दिवसान् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्मि पृथ्वीमण्डलमध्यस्थाः पूर्णबोधमता जयत्यजो अक्षीणसुखात्मबिम्बः स्वैश्वर्यकान्तिप्रततस्तदोदितः स्वभक्तसन्तापदुरिष्टहन्ता रामावतारो हरिरीशचन्द्रमा जयत्यसङ्ख्योरुबलाम्बुपूरो गुणोच्चरत्नाकर आत्मवैभवः तदा सदात्मज्ञनदीभिराप्यः कृष्णावतारो हरिरेतसागरः यो विप्रलम्भविपरीतमतिप्रभूतान् वादान्निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहम् नमामि भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौजिः सकलवचनचेतो देवता भारती सा मम वचसि निधत्तां सन्निधिम् मानसे सोमेश्वराय हितभूतिवितस्वराय प्रेमप्रवृद्धिजाहृतिस्वराय तुङ्गोल्लसत्पवनपावितवंशपल्ली माङ्गल्यहेतुचरिताय नमः शिवाय मे शाद्यासुरावोहम् इरे चेतोऽभिमानिनः यूयम् सर्वे प्रकुरुत मनो मे मध्वभावम् श्रीमध्वः कल्पवृक्षस्तु जयार्यः कामधुःस्कृतः चिन्तामणिस्तु व्यासार्यः नित्रयमुदाहृतम् तदा पुण्यारण्ये शुभधवलगङ्गापरिसरे चरन् सूरे सेवाजनितपरमानन्दभरितः అయి సంవిత్ స్వామిన్ హయవదన వాదీశ వరద ప్రసీదేతి క్రోశన్నిమిషమివ నిష్యామి దివసామి. వాదిరాజగురూన్ వందే ప్రభుత్తమ గురూన్ తథా రాఘవేంద్రాన్ తథా సర్వాన్ సద్గురూన్ ప్రణతోస్మి. పృథ్వీమండల మధ్యస్థాః పూర్ణబోధమతానుగాః వైష్ణవా విష్ణుహృదయాః తాన్నమస్యే గురూన్ మమ. శ్రీ గురుభ్యో నమః. నారాయణాయ పరిపూర్ణగుణార్ణవాయ విశ్వోదయస్థితిలయోన్నియతిప్రదాయ జ్ఞానప్రదాయ విబుధాసురసౌఖ్యదుఃఖసత్తారణాయ వితతాయ నమో నమః. నారాయణం సురగురుం జగదేతనాథం భక్తప్రియం సకలలోక నమస్కృతం చ త్రైగుణ్యవర్జితమజం విభుమాద్యమీశం వందే భవజ్ఞమమరాసుర సిద్ధవంతి. నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో జయముదీరయ. పరమపవిత్రవాద శ్రీమన్మహాభారత విశ్వమాన్యవాగిరతక్కంతహ మహోన్నతవాద కృతి. ಅದರಲ್ಲಿಯ ಪ್ರತಿಯೊಂದು ಘಟ್ಟವೂ ಸಹ ಅತ್ಯಂತ ವಿಲಕ್ಷಣವಾಗಿ ವಿಶಿಷ್ಟ ರೀತಿಯಲ್ಲಿ ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನು ಮಾಡತಕ್ಕಂತಹ ಘಟ್ಟ. ಅದರಲ್ಲೂ ಸಭಾಪರ್ವದಲ್ಲಿ ಧರ್ಮರಾಜನಂಥ ಮನುಷ್ಯ ದ್ಯೂತದಂಥ ಹೀನಾಯವಾದ ಕಾರ್ಯಕ್ಕೆ ತೊಡಗಿ ತನ್ನ ಸರ್ವಸ್ವವನ್ನು ಸಹ ಕಳ್ಕೊಂಡು ಹತಾಶನಾಗಿ ಕೂಡ್ತಕ್ಕಂಥ ಪ್ರಸಂಗ ಒದಗಿದೆ. ಅಂದರೆ ದ್ಯೂತ ಎಂಥ ದುರ್ವ್ಯಸನ ಅಂತ ಹೇಳೋದಕ್ಕೆ ಸಾಕ್ಷಿ. ಸರಿಯಾಗಿ ಮಹಾಭಾರತವನ್ನು ಕಾಲಕಾಲಕ್ಕೆ ಪ್ರವಚನ ಮಾಡ್ತಾ ಇದ್ರೆ ಜೂಜಾಡರೆಲ್ಲ ಜೂಜು ಬಿಟ್ಟುಬಿಡಬಹುದು. ಅದರ ದುಷ್ಪರಿಣಾಮ ಏನೆಂಬುದನ್ನು ಅಷ್ಟು ಮಾರ್ಮಿಕವಾಗಿ ಈ ವೇದವ್ಯಾಸರು ಚಿತ್ರಿಸಿದ್ದಾರೆ. ಮುಂದೆ ಅಲ್ಲಿ ನಡೆದ ಘಟ್ಟಗಳು ತೀರ ವಿಶಿಷ್ಟವಾದದ್ದು. ದುರ್ಯೋಧನ ಜಗತ್ತು ಕಂಡಂತಹ ಮಹಾಪಾಪಿಗಳಲ್ಲೂ ಕೂಡ ಮಹಾಪಾಪಿಯಾದವರು. ಒಂದು ಕಡೆಗೆ ರಾಮಾಯಣದ ರಾವಣ, ಇನ್ನೊಂದು ಕಡೆಗೆ ಮಹಾಭಾರತದ ದುರ್ಯೋಧನ. ರಾವಣ ಸೀತಾಪಹರಣಕ್ಕೋಸ್ಕರ ಪ್ರಯತ್ನಪಟ್ಟವನಾದರೆ ದುರ್ಯೋಧನ ಈ ದ್ರೌಪದಿಯ ಅಪಹರಣಕ್ಕೆ ಪ್ರಯತ್ನಪಟ್ಟವು. ಇಬ್ಬರೂ ಸಹ ಅಷ್ಟೇ ಮಹಾಪಾಪಿಗಳು. ಒಂದು ವ್ಯತ್ಯಾಸ ಇದೆ ಅದರಲ್ಲಿ. ರಾವಣ ರಾಮದೇವರನ್ನ ದೂರ ಹೋಗ್ಲಿಕ್ಕೆ ಅಂತ ಏನೋ ಒಂದು ಯೋಚನೆ ಮಾಡಿಬಿಟ್ಟು ಮಾರೀಚರನ್ನ ಮುಂದೆ ಕಳಿಸಿ ಏನೇನೋ ಮಾಡಿ ಕೊನೆಗೆ ಸೀತಾಪಹರಣಕ್ಕೆ ಪ್ರಯತ್ನಪಟ್ಟ. ಈ ದುರ್ಯೋಧನ ಹಾಗಲ್ಲ, ಎದುರಿಗೆ ನೇರವಾಗಿ ಮಾಡ್ತಾ ಇದ್ದಾರೆಂಬುದು ದುರಂತ. ರಾವಣ ಕೆಲಸ ಮಾಡಿದಾಗ ಅವನ ತಂದೆ ತಾಯಿ ಬಂಧು ಬಳಗ ಯಾರೂ ಎದುರಿಗಿರಲಿಲ್ಲ. ದುರ್ಯೋಧನ ಎಲ್ಲರ ಎದುರಿಗೆ ಮಾಡ್ತಾ ಇದ್ದಾರೆ ಎಂಬುದು ಆಶ್ಚರ್ಯ. ಅದಕ್ಕೆ ಅವನಿಗಿಂತ ಇವನು ಪಾಪಿ ಅಂತ ಅರ್ಥ. ಈ ದುರ್ಯೋಧನ ರಾವಣನಿಗಿಂತ ಪಾಪಿ. ತಾರತಮ್ಯದಲ್ಲೂ ಹಾಗೇನೆ, ಕಲಿಹಿ ಸರ್ವಾಧಿಕ ಸ್ಫುತ. ಪಾಪಿಗಳಲ್ಲಿ ಕಲಿ ಮೊದಲ ಹಂತದವರು, ಅನಂತರ ಇವ ರಾವಣಾದಿಗಳಾದ್ದರಿಂದ ನೋಡೋದಕ್ಕೆ ನಿಮಗೆ ಕಾಣಿಸ್ತಾ ಇದೆ ಅಂತ ದುರ್ಯೋಧನ ಭೀಮಸೇನೆ ಅಷ್ಟು ಪ್ರತಿಜ್ಞೆ ಮಾಡ್ತಿದ್ರೂ ಸಹ ಅದು ಅರ್ಥ ಮಾಡಿಕೊಳ್ಳೇ ಇಲ್ಲ. ಕೊನೆಗೂ ಸಹ ವಸ್ತ್ರಾಪಹರಣಕ್ಕೆ ಅಂತ ಪ್ರಯತ್ನ ಪಟ್ಟರೆ ಅಲ್ಲಿ ಕೃಷ್ಣನಿಂದ ಅಕ್ಷಯ ವಸ್ತ್ರವಾಯಿತು. ದ್ರೌಪದಿಯ ಹೆಸರೇ ಅಕ್ಷಯ. ದ್ರೌಪದಿಯ ವಸ್ತ್ರಾಪಹರಣ ಮಾಡಕ್ಕೆ ಯಾವ ರಾಕ್ಷಸನಿಗೂ ಸಾಧ್ಯ ಇಲ್ಲ. ಕೃಷ್ಣ ತನ್ನ ಮಹಿಮೆಯನ್ನು ತೋರಿಸಿದ ಸಮಯದೊಳಗೆ ಕೃಷ್ಣನ ಮಹಿಮೆ ಜಗತ್ತಿಗೆ ಗೊತ್ತಾಯಿತು. ದ್ರೌಪದೀ ಅಕ್ಷಯಾಂಬರಾಮ್ ಅಂತ ಶಾಸ್ತ್ರದಲ್ಲಿ ಕೊಂಡಾಡ್ತಾರೆ. ಆದ್ದರಿಂದ ಭಗವಂತನಷ್ಟು ಕಾಪಾಡತಕ್ಕಂಥವ್ರು ಯಾರೂ ಇಲ್ಲ. ಕೃಷ್ಣ ಎದುರಿ ನೋಡಿದ್ರೆ ಇಲ್ಲವೇ ಇಲ್ಲ. ಅಲ್ಲಿ ಸ್ಮರಣೆ ಮಾಡಿದ ತಕ್ಷಣ ಅಕ್ಷಯ ವಸ್ತ್ರ ಆಗ್ತಾ ಇತ್ತು ಅಂತ ವಿಷಮ ಸನ್ನಿವೇಶದಲ್ಲಿ. ಕೃಷ್ಣ ಪರೀಕ್ಷಿತ ರಾಜ ಇನ್ನೇನು ಸತ್ತೋಗ್ಬಿಟ್ಟಿದ್ದಾನೆ, ಅವನನ್ನು ಬದುಕಿಸ್ತಾನೆ. ಈ ಸಭೆಯಲ್ಲಿ ವಸ್ತ್ರಾಪರಣದ ಪ್ರಸಂಗ ವಸ್ತ್ರವನ್ನು ಕೊಡ್ತಾನೆ. ಅಂದರೆ ದೇವರನ್ನು ಭಕ್ತಿಯಿಂದ ಸ್ಮರಿಸಿದರೆ ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ, ದೇವರು ನಂಬಿದವರನ್ನೆಂದೂ ಕೈ ಬಿಡೋದಿಲ್ಲ, ಯೋಗಕ್ಷೇಮಂ ವಹಾಮ್ಯಹಂ ಅನ್ನ ಮಾತನ್ನ ಅನೇಕ ಬಾರಿ ಅಂತ ಇಲ್ಲೂ ಕೂಡ ಸತ್ಯ ಮಾಡಿ ತೋರಿಸ್ತಾ ಇದ್ದಾನೆ. ದುರ್ಯೋಧನ ಹತಾಶನಾದ. ದುಶ್ಯಾಸನ ಸೀರೆ ಎಳೆದು ಎಳೆದು ಸುಸ್ತಾಗಿ ಬಿದ್ದನೆ ಹೊರತು ಪ್ರಯೋಜನ ಏನೂ ಆಗಲಿಲ್ಲ. ಆ ಸಮಯಕ್ಕೆ ದುರ್ಯೋಧನ ಇನ್ನು ಅನೇಕ ಸಂಚಲನ ಮಾಡಲಿಕ್ಕೆ ಹೊರಟಿದ್ದಾನೆ. ಆ ದ್ರೌಪದಿ ದೇವಿ ಒಂದು ಮಾತಾಡ್ತಾರೆ, ಭೀಮೋ ದುರ್ಯೋಧನಂ ಹಂತ ಕರಣಂ ಹಂತ ಧನಂಜಯ ಶಕುನಿಂಚ ಕ್ಷಕಿತವಂ ಸಹದೇವೋ ಹನಿಷ್ಯತಿ. ದ್ರೌಪದಿಯ ಮಾತು. ಹಲೋ ದುರ್ಯೋಧನ, ಏನಾಗುತ್ತೆ ನೋಡು ಹೇಳ್ತೇನೆ. ಭೀಮೋ ದುರ್ಯೋಧನಂ ಹಂತ. ಈ ಭೀಮಸೇನ ದುರ್ಯೋಧನನ್ನು ಸಂಹಾರ ಮಾಡ್ತಾನೆ. ಅರ್ಥ ಮಾಡ್ಕೋಬೇಕಿದೆ. ತೊಡೆಯ ಮುರಿಯೋ ಪ್ರತಿಜ್ಞೆ ಆಗಿತ್ತು, ತಲೆಯ ತುಳಿಯೋ ಪ್ರತಿಜ್ಞೆ ಆಗಿತ್ತು, ಇವನು ಸಂಹಾರ ಮಾಡ್ತಾನೆ. ಈಗ ಭೀಮಸೇನಿಂದ ದುರ್ಯೋಧನನು ಸಂಹಾರವಾಗುತ್ತೆ. ಆಮೇಲೆ ಕರ್ಣಂ ಹಂತ ಧನಂಜಯ, ಕರ್ಣನನ್ನು ಅರ್ಜುನ ಸಂಹಾರ ಮಾಡುತ್ತಾರೆ. ಶಕುನಿಂಚ ಅಕ್ಷಕಿತವಂ, ಈ ಮೋಸದ ಜೂತಾಡಿದಂಥ ಶಕುನಿಯನ್ನ ಸಹದೇವೋ ಹನಿಷ್ಯತಿ, ಸಹದೇವ ಕೊಲ್ತಾನೆ. ಇಲ್ಲಿ ಒಂದು ಸೂಕ್ಷ್ಮ ವಿಚಾರ, ದ್ರೌಪದಿ ಶಾಪ ಕೊಡಲಿಲ್ಲ ಶಾಪ ಕೊಡಲಿಲ್ಲ ಅಂತ ಹೇಳ್ತೀರಿ, ಇಲ್ಲಿ ಹೇಳಿಬಿಟ್ರಲ್ಲ ಈ ಮಾತನ್ನ ಅಂತ ಅನೇಕರು ಪ್ರಶ್ನೆ ಮಾಡಬಹುದು. ಶಾಪ ಆದಾಗ ಆಯ್ತಲ್ಲ ಅಂತ ಕೇಳಿದರೆ, ಇದು ಶಾಪ ಅಲ್ಲ, ಇದು ಶಪಥ. ಶಪಥ ಬೇರೆ, ಶಾಪ ಬೇರೆ. ಈಗಾಗಲಿ ಅಂತ ಬೈಕೊಂಡ್ರೆ ಅದು ಶಾಪ, ಈಗಾಗಲಿ ಅಂತ ಪ್ರಯತ್ನ ಮಾಡಿ ದುಡಿದ್ರೆ ಅದು ಶಪಥ. ಅದು ಭಿಕ್ಷೆಗೂ ಸಂಬಳಕ್ಕೂ ಹೇಗೆ ವ್ಯತ್ಯಾಸ? ಗೌರವದಿಂದ ಕೆಲಸ ಮಾಡಿ ದುಡ್ಡು ತಗೊಂಡ್ರೆ ಅದು ಭಿಕ್ಷೆ ಅಲ್ಲ. ಇದು ಭಿಕ್ಷೆಗೂ ಇದಕ್ಕೂ ದುಡ್ಡು ಇಬ್ಬರು ಇಸ್ಕೊತಾರೆ. ಆದರೆ ಇಲ್ಲಿ ಸಂಬಳವನ್ನು ಕೆಲಸ ಮಾಡಿ ಸಂಬಳವನ್ನ ಗೌರವದಿಂದ ಸಂಪಾದನೆ ಮಾಡಿದರೆ ಅಲ್ಲಿ ಭಿಕ್ಷೆ ಬೇಡುತ್ತಾನೆ. ಇನ್ನೂ ಒಂದು ಕಳ್ಳತನ ಇನ್ನೂ ಭಾರಿ ಡೇಂಜರಸ್, ಭಿಕ್ಷೆಗಿಂತ ಭಾರಿ ಅಪಾಯಕರ. ಇಲ್ಲಿ ದ್ರೌಪದಿ ಮಾಡಿದ್ದು ಕೇವಲ ಶಪಥ ಅಂಬುದನ್ನು ಅರ್ಥ ಮಾಡುತ್ತದೆ. ಇದು ಸ್ತ್ರೀ ತೊಟ್ಟ ಶಪಥ ಇದು. ಆ ಸಮಯಕ್ಕೆ ಅಲ್ಲಿಯ ಪದಗಳನ್ನು ನೋಡಬೇಕು. ಭೀಮೋ ದುರ್ಯೋಧನಂ ಹಂತ, ಅಲ್ಲಿಯ ಪದ ಇದಲ್ಲ. ಶಾಪ ಕೊಡತಕ್ಕಂತ ಹಂತ ಅನ್ನೋ ಪದ ಶಾಪ ಕೊಡೋ ಪದ ಅಲ್ಲದು. ಮುಂದೆ ಹೀಗಾಗತ್ತೆ ಅಂತ ಹೇಳೋ ಪದ ಅದು. ಲೃಟ್ಲಕಾರದ ರೂಪನೇ ಹೊರತು ಬೇರೆ ಅಲ್ಲ. ಲೃಟ್ಲಕಾರ ಅಂತ ಸಂಸ್ಕೃತದಲ್ಲಿ ಲಕಾರವು, ಅದ ರೂಪದಲ್ಲಿ ಹಾಗೆ ನಡೆಯುತ್ತದೆ. ಆ ರೂಪದಂತೆ ಭೀಮಸೇನ ದುರ್ಯೋಧನನ್ನು ಕೊಲ್ತಾನೆ. ಕೊಲ್ಲಲಿ ಅಂದ್ರೆ ಶಾಪ, ಕೊಲ್ಲುತ್ತಾನೆ ಅದು ಮುಂದೆ ಆಗೋದಷ್ಟೇ, ಫ್ಯೂಚರ್ ಟೆನ್ಸ್ ಅಷ್ಟೇ. ಮುಂದೆ ಹೀಗಾಗತ್ತೆ. ಕರ್ಣನನ್ನು ಅರ್ಜುನ ಕೊಲ್ತಾನೆ, ಸಹದೇವ ಶಕುನಿಯನ್ನು ಕೊಲ್ತಾನೆ. ಇದರಿಂದ ದ್ರೌಪದಿಯ ಜ್ಞಾನ ಎಷ್ಟೊಂತ ಗೊತ್ತಾಯ್ತಾನೆ. ಮುಂದೆ ಹೀಗಾಗುತ್ತೆ ಅಂತ ಖಚಿತವಾಗಿ ಸಾರಬೇಕಾದ್ರೆ, ಚತುರವದನ ರಾಣಿ ನಿಗಮ ಪ್ರತಿಗಳಿಗೆ ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ, ಅದು ಸರಸ್ವತಿಯ ಸ್ತೋತ್ರನೂ ಹೌದು, ಅದು ಭಾರತೀಯ ಸ್ತೋತ್ರನೂ ಹೌದು. ವಾಯುಸ್ತೋತ್ರಗಳೆಲ್ಲ ಬ್ರಹ್ಮಸ್ತೋತ್ರನೂ ಹೌದು, ವಾಯುದೇವರ ಬ್ರಹ್ಮದೇವರಾಗೋದ್ರಿಂದ. ಸರಸ್ವತಿ ಭಾರತೀಯ ಸ್ತೋತ್ರ ಇಬ್ಬರದು ಮ್ಯೂಚುಯಲ್, ಇಬ್ಬರು ಒಂದೇ ಹಂತದವರಾದ್ದರಿ. ಅಷ್ಟು ಸಾಮರ್ಥ್ಯ ಅವರಿಗುಂಟು, ಅದು ಶಾಪ ಕೊಟ್ಟರಂತೆ ಅಂತ ನಮ್ಮ ಕುಮಾರದಾಸ ಮೊದಲಾದವರೆಲ್ಲ ಈ ಛಾಯೆ ಕೊಡೋದು. ಅದನ್ನು ಶಾಪ ಎಂದು ಶಾಸ್ತ್ರ ಒಪ್ಪೋದಿಲ್ಲ. ಶಾಪ ಕೊಟ್ಟ ವ್ಯಕ್ತಿಯು ಅಂತಸ್ತನ ಕೆಳಗಿಡಿತಾನೆ ಅಂತ ಹೇಳ್ತಾರೆ. ಒಂದು ಹಂತ ಕೆಳಗಿಡಿಬಿಡ್ತಾನೆ ತಕ್ಷಣನೇ. ದ್ರೌಪದಿ ಎಂದೂ ಹಾಗೆ ಮಾಡಲಿಲ್ಲ, ಭೀಮ ಎಂದೂ ಹಾಗೆ ಮಾಡಲಿಲ್ಲ, ಧರ್ಮರಾಜನಂಥವರು ತಪ್ಪಿಟ್ಟು ಬಿಡ್ತಾರೆ. ಆದರೆ ಇವರಿಬ್ರು ಹಾಗೆ ಮಾಡಲಿಲ್ಲ ಅಂಬದೇ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ಬೃಖೋತರಹ. ಆಗ ತಡ್ಕೋಬೇಕು ಅಂತ ಹೇಳ್ತಾರೆ. ತುಂಬ ಜನ ಟೆಂಪ್ಟ್ ಆಗಿಬಿಡ್ತಾರೆ ಅಷ್ಟೇ. ದೇವರು ಯಾರು ಶಾಪ ಕೊಡ್ತಾರೆ ಗೊತ್ತಾ? ದೇವರು ಮಾಡಿಯೇ ಮಾಡ್ತಾನೆ ಅಂತ ನಂಬಿಕೆ ಯಾರಿಗಿಲ್ಲ ಅವ್ರು ಶಾಪ ಕೊಡ್ತಾರೆ. ಯಾರಿಗೆ ನಂಬಿಕೆ ಇದ್ದೇ ಇದೆ ಅವ್ರು ಶಾಪ ಕೊಡೋ ಪ್ರಸಂಗ ಇಲ್ಲ. ದುಡ್ಡು ಕೆಲಸ, ದುಡ್ಡು ಕೊಟ್ಟ ಕೆಲಸ ಯಾವಾಗ ಮಾಡಿಸ್ಕೊತಾನೆ? ಏನೋ ಪ್ರಾಬ್ಲಮ್ ಇದೆ, ಸಾಚಾದಾರಿಯಲಾಗ ಲಕ್ಷಣ ಇಲ್ಲ ಇದು ಅಂತೇಳಿ ಸ್ವಲ್ಪ ಕೊಡಬೇಕಾಗುತ್ತೆ. ಆದರೆ ಸರಿಯಾಗಿದ್ದಾಗ ನಾನೇ ಕೊಡಲಿ ಅಂತ ಕೇಳ್ತಾನೆ. ಬೇಕಾದ್ರೆ ಮಾಡು, ಸಾಕಾರ ಬಿಡು, ಮುಂದೆ ಕೋಟಿ ಹೋಗ್ತೇನೆ ಬೇಕಾದ್ರೆ. ಈ ವಿಶ್ವಾಸ ಇರಬೇಕು. ಅದು ಎಲ್ಲಿ ಸವಾಸ ಅಂತ ಬಿಟ್ಟು ಬಿಟ್ಟರೆ ಹೋಯ್ತಾನೆ. ಇವತ್ತು ಭೀಮ ದ್ರೌಪದಿಯರು ಶಾಪ ಕೊಡ್ತಕ್ಕಂಥ ವ್ಯಕ್ತಿಗಳಾಗದೇ ಇರೋದಕ್ಕೆ ಕಾರಣ ಅವರ ಪೂರ್ಣವಾದಂತಹ ಸಾಮರ್ಥ್ಯ. ಒಂದು ಕಡೆಗೆ ತಮ್ಮ ಮೇಲೆ ನಂಬಿಕೆ, ಇನ್ನೊಂದು ದೇವರ ಮೇಲೆ ಅಚಲವಾದ ಭಕ್ತಿ. ಅದು ದೇವರು ಕೈ ಬಿಡೋದಿಲ್ಲ, ನಾವೆಂದು ಸೋಲೋದಿಲ್ಲ. ಇದನ್ನೆಲ್ಲ ಮಹಾಭಾರತ ಇದನ್ನೆಲ್ಲ ಕೇಳಿದಾಗ ನಮಗೆ ಎಂಥ ಸಂಕಷ್ಟದಲ್ಲೂ ಕೂಡ ಧೈರ್ಯ ತಂದುಕೊಡತಕ್ಕಂಥ ಶಕ್ತಿ ಬರ್ತದೆ. ಅದನ್ನ ಭೀಮದೌತರಿಯ ಪಾತ್ರದಲ್ಲಿ ಕಾಣುತ್ತೇವೆ. ಪಕ್ಷ ಭೀಮಸೇನ ಎದ್ದು ಅಹಂ ದುರ್ಯೋಧನಂ ಹಂತ, ಕರ್ಣಂ ಹಂತ ಧನಂಜಯ, ಶಕುನಿಂಚ ಕ್ಷಕಿತವಂ, ಸಹದೇವೋ ಹನಿಷ್ಯತಿ. ದ್ರೌಪದಿಯ ಮಾತಿದೆಯಲ್ಲ ಅದು ಸತ್ಯ, ನಾನು ದುರ್ಯೋಧನನ್ನು ಕೊಲ್ತೇನೆ, ಕರ್ಣನನ್ನು ಅರ್ಜುನ ಕೊಲ್ತಾನೆ, ಶಕುನಿಯನ್ನು ಸಹದೇವ ಕೊಲ್ತಾನೆ ಅಂತ ಹೇಳಿ ತನ್ನ ಮಾತನ್ನ ಶಪಥವನ್ನು ಮತ್ತೆ ಹೇಳಿದರೆ. ಇಲ್ಲಿ ಭೀಮಸೇನ ಶಪಥ ಎಷ್ಟು ಬಾರಿ ಬರ್ತಾ ಇತ್ತು? ಈಗ ಅರ್ಜುನ ಫಸ್ಟ್ ಟೈಮ್ ಹೇಳ್ತಾನೆ, ಎದ್ದು ಹೇಳ್ತಾರೆ ಹೌದು ನಾನು ಕರ್ಣನನ್ನು ಕೊಲ್ತೇನೆ ಅಂತ. ಅಂದ್ರೆ ಅರ್ಜುನ ಈ ಹಂತದಲ್ಲಿ ಪ್ರೊಜೆಕ್ಟ್ ಆಗ್ತಾನೆ, ಅಲ್ಲಿವರೆಗೂ ಅರ್ಜುನ ಮುಂದೆ ಬಂದಿಲ್ಲ. ಈಗ ಭೀಮಾರ್ಜುನರಲ್ಲಿ ಯಾರು ದೊಡ್ಡವರು ಅಂತ ಗೊತ್ತಾಗಲಿಲ್ಲ ಸಾಕ್ಷಿ. ಯಾರು ಸಮಯಕ್ಕೆ ಸಂಪೂರ್ಣ ಏನ್ ಮಾಡಬೇಕಾದನ್ನು ಮಾಡ್ತಾರೆ ಅವರ ಹಿರಿಮೆ ಆ ಮಾಡದೇ ಇದ್ದವರಿಗೆ ಬರೋದಿಲ್ಲ. ಇವತ್ತು ಅರ್ಜುನ ದೊಡ್ಡವನು ಅಲ್ಲ ಅಂತಲ್ಲ, ಭೀಮನಷ್ಟು ದೊಡ್ಡವನು ಅಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ. ಭೀಮನ ಹಿರಿಮೆ ಪೂರ್ಣವಾದದ್ದು, ಅರ್ಜುನನ್ನು ಕಡಿಮೆ. ಧರ್ಮರಾಜ ಏನೂ ಮಾಡೋದಿಲ್ಲ, ಆದರೆ ತಪ್ಪೇ ಮಾಡಿದ್ದಾರೆ ಇನ್ನೂ ಕಡಿಮೆ ಆಗ್ತಾರೆ. ಅದಕ್ಕೆ ವಾಯುದೇವರು ಇಂದ್ರದೇವರು ಆಮೇಲೆ ಯಮದೇವರು ತಾರತಮ್ಯ ಇರೋದೇ ಹಾಗೆ. ಇಷ್ಟಾದ ಮೇಲೆ ಆಗ ಸಹದೇವ ಎದ್ದು ಹೇಳ್ತಾರೆ ಹೌದು ನಾನು ಶಕುನಿಯನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿ ಅಂತ ಹೇಳುತ್ತಾನೆ. ನಕುಲ ಹೇಳ್ತಾನೆ, ಆಗ ತಾನೇ ಹೇಳುತ್ತಾನೆ ನಾನು ಶಕುನಿಯ ಮಗನನ್ನು ಕೊಲ್ತೇನೆ ಅಂತ ಹೇಳುತ್ತಾನೆ. ನಕುಲ ಪ್ರತಿಜ್ಞೇಥ ಶಾಕುನೇಯ ವಧಂ ಪ್ರತಿ. ಶಕುನಿಗೆ ಒಬ್ಬ ಮಗ ಇರ್ತಾನೆ ಉಲೂಕ, ಅವನ ಮಗ ಅವನ ಹಾಗೇನೆ. ಅಂದ್ರೆ ಉಲೂಕ ಅಂದ್ರೆ ಗೂಬೆ ಅಂತ ಅರ್ಥ, ಶಕುನಿ ಅಂದ್ರೆ ಪಕ್ಷಿ ಅಂತ ಅರ್ಥ. ಇವನು ಬರೀ ಪಕ್ಷಿ ಆದ್ರೆ ಅವನ ಅಪ್ಪ ಅವನು ಗೂಬು, ಹೆಸರಿ ಮಗ ಅಪ್ಪ ಇದ್ದ ಹಾಗೆ ಉಲೂಕ ಅಂತ ಹೆಸರು ಅವನು. ಅವನನ್ನು ಕೊಲ್ತೇನೆ ಅಂತ ಹೇಳಿ ಸಹದೇವ ಪ್ರತಿಜ್ಞೆ ಮಾಡ್ತಾರೆ. ಯಾತಕ್ಕೆ ಶಕುನಿ ದೇವತಾ ಮಗನ ಕೊಲ್ತೇನೆ ಅಂತ ಯಾಕೆ ಮಾಡ್ತಾರೆ ಅಂದ್ರೆ, ಇನ್ನೊಬ್ಬರು ಕಷ್ಟಪಡಿಸ್ತಾರಲ್ಲ ಅವ್ರಿಗೆ ಕುಡ್ಕ ಯಾವಾಗ ಗೊತ್ತಾಗ್ತದ ಗೊತ್ತಾ? ಅವ್ರ ಮಕ್ಕಳ ಮರಿ ಸತ್ರ ಗೊತ್ತಾಗುತ್ತೆ, ಅಲ್ಲಿ ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಆ ರೀತಿ ಮಾಡೋದ್ರಿಂದ ಅವ್ರಿಗೆ ಅನುಭವಕ್ಕೆ ತರ್ತದ. ಅದಕ್ಕೆ ಅನೇಕ ಜನಗಳು ತಪ್ಪು ಮಾಡಿರ್ತಾರೆ, ತಮಗೇನು ಕೆಟ್ಟದಾಗಿರೋದಿಲ್ಲ. ನೋಡಿದ್ರೆ ಹಿಂದೆ ಏನು ಕೆಟ್ಟದಾಗಿಲ್ಲ ನಮಗೆ ಅಂತ ಇರ್ತಾರೆ. ನಿಮಗೆ ಮೊದಲು ಕೆಟ್ಟದ್ದು ಮಾಡೋದಿಲ್ಲ ದೇವರು, ಮಕ್ಕಳಿಗೆ ಕೆಟ್ಟದ್ದು ಮಾಡ್ತಾನಂತ. ಆಗ ದಬ ಬಾಯ್ದ ಹೊಡ್ಕೋಬೇಕು ಇವರ ಅತಿಥಿ ಬರುತ್ತೆ. ತನಗೆ ಕಷ್ಟಪಟ್ಟರೆ ಅಟ್ಲೀಸ್ಟ್ ನೋಡದೆ ಹೋಗ್ತಾನೆ, ಅವ್ರ ಕಷ್ಟ ನೋಡಿ ಆಮೇಲೆ ಇವರು ಕಷ್ಟಪಡ್ತಾನೆ, ಬಿಡೋದೇ ಇಲ್ಲ. ಅದಕ್ಕೋಸ್ಕರ ದುರ್ದ್ಯೂತದ ಪರಿಣಾಮ ಅಲ್ಲಿ ನಡೆಸೋಯ್ತು. ದುರ್ಯೋಧನಿಗೆ ಇನ್ನೂ ಎಚ್ಚರ ಇಲ್ಲ, ಅವನು ಘೋಷಣೆ ಮಾಡ್ತಾನೆ, ಆಯ್ತು ಮುಂದೇನೇ ಆಗ್ಲಿ, ಈಗಂತೂ ದ್ರೌಪದಿನ ಅಂತಃಪುರಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು. ಅಂತಃಪುರಕ್ಕೆ ಕರ್ಕೊಂಡು ಹೋಗಬೇಕು. ದ್ರೌಪದಿ ಇನ್ನು ನಮ್ಮ ಸೊತ್ತು, ನೀನು ಗೆದ್ದಿದ್ದೇವೆ ಅಂತ ಹೇಳಿ ಈ ಗೆಲುವು ಅಂತ ಯಾರಾದ್ರೂ ಕರೀತಾರೆ. ಅದನ್ನ ಮ್ಯಾಚ್ ಫಿಕ್ಸಿಂಗ್ ಕೇಸ್ ಆದಾಗಲೇನೆ ಗೆಲುವು ಅಂತ ಕರೆಯೋದಿಲ್ಲ. ಇದಂತೂ ಪರಮ ಮೋಸದ ಒಂದು ಕ್ಲೈಮ್ಯಾಕ್ಸ್ ಇದು, ಒಂದು ಎಂದೂ ಗೆಲುವಾಗ್ಲಿಕ್ಕೆ ಸಾಧ್ಯ ಇಲ್ಲ. ದುರ್ಯೋಧನಿಗೆ ಅರ್ಥನೇ ಆಗೋದಿಲ್ಲ. ಆದ್ರಿಂದ ಅವನ ಆ ರೀತಿ ಮಾತಾಡಿದಾಗ ತಕ್ಷಣ ಭೀಮಸೇನ ಎದ್ದು ಹೇಳ್ತಾರೆ, ಅರ್ಜುನ ಇನ್ನು ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ. ಇನ್ನು ದ್ರೌಪದಿ ತಮ್ಮಂತ ಪುರಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಇನ್ನು ಕ್ಷಮೆಯ ಪ್ರಶ್ನೆ ಇಲ್ಲ. ಇಷ್ಟೊತ್ತು ಕೂಡ ಅಣ್ಣ ಈ ರೀತಿ ನಡ್ಕೊಂಡಿದ್ದಾನೆ, ಆತನ ಮಾತು ನಡೆಸಬೇಕು ಅಂತ ಸುಮ್ಮನೆ ಇದ್ದೆ, ಇದು ತಪ್ಪಿನ ಪರಾಕಾಷ್ಠೆ ಇದು ಒಂದು, ಇನ್ನು ನಾನು ಸುಮ್ಮನೆ ಇರೋದಿಲ್ಲ ಅಂತ ಭೀಮಸೇನ ಎದ್ದು ನಿಲ್ತಾನೆ. ಇದು ಬಹಳ ಮುಖ್ಯವಾದ ಇನ್ನೊಂದು ಘಟ್ಟ ಇದು. ಆಗ ಭೀಮಸೇನ ಹೇಳ್ತಾನೆ, ನೋಡು, ನಾ ಇಡೀ ಜೀವನದೊಳಗೆ ಮನುಷ್ಯನ ಬಾಳಿನ ಫಲ ಏನು? ಸುಭಾಷಿತ ಭೀಮಸೇನ ಹೇಳೋ ಮಾತು, ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಠಾ ಸಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾಯಿತಿ. ಎಷ್ಟು ಒಳ್ಳೆ ಮಾತು, ಪತಿತಸ್ಯಾಸ್ಯ ದೇಹಸ್ಯ, ಇವತ್ತಲ್ಲ ನಾಡಿ ಎಲ್ಲರೂ ಸಾಯ್ಲೇಬೇಕು, ದೇಹ ಬಿಟ್ಟು ಹೋಗ್ಲೇಬೇಕು. ಏನು ಉಳಿಯುತ್ತ ಆಮೇಲೆ? ವಿದ್ಯಾರ್ಥಿ ಸ್ಕೂಲು ಕಾಲೇಜ್ ಮುಗಿಸೋ ಬಂದ್ಮೇಲೆ ಏನು ಟೇಬಲ್ ಹೊತ್ಕೊಂಬರ್ತಾನ, ಅಲ್ಲಿಂದ ಸೇರ್ ಹೊತ್ಕೊಂಬರ್ತಾನ, ಹೊತ್ಕೊಂಬಂದ್ರೆ ಬಿಡ್ತಾರ ಅವನನ್ನ? ಸಾಧ್ಯ ಇಲ್ಲ. ಏನ್ ತರ್ತಾನ ಅವನು? ಸರ್ಟಿಫಿಕೇಟ್ ತರ್ತಾನೆ, ಕೈಯಲ್ಲಿ ಸರ್ಟಿಫಿಕೇಟು, ತಲೆಯಲ್ಲಿ ವಿದ್ಯೆ, ಇವೆರಡರಿಂದ ವಾಪಸ್ ಬರ್ತಾನೆ ಹೊರತು ಇಂತೇನ್ ತಂದ್ರು ಸ್ಕೂಲು ಕಾಲೇಜಿಂದ ಬಂದಿದ್ದಕ್ಕೂ ಪ್ರಯೋಜನ ಇಲ್ಲ. ಅದನ್ನು ತರಬೇಕು. ನಮ್ಮ ಸಂಸಾರವೇ ಒಂದು ಸ್ಕೂಲ್ ಇದ್ದಾಗ, ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಉಳಿಯೋದೇನು ಗೊತ್ತಾ ನಮಗೆ? ಮೂರು ಉಳಿಯುತ್ತೆ ಅಂತ ಹೇಳ್ತಾರೆ. ಯೋಚನೆ ಮಾಡಿರೋದಿಲ್ಲ ಭೀಮಸೇನ ಹೇಳಿದಂತ ದೊಡ್ಡ ಸುಭಾಷಿತ. ಮೊದಲನೇದೇನು ಉಳಿಯೋದು ಅಂದ್ರೆ ವಿದ್ಯಾ, ಏನು ಜ್ಞಾನ ಸಂಪಾದನೆ ಮಾಡಿರ್ತೇವೆ ಅದು ಉಳಿಯುತ್ತೆ. ಮಾಡಿದ್ರೆ ಇವತ್ತು ಗ್ರಾಮೇನೆ ಉಳಿಯೋ ಚಾನ್ಸೇ ಇಲ್ಲ ಅಲ್ಲಿ, ಓದಿದ್ರೆ ಉಳಿಯುತ್ತೆ, ಇಲ್ಲದವ್ರು ಏನು ನಡೀತೆ ಏನು ಇಲ್ಲ. ನಮ್ಮ ಜೀವನದಲ್ಲಿ ಸಾಯೋದಕ್ಕಿಂತ ಮುಂಚೆ ಒಳ್ಳೆಯ ಜ್ಞಾನ ಸಂಪಾದನೆ ಮಾಡಿ ಹೋಗುದು. ಸ್ಕೂಲು ಕಾಲೇಜುಗಳಿಂದ ಅವನು ಹೇಗೆ ವಿದ್ಯಾವಂತನಾಗಿ ಹೊರಗೆ ಬರುತ್ತಾನೋ, ಈ ಸಂಸಾರ ಅಂದ್ರೆ ಶಾಲೆ ಇದ್ದ ಬ್ರಹ್ಮ ಜಿಜ್ಞಾಸೆ ಮಾಡತಕ್ಕಂಥ ಒಂದು ಸಾರ್ಥಕವಾದ ಜೀವನ. ಫಲವಿದು ಬಾಳದುವುದಕ್ಕೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದುವುದಕ್ಕೆ. ವಿದ್ಯೆ ಅಂದ್ರೆ ಅದೇನೆ, ಯಾವುದೋ ವಿದ್ಯೆ ವಿದ್ಯೆ ಅಲ್ಲ, ಇದು ವಿದ್ಯೆ. ವಿದ್ಯೆಯಲ್ಲಿ ಎರಡು ಭಾಗ, ಈ ಜೀವ ದೇಹ ಇರೋವರೆಗೂ ಇರೋ ವಿದ್ಯೆ ಲೌಕಿಕ ವಿದ್ಯೆ, ಸತ್ ಮೇಲೂ ಬರೋ ವಿದ್ಯೆ ಅದು ಪಾರತ್ರಿಕ ವಿದ್ಯೆ, ಅಧ್ಯಾತ್ಮ ವಿದ್ಯೆ. ಭಗವಂತ ಹೇಳಿದ ಹಾಗೆ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ, ಆ ವಿದ್ಯೆಯನ್ನು ಸಂಪಾದನೆ ಮಾಡಿದರೆ ನಮ್ಮ ಹಿಂದೆ ಬರುತ್ತೆ ಅದು. ಮೊದಲನೇ ಕರ್ಮ, ನಾವೇನು ಸಾಧನೆ ಮಾಡಿರ್ತೇವೆ ಅದು ಎರಡನೇದದು. ಅಪ್ಪ ಇಂತಿಂತ ಅಚೀವ್ಮೆಂಟ್ ಮಾಡಿದ್ದಾರೆ, ವಿದ್ಯೆ ಎಂಬುದು ಕಣ್ಣಿಗೆ ಕಾಣೋದಿಲ್ಲ, ಒಳಗಿರುತ್ತೆ. ಸಾಧನೆ ಕಣ್ಣಿಗೆ ಕಾಣುತ್ತೆ, ಎರಡನೇದದು. ಇಂಥ ವಿದ್ಯಾವಂತ ಇಷ್ಟು ಕೆಲಸ ಮಾಡಿದೆ, ಎರಡಾಯ್ತಲ್ಲಿ. ಇನ್ನು ಮೂರನೇದು ಏನು ಅಂದ್ರೆ ಸುತಾಹ, ಏನು ಮಕ್ಕಳನ್ನು ಪಡೆದಿರ್ತಾನೆ ಅದು ಥರ್ಡ್. ಅದು ನಮ್ಮ ಪಾಲು ಫೈನಲ್ ಓನ್ಲಿ ಒನ್ ಆಗ ಒಂದೇ ಎಕ್ಸ್ಪೆಕ್ಟ್ ಮಾಡೋದು, ಮಕ್ಕಳಿಂದ ಉಳಿತೇವೆ ಅಂತ ತಿಳ್ಕೊತಾರೆ, ತಪ್ಪದು. ಥರ್ಡ್ ಗ್ರೇಡ್ ಅಷ್ಟೇ, ಮೊದಲು ವಿದ್ಯೆ, ಎರಡೂ ತಾನು ಮಾಡೋ ಸಾಧನೆ, ಮೂರನೇದು ಮಕ್ಕಳು. ಅದರಲ್ಲಿ ಮೂರು ಇದ್ರೆ ಪರ್ಫೆಕ್ಟ್ ಲೈಫ್ ಆಗ್ಬೋದು. ಅಲ್ಲಿ ಸುತಾಹ ಅನ್ನೋ ಪದ ಸ್ವಾರಸ್ಯದ ಪದ, ಸುತಾಹ ಬಹುವಚನ ಇದೆಯಲ್ಲ ಸಂಸ್ಕೃತದಲ್ಲಿ, ಅದು ಗಂಡು ಮಕ್ಕಳಿಗೆ ಅನ್ವಯ ಆಗುತ್ತೆ, ಹೆಣ್ಮಕ್ಕಳಿಗೆ ಅನ್ವಯವಾಗುತ್ತೆ. ಸುತಾ ಅಂದ್ರೆ ಪುಲ್ಲಿಂಗ, ಸುತಾ ಅಂದ್ರೆ ಸ್ತ್ರೀಲಿಂಗ. ಸುತಾಹ ಬಹುವಚನ, ಹೆಣ್ಮಕ್ಕಳಾದ್ರೂ ಆಯ್ತು, ಗಂಡು ಮಕ್ಕಳಾದ್ರೂ ಆಯ್ತು, ಒಳ್ಳೆಯವರಾಗಿರ್ಬೇಕಷ್ಟೇ. ಆ ರೀತಿ ಇದ್ರೆ ಅದು ಜೀವನದ ಸಾಧನೆ, ವಂಶ ಮುಂದುವರಿತಾ ಹೋಗುತ್ತೆ. ಅವನಿಂದ ಮತ್ತೆ ವಿದ್ಯಾ ಕರ್ಮ ಮಾಡಿ ಮತ್ತೆ ಮಕ್ಕಳನ್ನ ಪಡೆಯಬೇಕು. ಇದು ಶಾಸ್ತ್ರದ ಪದ್ಧತಿ, ವಿದ್ಯೆ ಕರ್ಮ ಮತ್ತು ಸಂತಾನ. ಈ ಮೂರರಿಂದ ಮನುಷ್ಯನ ಜೀವನ ಸಾರ್ಥಕವಾಗ್ತದೆ. ಅಲ್ಲಿ ಹಣ ಅಂತ ಬರಲೇ ಇಲ್ಲ ಈ ಮಧ್ಯೆ. ವಿದ್ಯಾ ಕರ್ಮ ಸುತ, ಇವತ್ತು ಜನ ಮೂರು ಬಿಟ್ಟು ಹಣಕ್ಕೋಸ್ಕರ ಕೂತಿರ್ತಾರೆ. ಒಂದು ಜನ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ, ಎಲ್ಲೂ ಬರೋದಿಲ್ಲ, ಅದು ಮನೆ ಬಿಟ್ಟು ಕದಲೋದಿಲ್ಲ. ಎಷ್ಟೋದ್ರೆ ಬ್ಯಾಂಕಲ್ಲಿ ಎಷ್ಟು ದುಡ್ಡು ಅನ್ಕ್ಲೇಮ್ಡ್ ಆಗಿ ಹೋಗ್ಬಿಡುತ್ತೆ ಎಷ್ಟೋ ಸರ್. ಅವ್ನು ಯಾರ್ದೋ ಪ್ರಾಣ ತೆಗೆದು ತಂದಿರ್ತಾನೆ, ತಾನು ಎಂಜಾಯ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅವನ ಕೈಲೆ, ಅಕೌಂಟ್ ಕೊಳ್ಳೋಕ್ಕಂತೂ ಬರೋದಿಲ್ಲ. ಇನ್ನೊಬ್ಬರು ಕೊಂದಿದ್ದೇ ಬಂತು, ದುಃಖ ಪಡಿಸಿದ್ದೇ ಬಂತು ಹೊರತು ಏನು ಪ್ರಯೋಜನ ಇಲ್ಲ. ನಮ್ಮ ಜನಕ್ಕೆ ಇವತ್ತಿಗೂ ಅರ್ಥ ಆಗಿಲ್ಲ, ಹಣ ಸಂಪಾದನೆ ಮಾಡಬೇಕು ಅಂತ ಗೊತ್ತಾಗಿದೆ ಹೊರತು ಅದರ ವಿನಿಯೋಗದ ಕಾನ್ಸೆಪ್ಟೇ ಇಲ್ಲ. ಮತ್ತೆ ಅನ್ನ ಬಡಿಸ್ಕೊತಾರೆ ಯಾತಕ್ಕೆ? ತಾನು ತಿಂದ್ರೆ ಉಪಯೋಗ, ಇಲ್ಲದವರು ವೇಸ್ಟ್. ಅದು ಒಂದು ಎಲೆಯಲ್ಲಿ ಬಡಿಸಿಕೊಂಡ ಅನ್ನ ತಿಂದ್ರೆ ಮಾತ್ರ ಹೇಗೆ ಉಪಯೋಗನೋ, ಸಂಪಾದನೆ ಮಾಡಿದ ಧನ ಉಪಯೋಗಿಸಿದ್ರೆ ಮಾತ್ರ ಪ್ರಯೋಜನ, ಇಲ್ಲದವರು ಇಲ್ಲವೇ ಇಲ್ಲ. ಅಷ್ಟು ಹೇಳ್ಬೇಕಾದ್ರೆ ಯೋಚನೆ ಮಾಡ್ಬೇಕು, ನಾ ಎಷ್ಟು ತಿನ್ನಬಲ್ಲೆ ಯೋಚನೆ ಮಾಡಬೇಕು. ಮಾಡಿದ್ದೆಲ್ಲ ಹಾಕಿ ಅಂದ್ರೆ ಗತಿಯನ್ನಾಗಬೇಕು ಇವತ್ತು. ಮಾಡಿದ್ದ ತಿನ್ನೋ ಶಕ್ತಿ ನಿನಗಿದೆಯಾ ಇಲ್ಲ. ಅದಕ್ಕೆ ತಟ್ಟೆ ನೋಡಿ ತನ್ನ ಯೋಗ್ಯತೆ ಇಷ್ಟು ಹೇಗೆ ಹಾಕೋತಾನೋ, ಹಣವನ್ನು ಆ ರೀತಿ ಮಾಡ್ಕೊಂಡ ಅಂದ್ರೆ ಜಗತ್ತಲ್ಲಿ ಹಣದ ಅಭಾವನೇ ಬರೋದಿಲ್ಲ. ಎಷ್ಟೋ ಹಣ ಬ್ಲಾಕ್ ಆಗಿರುತ್ತೆ, ಡಬಲ್ ಬ್ಲಾಕು, ಸಂಪಾದನೆ ಬ್ಲಾಕು, ಉಪಯೋಗಿಸ್ದೆ ಬ್ಲಾಕು, ಅಲ್ಲೇನೆ ಅಲ್ಲೇ ಬ್ಲಾಕ್ ಅಂದ್ರೆ ಬ್ಲಾಕ್ ಹಣ ಮನಿ. ಅದು ಟೋಟಲಿ ಮೂವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೊರಗೋದ್ರೆ ಎಲ್ಲಿ ಒಂದು ಕೇಳ್ತಾರಲ್ಲ, ಉಪಯೋಗಿಸಾಗೇ ಇಲ್ಲ, ಇಲ್ದವರು ಸಾಯ್ತಾ ಇರ್ತಾರೆ. ಆ ರೀತಿ ಆಗ್ತದೆ, ಹಾಗಾಗಬಾರದು. ಅನ್ನ ಎಷ್ಟು ಬೇಕೋ ಅಷ್ಟು ಮಾಡಿ ಅನ್ನ ಉಪಯೋಗಿಸಿ ತಾನೇ ಹಾಕೊಂಡ್ಬಿಟ್ಟು ಎಂಜಲ್ ಆಗಿಬಿಡುತ್ತಲ್ಲ, ಅದಕ್ಕೆ ಬೇಕಾದ ಮಾತ್ರ ಹೇಗೆ ಹಾಕ್ಸೋತಾನೆ, ಹಾಗೆ ಬೇಕಾದ ಮಾತ್ರ ಹಾಕ್ಸ್ಕೊಂಡು ಹೇಗೆ ಬಿಡಬೇಕೋ, ಧನ ಅಂದ್ರೆ ಹಾಗಿರಬೇಕು. ಆಗ ಇವನಿಗೂ ಸುಖ, ಪರವರಿಗೂ ಸುಖ. ಇಲ್ಲದೆ ಹೋದ್ರೆ ಅದನ್ನು ಬಿಟ್ಟುಬಿಡಿ. ವಿದ್ಯಾ ಕರ್ಮ ಸುತಾಯಿತಿ, ಭೀಮಸೇನಾಗಿ ಅಲ್ಲಿ ಸಂದೇಶ, ಮಧ್ವಾಚಾರ್ಯರಾಗಿ ಇಡೀ ತೃಣುತಾಮಲ ಸತ್ಯವಚ ಪರಮಂ ಶಪಥೇರಿತ ಮುಚ್ಚ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರಮಸ್ತತು ಸರ್ವ ಚಿತಾತ್ಮಗಣ. ಈಗ ಘೋಷಣೆ ತತ್ವೋಪದೇಶವೇ ಅವರ ಜೀವನದ ಗುರಿ. ಅದನ್ನು ಮಾಡಿದರೆ ಈಗ ನೋಡೋಣ. ಹೇಳ್ತಾರೆ, ವಿದ್ಯೆ ನಾ ಸಂಪಾದನೆ ಮಾಡಿದ್ದೇವೆ, ಸರಿ. ಕರ್ಮ ನಾ ಸಾಧನೆ ಮಾಡಿದ್ದೇವೆ, ಆಯಿತು. ಸುತಾಹ, ಇನ್ನು ಮೂರನೇದು ಮಕ್ಕಳ ಪ್ರಶ್ನೆ. ಮಕ್ಕಳ ಪ್ರಶ್ನೆ ಬರೋದು ಯಾವಾಗ? ಹೆಂಡತಿ ಇದ್ರೆ, ಅವಳು ಸರಿ ಇದ್ರೆ, ರಕ್ಷಣೆ ಮಾಡಿದ್ರೆ. ಈಗ ದ್ರೌಪದಿ ನಮ್ಮ ಹೆಂಡತಿ, ಇವ್ರು ತನ್ನ ಅಂತಃಪುರಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ನಮ್ಮ ಸಂತಾನದ ಗತಿ ಏನು ಆಗಿದ್ರೆ ಈಗ? ಆದ್ದರಿಂದ ನಮ್ಮ ಜೀವನದ ಒಂದು ಭಾಗ ಕಟ್ಟಾದಂತ ಲೆಕ್ಕ. ವಿದ್ಯಾ ಕರ್ಮ ಸುತಾಹ ಮೊದಲಲ್ಲಿ ಮೂರನೇ ಭಾಗ ಹೋಗ್ತಾ ಇದೆ. ನಾರನ್ನು ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈಗ ನಾನೇ ಒಂದು ಸಂಹಾರ ಮಾಡ್ತೇನೆ, ಈಗ ಎದ್ದೇ ಬಿಟ್ಟಿರುತ್ತೆ ಭೀಮಸೆ. ಮತ್ತೆ ನಮ್ಮ ದೇಹಕ್ಕೆ ತತ್ವದಲ್ಲಿ ಏನು ಬೆಲೆ ಇದೆ ಹೇಳ್ತಾರೆ. ಪತಿತಶಾಸ್ಯ ದೇಹಸ್ಯ ಕಾಷ್ಟ ವಿಷ್ಠಾ ಸಮಸ್ಯಚ. ಕಾಷ್ಟ ಅಂದ್ರೆ ಕಟ್ಟಿಗೆ, ವಿಷ್ಠ ಅಂದ್ರೆ ಈ ಮಲಮೂತ್ರಾದಿಗಳಿದ್ದಾಗ. ಏನು ಬೆಲೆ ಇದೆ? ಏನೂ ಇಲ್ಲ. ದೇಹನ ಇಮ್ಮಿಡಿಯೇಟ್ ಕ್ಲಿಯರ್ ಮಾಡಬೇಕು, ಆದಷ್ಟು ಬೇಗ ಒಯ್ಯಬೇಕು ದೇಹನ. ತಡ ಮಾಡಬಾರದು ಅಂತ ಹೇಳುತ್ತೆ, ತಡ ಮಾಡಬಾರದು. ದಾಸರು ಹೇಳ್ತಾರೆ, ಕಸಕ್ಕಿಂತ ಕಡೆಯಾಯಿತು ಈ ದೇಹ ಅಂತ ಕರೀತಾರೆ. ಈ ದೇಹ ಕಸಕ್ಕಿಂತ ಕಡೆ. ಯಾತಕ್ಕೆ ಅಂದ್ರೆ ಹೇಳ್ತಾರೆ, ರಾತ್ರಿ ಕಸ ಬಡಿತಾರೆ, ಹೊರಗೆ ಹಾಕಬಾರದು ಅಂತ ನಿಯಮ. ರಾತ್ರಿ ಕಸ ಬಡಿದ್ರೆ ಹೊರಗೆ ಹಾಕಬಾರದು, ಅದು ನಿಯಮ. ರಾತ್ರಿ ಸತ್ರೆ ಆಗಲೇ ಒಯ್ಬೇಕು, ಬೆಳಗಾವಿಯಲ್ಲಿ ಕಾಯಬಾರದಂತೆ ಶಾಸ್ತ್ರ. ಆದಷ್ಟು ಬೇಗ ಒಯ್ಬೇಕು ಮೂರು ತಾಸಿನೊಳಗೆ. ಅಂದ್ರೆ ಕಸಕ್ಕೆ ಬೆಳೆದಿರೋ ಚಾನ್ಸ್ ಇದೆ, ಈ ಬಾಡಿಗೆ ಆ ಚಾನ್ಸೇ ಇಲ್ಲ. ಅಂದ್ರೆ ಕಾಲ ಕಸಕ್ಕಿಂತ ಕಡೆಯಾಯಿತು ಈ ದೇಹ ಅಂತ ಆಯ್ತಲ್ಲ. ಆಗ ಕಸಕ್ಕಿಂತ ಕಡೆ ಆದಷ್ಟು ಬೇಗ ಕ್ಲಿಯರ್ ಮಾಡುದು. ದೇಹ ಅಂದ್ರೆ ಏನು ಗೊತ್ತೇನು? ಎಂಜಿಲ್ ಎಲೆ ಇದ್ದ ಹಾಗೆ, ಊಟ ಆದಷ್ಟು ಬಿಸಾಕಿ ಬಿಡ್ತಾರೆ. ಆ ಥರ ಎಲೆ ತಿನ್ನಕ್ಕಲ್ಲ, ಎಲೆ ಅನ್ನ ಕಲಿಸಿ ಊಟ ಮಾಡ್ಲಿಕ್ಕೆ ಮಾತ್ರ. ದೇಹ ಅಂದ್ರೆ ಸಾಧನೆ ಮಾಡ್ಲಿಕ್ಕಷ್ಟೇ. ಆ ದೇಹ ಬಿಟ್ಟು ನಾಟೆ ಎಂಡ್ ಅಲ್ಲಿ ಊಟ ಬರೀ ಎಲೆ ಹಾಕೊಂಡಿದ್ದೋದ್ರೆ ಏನು ಅರ್ಥ ಇಲ್ಲ. ಅದನ್ನು ಬಡಿಸಿದ್ರೆ ಮಾತ್ರ ಹೇಗೆ ಉಪಯೋಗನೋ ಹಾಗೆ ನಾವು ಸಾಧನೆ ಮಾಡಿದ್ರೆ ಮಾತ್ರ ದೇಹಕ್ಕೆ ಉಪಯೋಗ, ಇಲ್ಲದೆ ಹೋದರೆ ಇಲ್ಲ. ಅದರಿಂದ ಪ್ರತಿಯೊಬ್ಬನೂ ಕೂಡ ಎಚ್ಚೆತ್ತು ಇರು ಕಂಡೆ ಮನವೇ, ನಮ್ಮ ಅಚ್ಚುತನ ಅಂಗ್ರಿಯ ನೆನೆ ಕಂಡೆ ಮನವೇ. ಡೆಡ್ ಬಾಡಿ ನೋಡ್ಲಿಕ್ಕೆ ಅಂತ ಹೋಗ್ತಾರೆ ಜನ, ಯಾಕೆ ಗೊತ್ತೇನು ನೋಡೋದಿಲ್ಲ. ಡೆಡ್ ಬಾಡಿ ನಾಳೆ ಹೀಗೆ ಆಗ್ತದೆ, ನಮ್ಮದು ಅಂತೂ ಗೊತ್ತಾಗಲಿ. ಹೇಗಿರುತ್ತೆ ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಏ ನಿಶ್ಚೇಷ್ಟಿತ, ಏನೇನೂ ಇಲ್ಲ. ಅದು ನೋಡಿದಾಗ ಅನಿಸ್ಬೇಕು, ಏನು ವ್ಯಾಲ್ಯೂ ಇದೆ ಇದಕ್ಕೆ? ಎಷ್ಟು ಹಾರಾಡಿದ ಮನುಷ್ಯ, ಏನಿದೆ ಇದ್ರೊಳಗೆ? ಏನೂ ಇಲ್ಲ ಅಂತ ಗೊತ್ತಾಗಿಬಿಟ್ರೆ ಜನ ನೆನಸ ಹಾಗೆ ಬದುಕಬೇಕು. ದೇವರು ಮೆಚ್ಚ ಹಾಗೆ ಬದುಕಬೇಕೆ ಹೊರತು ಇದು ಶಾಪ ಹಾಕಿ ಹೋದ ಸದ್ಯ ಪೀಡೆ ಹೋಯಿತು ಅನ್ನೋ ಬದುಕಬಾರದು. ಎಷ್ಟೋ ಜನ ಸತ್ರೆ ಸದ್ಯ ಪಾಪಿಷ್ಟ ಹೋದ ಅಂತ ಬಿಡಿಸಿ ಏನು ಬದುಕೋದು? ಒಂದು ಏನು ಹಣಕಾಸು ಇದ್ರೆ ಏನು ಕಾಪಾಡುತ್ತೆ? ಆದ್ರಿಂದ ಧನಾನಿದೆ ಹೇಳ್ತಾರೆ, ಧನಾನಿ ಭೂಮೌ ಪಶವಶ್ಚ ಗೇಹೇ ಭಾರ್ಯಾ ಗೃಹದ್ವಾರಿ ಸುತಃ ಶ್ಮಶಾನೆ ದೇಹ ಪತಿತಾಯಾಂ ಪರಲೋಕ ಮಾರ್ಗೇ ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ಏನು ಬರುತ್ತೆ ಹಿಂದೆ? ಧನಾನಿ ಭೂಮೌ, ಎಷ್ಟು ಸಂಪಾದನೆ ಮಾಡಿರ್ತಾನೆ ಅದು ಭೂಮಿಯಲ್ಲಿಟ್ಟರೆ ಅಲ್ಲೇ ಇರುತ್ತೆ. ಹಿಂದಿನ ಕಾಲಕ್ಕೆ ಭೂಮಿಯಲ್ಲಿ ತಾನೇ ಇಡ್ತಿದ್ದು ಪಾಪ ಧನಗಳನ್ನ, ಅಲ್ಲೇ ಇರ್ತಿತ್ತು. ಈ ನಮ್ಮ ಜನಕ್ಕೆ ಸಮಾಧಾನ, ಏ ಭೂಮಿಯಲ್ಲಿ ಇಡೋದಲ್ಲಿ ಬಿಡ್ರಿ, ಬ್ಯಾಂಕಲ್ಲಿ ಇರ್ತೀವಲ್ಲ ಅಂತ ಕೇಳಿದ್ರೆ, ಧನಾನಿ ಬ್ಯಾಂಕೇ, ಬ್ಯಾಂಕಲ್ಲೇ ಇರ್ತದೆ ಹೊರತು ಹಿಂದೇನು ಬರೋದಿಲ್ಲ. ಬ್ಯಾಂಕ್ ಇದೇನು ಸತ್ತಷ್ಟು ಅಕೌಂಟ್ ಅಮಲೋಕೊಟ್ಟು ಟ್ರಾನ್ಸ್ಫರ್ ಆಗೋದಿಲ್ಲ. ಬೇರೆ ಊರಿಗೆ ಟ್ರಾನ್ಸ್ಫರ್ ಆದಾಗೆ ಅಲ್ಲಿ ಟ್ರಾನ್ಸ್ಫರ್ ಆಗ ಇಲ್ಲೇ ಇರ್ತದೆ ಹೊರತು ಹಿಂದೆ ಬರೋದೇ ಇಲ್ಲ. ಇವತ್ತೊಂದು ಕಾಲ ಬರ್ತದೆ, ಬಹುಶಃ ಹಿಂದೆ ಕೂಡಿಡ್ತಿದ್ರಲ್ಲ ಕುಡಿಕೆಯಲ್ಲಿ ಹಾಕಿ, ಇನ್ಮುಂದೆ ಅದೇ ಕಾಲ ಬರ್ತದೆ. ಯಾಕೆ ಇಂಟ್ರೆಸ್ಟ್ ಅಂತೂ ಬರೋದಿಲ್ವಲ್ಲ, ಎಲ್ಲಿಡಬೇಕು ಕೂಡಿಡೋದೇ ವಾಸಿ. ಒಂದು ಕುಡಿಕೆಯಲ್ಲಿ ಹಾಕಿಡೋದೇ ಕ್ಷೇಮ ಅಂತ ತಿಳ್ಕೊಂಡ್ಬಿಡ್ತಾನೆ. ಅಲ್ಲಿಡೋದು ಎಲ್ಲ ಇಡೋದಕ್ಕಿಂತ ಅಲ್ಲಿರೋದು ವಾಸಿ ಅಷ್ಟೆ. ಆ ಕಾಲ ಬಂದರೆ ಏನು ಆಶ್ಚರ್ಯ ಇಲ್ಲ, ಆದ್ರಿಂದ ಏನು ಹಿಂದೆ ಬರೋದಿಲ್ಲ. ವಶವಶ್ಚ ಗೋಷ್ಠೆ, ಹೊಸ ದನಕರುಗಳು ಎಲ್ಲಿರುತ್ತೆ? ಆ ಗೋಷ್ಠದಲ್ಲಿರುತ್ತೆ ಹೊರತು ಹಿಂದೆ ಬರೋದಿಲ್ಲ. ದನಕರು ಕಾಲ ಹೊರಟೋಯ್ತು, ಈಗ ಕಾರು ಸ್ಕೂಟರ್ ಕಾಲ ಇದು. ಸತ್ತ ಮೇಲೆ ಗ್ಯಾರೇಜಲ್ಲಿ ಇರುತ್ತೆ ಹೊರತು ಹಿಂದೇನು ಬರೋದಿಲ್ಲ. ಸತ್ತ ಹಿಂದಿನ ಮೆರವಣಿಗೆ ಅದು ಬರೋದಿಲ್ಲ, ಇದ್ದಲ್ಲೇ ಇರುತ್ತೆ ಹೊರತು ಇನ್ನೇನು ಇಲ್ಲ. ಭಾರ್ಯಾ ಗೃಹದ್ವಾರಿ, ಹೆಂಡತಿ ಮನೆ ಬಾಗಿಲು ಬಿಟ್ಟು ಮುಂದೆ ಬರೋದಿಲ್ಲ, ಬರಲಿಕ್ಕೆ ಸಾಧ್ಯನೂ ಇಲ್ಲ. ಸುತಃ ಸ್ಮಶಾನೆ, ಮಗ ಸ್ಮಶಾನದವರಿಗೆ ಬರ್ತಾನೆ ಈ ದೇಶದಲ್ಲಿದ್ರೆ, ಇಲ್ಲದ್ರೆ ಅಲ್ಲಕ್ಕೂ ಬರೋದಿಲ್ಲ. ಔಟ್ ಆಫ್ ಕಂಟ್ರಿ ಅಂದ್ರೆ ಬರೋ ಚಾನ್ಸೇ ಇಲ್ಲ. ಸುತ ಸ್ಮಶಾನೆ ದೇಹ ಚಿತಾಯಾಮ್, ದೇಹ ಚಿತೆಯಲ್ಲಿ ಉರಿಯುತ್ತೆ, ಮಣ್ಣಲ್ಲಿ ಮಣ್ಣಾಗುತ್ತೆ. ಇಲ್ಲ ಬೂದಿ ಆಗಬೇಕು, ಇಲ್ಲ ಮಣ್ಣಾಗಬೇಕು, ಬೇರೆ ದಾರಿನೇ ಇಲ್ಲ. ಪರಲೋಕ ಮಾರ್ಗೇ ದಿ ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ಅವನಿಂದ ಹೋಗೋದೇನು, ಬರೀ ಅವನು ಮಾಡಿದ ಕರ್ಮ ಮಾತ್ರ, ಸಾಧನೆ ಮಾತ್ರ. ಒಳ್ಳೇದಿದ್ರೆ ಒಳ್ಳೇದು, ಕೆಟ್ಟದಿದ್ರೆ ಕೆಟ್ಟದು, ಬೇರೆ ಏನು ಬರೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟಾಶ್ಚರ್ಯ. ವಿದ್ಯಾರ್ಥಿ ಏನು ಬರೀತಾನೆ ಅಷ್ಟು ಮಾತ್ರ ಕೌಂಟ್ ಆಗೋದು, ಇನ್ಯಾವುದು ಕೌಂಟ್ ಆಗೋದು. ಬರೆದಿದ್ದಷ್ಟೇ, ಸಾಧನೆ ಮಾಡಿದ್ದಷ್ಟೇ, ಇನ್ನೆಲ್ಲ ಹೇಗೆ ಹೋಗುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಎಚ್ಚರ ವಹಿಸಬೇಕು. ಮಂಚ ಬಾರದು, ಮಡದಿ ಬಾರಡು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚ ಬಾರದು, ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮೋ ಗೋವಿಂದ, ನಮೋ ಗೋವಿಂದ ನಾರಾಯಣ. ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ ರಕ್ಷಿಸೋ. ನಿಜವಾಗಿ ಎಷ್ಟು ಸತ್ಯ ಸಂಗತಿ ಅದು. ಒಂದು ಹಿಂದಿನ ಕಾಲದ ಜನ ಎಷ್ಟೋ ವರ್ಷ ಬದುಕ್ತಿದ್ರು, ಅವರಿಗೆ ಸಾವಿನ ಬಗ್ಗೆ ನಿಧಾನ ಯೋಚನೆ ಮಾಡಬಹುದಾಗಿತ್ತು. ಹಾಗಿಲ್ಲ, ಸಾವು ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಎನಿ ಟೈಮ್ ಬರಬಹುದು. ಅದಕ್ಕೆ ವರ್ಕಿಂಗ್ ಅವರ್ಸ್ ಅಂತಿಲ್ಲ, ಜನರಲ್ ಹಾಲಿಡೇಸ್ ಇಲ್ಲ, ಅದು ಏನೇನೇ ಇಲ್ಲ. ಅದಕ್ಕೆ ಯಾವಾಗ ಎನಿ ಟೈಮ್ ಅವ್ರ ಮದುವೆ ಇಲ್ಲ, ಮುಂಚೆ ಇಲ್ಲ, ಸುಸ್ತಾಗಿದ್ದಾನೆ ಇಲ್ಲ, ಊಟ ಕೂತಿದ್ದಾನೆ ಇಲ್ಲ. ಎಷ್ಟೋ ಜನ ಹೇಳಿದ್ರೆ ಮೊದಲೇ ದೋಸೆ ಹಾಕಿದ್ದಾರೆ ಯಜಮಾನರಿಗೆ, ಇನ್ನೊಂದು ದೋಸೆ ತರದಲ್ಲೇ ಹೋಗ್ಬಿಟ್ಟಿದ್ರು ಅಂತ ಹೇಳುತ್ತಾರೆ. ಅದು ಯಾವ ತರ ಸಾಯ್ತಾನೆ ಮನುಷ್ಯ ಯೋಚನೆ ಮಾಡಿ. ಇಷ್ಟು ಅಸ್ಥಿರವಾದ ದೇಹ ಇಟ್ಟುಕೊಂಡು ಏನೇನೋ ಹಾರಾಡ್ತಾನಲ್ಲ ಮನುಷ್ಯ, ಏನ್ ಹಾರಾಡ್ತಾ, ಬರೀ ಹಾರಾಟನೆ ಹೊರತು ಏನು ಉಪಯೋಗ ಇಲ್ಲ. ಇದು ರಿಯಾಲಿಟಿ ಇರುವುದು, ಇದ್ಯಾವುದೇ ಇಮ್ಯಾಜಿನೇಷನ್ ಅಲ್ಲ, ಕಣ್ಣಾರೆ ಕಾಣ್ತಿರೋದು. ಅದಕ್ಕೆ ಸತ್ತವನ್ನು ಮಾತಾಡ್ಸಕ್ಕೆ ಯಾಕೆ ಹೋಗ್ತಾರೆ ಅಂದ್ರೆ ಆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇವ್ನು ಹಾಗಲ್ಲ, ತನ್ನ ಫೋಟೋ ತೆಗಿತಾರೆ ಅಂತ ಹೋಗಿರ್ತೇವೆ ಎಷ್ಟೋ ಜನಗಳು. ನಾನು ಬಂದಿದ್ದು ಗೊತ್ತಾಯ್ತಾ ಫೋಟೋ ಬಂದ್ರೆ ಸಾಕು ಅಂತ. ಎಂಥ ಮೂರ್ಖರು ಇದ್ದಾರೆ. ಆ ಸನ್ನಿವೇಶನ ಅರ್ಥ ಮಾಡಿಕೊಂಡು ಇವನು ಸಹ ಜೀವನದಲ್ಲಿ ಜಾಗೃತನಾಗಬೇಕು. ನಾಳೆ ಏನು ಬೆಲೆ ಇಲ್ಲದ ಮನುಷ್ಯನಾಗಬಾರದು ತಾನೊಂದು ಎಚ್ಚರ ಕೊಡಲಿ. ಆ ತುಂಬಿದ ಸಭೆಯಲ್ಲಿ ಭೀಮಸೇನೆ ಮಾಡಿದ ಪ್ರವಚನ ಇದು ಆಶ್ಚರ್ಯ. ಆದ್ದರಿಂದ ಭೀಷ್ಮ ದ್ರೋಣ ಎಲ್ಲರೂ ಕೇಳಬೇಕು ಆ ಮಾತನ್ನ, ಏನು ಉಳಿದಿದೆ ನಿಮಗೀಗ, ಇಂದ ನಾನು ಸುಮ್ಮನೆ ಇರೋದಿಲ್ಲ, ನನ್ನ ಕಥೆ ಮುಗಿಸಿಬಿಡ್ತೇನೆ ಅಂತ ಹೇಳಿ ಆದಾತುಂ ಪರಿಹಮೃಷ ದೊಡ್ಡ ಅಗಳಿ ಹಾಕಿದ್ರಲ್ಲ ಸಭೆಗೆ, ಆ ತಗೊಳಕ್ಕೆ ಬಿಟ್ಟಿದ್ದೆ ಭೀಮಸೇನೆ. ತಗೊಂಡು ಮುಗಿದ್ರು ಭೀಮ್ದು ಏನು ಆಯುಧಾನೆ ಬೇಕಿಲ್ಲ, ಒಟ್ಟಂದು ಎಲ್ಲ ಸತ್ತು ಬೂದಿ ಆಗಿ ಹೋಗ್ತಾವೆ. ಒಂದ್ ಏಟಿಗೆ ಬೂದಿ ಆಗ್ಬೇಕು ಅವರೆಲ್ಲ. ಎದ್ದು ನಿಂತನಂತೆ ಭೂಮಿ ಗಡಗಡ ನಡೀತಂತ. ಭೀಮನ ವ್ಯಕ್ತಿತ್ವ ಗಿರಿ ಒಡೆದು ಶತಶೃಂಗ ವೆಂದೆನಿಸಿತು. ಶತಶೃಂಗ ಪರ್ವತನೆ ಆಡೀತಿ ಆದಾಗ ಪಕ್ಕದಲ್ಲಿ ಜೋರ ಮನೆ ಮುಂದೆ ಟ್ರಾಕ್ಟರ್ ಇಟ್ಟು ಹೋಗ್ತಾರೆ ಜೋರಾಗಿ, ಒಂಥರ ಶೇಕ್ ಆಗುತ್ತೆ ಮನೆ, ಒಂಥರ ಇದಾಗುತ್ತೆ, ವೈಬ್ರೇಷನ್ ಬಂದಾಗ ಆಗುತ್ತೆ. ಇನ್ನು ಭೀಮಸೇನೆ ಇದ್ರೆ ಕೇಳಬೇಕಾ, ಭೂಕಂಪ ಆದಾಗ ಆಯ್ತಂತ. ಹಾಗಲ್ಲಿ ಏನೇನೋ ದುಶ್ಚಕನಗಳು ಏನೇನೋ ಆಗ್ತಾ ಇದೆ, ಎಲ್ಲ ನೋಡ್ತಿದ್ದಾರೆ, ಎಲ್ಲರಿಗೂ ಗಾಬರಿ, ಏನು ಮಾತಾಡಲಿಕ್ಕೆ ತೋಚ್ತಾ ಇಲ್ಲ. ಕಥೆ ಮುಗಿಸ್ಬಿಡ್ತೇನೆ ಇವನನ್ನ. ಈಗ ನರಸಿಂಹದೇವರ ಕೋಪದ ಮುಂದೆ ಜಗತ್ತು ನಡೆಯಿದ ಹಾಗೆ ಭೀಮಸೇನನ ಕೋಪದ ಮುಂದೆ ಅದಿಷ್ಟು ನಡುಕ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ತದಾ ಶಿವಾವವಾಸಿರೇ ಸುಯೋಧನಾಗ್ನಿ ಗೇಹತಃ. ದುರ್ಯೋಧನರ ಅಗ್ನಿಹೋತ್ರದ ಮನೆಯಿಂದ ನರಿಗಳ ಕೂಗು ಕೇಳಿಸ್ತಾನೆ. ಅಗ್ನಿಹೋತ್ರದ ಮನೆಯದು ಅಂದ್ರೆ ದುರ್ಯೋಧನ ಮೇಲೆ ಅಗ್ನಿಹೋತ್ರದ ಮನೆ ಅಂತಿತ್ತಂತೆ. ಅಲ್ಲಿ ಸಂಧ್ಯಾವಂದಿ ಮಾಡಿ ಅಗ್ನಿಹೋತ್ರ ಅಂತ ಆಮೇಲೆ ಮಾಡ್ತಾರ, ವೈಷ್ಣವ ಇತ್ಯಾದಿ ಮಾಡ್ಲಿಕ್ಕೆ ಅಂತ ಮನೆ ಇಟ್ಕೊಂಡಿದ್ದಂತ. ಅದು ದುರ್ಯೋಧನ ಅಷ್ಟು ಪಾಪಿ, ಇಂಥ ಫಾರ್ಮ್ಯಾಲಿಟಿಸ್ ಬಿಟ್ಟಿದ್ದಿಲ್ಲ ಅವನು, ಅದಕ್ಕೆ ಅಷ್ಟು ದಿವಸ ಬದುಕಿದ್ದ ಅಂತ ಅರ್ಥ. ಕೆಲವು ಪದ್ಧತಿ ಬಿಟ್ಟಿದ್ದಿಲ್ಲ, ವಿಶ್ವಾಸ ಇರಲಿ ಬಿಡ್ಲಿಕ್ಕೆ ಅವ್ರು ಮಾಡ್ತಿದ್ದ ಅವನು. ಅಲ್ಲಿಂದ ಮಂಗಳದ ಧ್ವನಿ ಬರಬೇಕು ನ್ಯಾಯವಾಗಿ, ಅಮಂಗಳದ ಧ್ವನಿಗಳು ಬರಲಿಕ್ಕೆ ಶುರುವಾಯ್ತಂತೆ. ದೇವಸ್ಥಾನದ ದೇವರ ಕಣ್ಣುಗಳಲ್ಲಿ ನೀರು ಬರಲಿಕ್ಕೆ ಶುರುವಾಯ್ತು, ನೀರು ಸುರಿಲಿಕ್ಕೆ ಶುರುವಾಯ್ತಂತೆ. ಹಗಲಲ್ಲೇನೆ ಕತ್ತಲಿನ ವಾತಾವರಣ ಬಂತಂತೆ. ಅವೆಲ್ಲ ಭೂಮಿ ಮೇಲಿಂದ ಬೆಂಕಿಯ ಮಳೆ ಸುರದಾಗಾಯ್ತಂತೆ. ಇವೆಲ್ಲ ದುಶ್ಚಕನಗಳು ಆ ಸಮಯ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಮಾಡಬೇಕು ಅಂತ ತೋಚ್ತಾನೆ ಇಲ್ಲ. ಎಲ್ಲ ಹಾಹಾಕಾರ ಮಾಡ್ತಿದ್ದಾರೆ, ಅಯ್ಯೋ ಅಯ್ಯೋ ಅಂತ ಹೇಳಿಬಿಟ್ಟು ಧೃತರಾಷ್ಟ್ರ ಕೇಳ್ತಾನೆ, ಇದರ ಏನಾಗ್ತಾ ಇದೆ ಅಂತ ಕೇಳ್ತಾನೆ. ನನಗೆ ಕಣ್ಣಂತೂ ಕಾಣಾಗಿಲ್ವಲ್ಲ, ಏನಾಗ್ತಾ ಇದೆ ಅಂತ ಕೇಳ್ತಾನೆ. ಆಗ ವಿದುರ ಹೇಳಿದನಂತೆ, ಅಣ್ಣ ಇಷ್ಟೊತ್ತು ನೀನು ಕೇಳ್ತಿದ್ದೀಯಲ್ಲ, ಏನ್ಗೆದ್ರು ಅಂತ ಹೇಳಿ. ಕ್ರೀಡಸೆ ಅರ್ಭಕವತ್ತಂತು ಕಿಂಚಿತಂ ಕಿಂಚಿತಂತಿತಿ. ಜೂತ ಆಡ್ತಿರ್ಬೇಕಾರೆ ನನ್ ಮಗ ಏನ್ ಗೆದ್ದ, ನನ್ ಮಗ ಏನ್ ಗೆದ್ದ ಅಂತ ಕೇಳ್ತಿದ್ದ. ಸ್ಕೋರ್ ಕೇಳ್ತಾರಲ್ಲ ಆ ಟೈಪ್, ಎಷ್ಟು ಸ್ಕೋರ್ ಎಷ್ಟು ವಿಕೆಟ್ ಅಂತ ಕೇಳ್ತಾ ಇದ್ರೆ. ನಮ್ಮ ಜನ ಮಾಡ ಧೃತರಾಷ್ಟ್ರ ಹಾಗೆ ಮಾಡ್ತಿದ್ದ, ಇವತ್ತು ಜನ ಹಾಗೆ ಮಾಡ್ತಿರೋ. ತಮ್ಮ ಸ್ಕೋರೇ ಗೊತ್ತಿಲ್ಲ, ಅವ್ನು ಸ್ಕೋರ್ ಕೇಳ್ತಿರೋದೇ ಕಥ. ಎಷ್ಟು ಔಟಾಗ್ಬಿಟ್ಟ ಪಾಪಿ ಅಂತಾರೆ. ನಾನು ಮಾಡಿದ್ದೇನು ಆ ಕೆಲಸ ಅಷ್ಟೇನೆ, ಇವನು ಔಟ್ ಆದ ಎಲ್ಲ ಒಂದೇನೆ. ಅಲ್ಲಿ ರನ್ ಮಾಡಿದ್ರೆ ಮಾತ್ರ ಅವನಿಗೆ ಬೆಲೆ ಇಲ್ಲದೆ ಹೋದ್ರಿಲ್ಲ. ರನ್ ಅಂದ್ರೆ ಓಟಗಳು ಅಂತ ಕರೀತಾರಲ್ಲ, ಎಲ್ಲರೂ ಓಟನೇ ಮಾಡ್ಬೇಕಂತ. ಎಲ್ಲಿಗೆ? ಓಡಿರೋ ವೈಕುಂಠಕ್ಕೆ. ಎಷ್ಟು ಓಟ ಹಾಕ್ತಾರೆ ವೈಕುಂಠಕ್ಕೆ? ವೈಕುಂಠ ಭಾರಿ ದೂರ ಉಂಟದು ಒಂದು. ಅಲ್ಲಿ ದಿವಸ ಸಾಧನೆ ಮಾಡಿ 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 ಮುಂದೆ ಹೋಗ್ತಿರ್ಬೇಕು. ಆ ಓಟಕ್ಕೋಸ್ಕರ ಮನುಷ್ಯನ ಕಳಿಸಿದ್ರೆ ಇವನು ಎಷ್ಟು ಓಟ ಮಾಡಿದ್ದಾನೆ, ಓಡಿದ್ದಾನೆ, ನರಕದ ಕಡೆ ಓಡ್ತಾ ಇದ್ದಾನೆ ಅಷ್ಟೇ. ವೈಕುಂಠದ ಕಡೆಗೆ ಅಲ್ಲ, ನರಕ ಬಲು ಹತ್ರ ಆಗ್ತಾ ಇದೆ ಹೊರತು ಬೇರೆ ಅಲ್ಲ. ಸುಳ್ಳು ಹೇಳಿ ಧರ್ಮ ಬಿಟ್ಟರೆ ಇನ್ನೇನು ಪುಣ್ಯ ಬರುತ್ತಾ, ಸ್ವರ್ಗ ಸಿಗುತ್ತಾ, ನರಕವೇ ಹತ್ತಿರ, ಎಂದು ಮೋಕ್ಷ ಅಲ್ಲ. ಆ ದೃಷ್ಟಿಯಲ್ಲಿ ಇಷ್ಟು ಕೇಳ್ತಿದ್ದೆಲ್ಲ ನೋಡಿ, ನೀನೀಗ ಎಷ್ಟೊತ್ತು ಏನು ಗೆದ್ರು ಏನು ಗೆದ್ರು ಅಂತ ಹೇಳ್ತಿದ್ದೆ, ಈಗ ಯಾರ ಸತ್ರು ಯಾರ ಸತ್ರು ಅಂತ ಹೇಳ್ತೇನೆ ಅಂತ ಹೇಳ್ತಾನೆ. ನಿನ್ನ ಮಕ್ಕಳಲ್ಲಿ ಅವನೋದ ಇವನೋದ ಅಂತ ಹೇಳ್ತೇನೆ ಅಂತ ಹೇಳಿದ್ದೇನೆ. ಏನಾಗ್ತಾ ಇದೆ ಏನಾಗ್ತಾ ಇದೆ, ಬುದ್ಧಿ ಇದೆ ನಿನಗೀಗ? ನಾನು ಮೊದಲೇ ಹೇಳಿದೆ, ನಾನು ದೂತ ಆಡಬೇಡ ಅಂತೇಳಿ. ಈ ಯಾವ ಸ್ಥಿತಿ ಬಂದಿದೆ ಗೊತ್ತಾ? ಈಗ ಇಷ್ಟೊತ್ತು ಸಹಿಸಿಕೊಂಡ್ರು, ಇನ್ನು ಸಹಿಸಿಕೊಂಡಿದ್ದಿಲ್ಲ ಅವರು. ಈ ದ್ಯೂತಕ್ಕೆ ಏನಾದ್ರೂ ರೆಕಗ್ನಿಷನ್ ಇದೆ? ಅದಕ್ಕೆ ಏನೂ ಇಲ್ಲ. ಇದಕ್ಕೆ ಇಂಥ ದ್ಯೂತವನ್ನ ಆಡಿಸಿಬಿಟ್ಟು ನಿನ್ನ ಮಕ್ಕಳು ಹಿಮಾಸ ರೇಗಿಸಿಬಿಟ್ಟಿದ್ದೀಯಾ, ಇನ್ನು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ತರ ಮಾಡಿದ್ರೆ ಎಲ್ಲರೂ ಸತ್ತು ಹೋಗ್ತಾರೆ ಅಂತ ಹೇಳ್ತಾರೆ. ಇನ್ನು ಭೀಷ್ಮ ದ್ರೋಣರು ಕಾಪಾಡ್ಲಿಕ್ಕೆ ಆಗೋದಿಲ್ಲ, ಅಡ್ಡ ಬಂದರೂ ಅವ್ರು ಕೇಳೋ ವಾಯ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ. ಈ ಸಮಯದಲ್ಲೂ ಸುಮ್ಮನೆ ಇರೋದು ಯಾರು ಸುಮ್ಮನೆ ಇರ್ತಾರೆ ಈಗ? ಆದ್ರಿಂದ ಅವರೆಲ್ಲ ಸಾಯ್ತಾರೆ ಅಂತ ಹೇಳಿದ ತಕ್ಷಣ ಋತರಾಷ್ಟ್ರನಿ ಭಾಗ ಭಯ ಶುರುವಾಯ್ತು ಅವನಿಗೆ. ಮಕ್ಕಳ ಮೋಹ ಮತ್ತೆ, ಮಕ್ಕಳು ಉಳಿಬೇಕಲ್ಲ. ಓ, ಮಕ್ಕಳು ಉಳಿಬೇಕು ಇನ್ನೂ ಕೂಡ ವಿದರ, ಹೇಳು ಹೇಳು, ನನ್ನ ಮಕ್ಕಳು ಉಳಿಬೇಕಾದ್ರೆ ಏನ್ ಮಾಡಬೇಕು ಹೇಳು ಅಂತ ಕೇಳಿದ್ರು. ನನ್ನ ಮಕ್ಕಳು ಉಳಿಬೇಕು ಏನ್ ಮಾಡಬೇಕು ಹೇಳು. ಆಗ ವಿದರ ಹೇಳುತ್ತಾನೆ, ಮೊದಲ ಕೆಲಸ ಈ ಕೆಲಸ ಇಲ್ಲಿ ಇಮ್ಮಿಡಿಯೇಟ್ ನಿಲ್ಲಿಸಬೇಕು, ಏನ್ ನಡೀತಾ ಇಲ್ಲಿ ನಿಲ್ಲಿಸಬೇಕು. ನಿಲ್ಲಿಸಿಬಿಟ್ಟು ಮೊದಲು ನೊಂದಿರೋದು ಯಾರು ಇಲ್ಲಿ? ದ್ರೌಪದಿಯನ್ನು ತುಂಬಾ ನೋಯಿಸಿದ್ದೀರಿ ನೀವೀಗ, ಅತಿ ಕೆಟ್ಟದ ನಡ್ಕೊಂಡಿದ್ದೀರಿ. ದ್ರೌಪದಿಯನ್ನು ಮೊದಲು ಸಮಾಧಾನ ಮಾಡು, ಏನು ಬರಬೇಕು ಅಂತ ಕೇಳಿಕೊ, ಆಕೆ ಮನಸ್ಸಿಗೆ ತೃಪ್ತಿ ಉಂಟು ಮಾಡು. ಆಗ ನಿನ್ನ ಮಕ್ಕಳು ಬದುಕ್ತಾರೆ ಅಂತ ಹೇಳೋದಿಲ್ಲ, ಇವತ್ತಿನ ಮಟ್ಟಿಗೆ ಬದುಕ್ತಾರೆ ಅಷ್ಟೇ. ಮುಂದೆ ಯುದ್ಧದಲ್ಲಿ ಸಾಯೋದು ತಪ್ಪಿದ್ದಲ್ಲ, ಈಗಂತೂ ಉಳಿತದೆ. ಗರ್ಸತ್ ಹೇಳ್ತಾರಲ್ಲ, ಕೇಸ್ ಪೋಸ್ಟ್ಪೋನ್ ಮಾಡಿಸೋ ಬಟ್ಟಿ ಮಾತ್ರ, ಶಿಕ್ಷೆ ತಪ್ಪಿಸ್ಲಿಕ್ಕಾಗದವರು ಕೂಡ ಏನೋ ಮಾಡಿ ಮುಂದಕ್ಕೆ ಹಾಕ್ಸ್ಬೋದು, ಇಲ್ಲವರು ಇವತ್ತೇ ಹೋಗಿಬಿಡ್ತಾರೆ ಅಂತ ಹೇಳಿದ್ದಾನೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನನ್ನೆಲ್ಲ ಗೆದ್ದಿದ್ದೇವಲ್ಲ ಅಂತ ಹೇಳಿದ್ರೆ ಇದ್ಯಾವ ಮೂಲೆ ಗೆಲುವು ಅಂತ ಹೇಳ್ತಾನೆ. ಗೆದ್ದಿದ್ದ ಇದು ಒಂದು, ದ್ಯೂತದಲ್ಲಿ ಗೆದ್ದಿದ್ದನ್ನು ಗೆದ್ದಿದ್ದು ಅಂತ ಕರೆಯೋದಿಲ್ಲ. ಇದನ್ನು ವಿದರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ, ಇದನ್ನು ಗೆಲುವು ಅಂತ ಕರೆಯೋದಿಲ್ಲ, ಇದು ಮೋಸ, ಇದಕ್ಕೆ ಯಾವ ಬೆಲೆನೂ ಇಲ್ಲ. ಪಾಂಡವರು ಮನಸ್ಸು ಮಾಡಿದ್ರೆ ನಿನ್ನ ಈಗಲೇ ಎಲ್ಲರೂ ನಾಶ ಮಾಡ್ತಿದ್ರು, ಅವ್ರು ಮಾಡಿಲ್ಲ, ಅವರು ಕರುಣಾಳುಗಳಷ್ಟೇ. ಈಗ ಆದಷ್ಟು ಬೇಗ ಈ ಕೆಲಸ ಮಾಡು, ಇಲ್ಲದವ್ರು ಯಾರು ಉಳಿಯೋದಿಲ್ಲ ಅಂತ ಹೇಳಿದ ತಕ್ಷಣ ಧೃತರಾಷ್ಟ್ರನಿಗೆ ಆಗ ಕಾರಣಾಮತೆಯಾಗಿ ಮಕ್ಕಳನ್ನು ಬೈತಾನೆ, ಉಳ್ಕೋಬೇಕು ಬೇಡ, ಬಂದು ಸುಮ್ಮನೆ ಇರಿ ಅಂತೇಳಿ ಎಲ್ಲ ಸುಮ್ಮನೆ ಕೂತರಂತೆ. ಹೇಳ್ತಾರೆ, ನಮ್ಮ ದ್ರೌಪದಿ ನಮ್ಮಿಂದ ತುಂಬಾ ತಪ್ಪಾಗಿ ಬಿಟ್ಟಿದೆ, ನನ್ನ ಮಕ್ಕಳು ಕೆಡಬಾರದ ರೀತಿ ಮಾಡಬಾರದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸಿಬಿಡು. ಇಗೋ ಏಕಾದ್ವಾರ ಕೇಳು ಕೊಡ್ತೇನೆ ಅಂತ, ಏಕಾದ್ವಾರ ಕೇಳು ಕೊಡ್ತೇನೆ. ಆಗ ದ್ರೌಪದಿ ವರ ಕೇಳಿದ್ರಂತೆ, ಮೊದಲನೇ ವರ, ನಮ್ಮ ಇವರನ್ನೆಲ್ಲ ಬಿಡುಗಡೆ ಮಾಡಬೇಕು, ಪಾಂಡವರನ್ನೆಲ್ಲ ಕೂಡ ದಾಸ ದಾಸ ಅಂತ ಕರೀತಾನಲ್ಲ, ದ್ಯೂತ ಹೋಯ್ತೀಗಾದ್ರಿಂದ ಎಲ್ಲರೂ ಕೂಡ ಈಗ ಬಿಡುಗಡೆ ಹೊಂದಬೇಕು. ಆಯ್ತು, ಕೊಟ್ಬಿಟ್ಟೆ ಅಂತ ಹೇಳ್ತಾನೆ. ಅಮ್ಮ ಇನ್ನೊಂದು ವರ ಕೇಳು, ಇನ್ನೊಂದು ವರ ಕೇಳು ಅಂತ ಹೇಳ್ತಾನೆ. ಆಗ ದ್ರೌಪದಿ ಕೇಳ್ತಾರೆ, ಅವ್ರು ಏನು ಸೋತಿದ್ದಾರಲ್ಲ ಅದಿಷ್ಟು ವಾಪಸ್ ಕೊಡಬೇಕು. ಆಯ್ತು, ಅದನ್ನು ಕೊಟ್ಟೆ, ಇನ್ನೊಂದು ವರ ಕೇಳು ಅಂತ ಹೇಳ್ತಾನೆ. ಆಗ ದ್ರೌಪದಿ, ಇನ್ನ ವರ ಸಾಕು, ನನಗೆ ಕೇಳೋದಿಲ್ಲ ಅಂತ ಹೇಳಿದ್ರು. ಇನ್ನ ವರ ಕೇಳೋದೆ ನನಗೆ ಸಾಕಿಷ್ಟು ದ್ರೌಪದಿ, ಹಾಗೆಲ್ಲ ಮಾಡಬೇಡ, ಎಷ್ಟು ಕೇಳಿದ್ರು ವರ ಕೊಡ್ತೇನೆ, ನೀನು ಕೇಳಿಕೊ ಅಂತ ಹೇಳಿ ದ್ರೌಪದಿ ಹೇಳ್ತಾರೆ. ಮಾವ, ಹಾಗೆಲ್ಲ ವರ ಕೇಳಬಾರದು, ನಾನು ಕೇಳೋದಿಲ್ಲ. ಲೋಭೋ ಧರ್ಮಶ್ಚ ನಾಶಾಯ, ಅತಿ ಆಸೆ ಧರ್ಮದ ನಾಶಕ್ಕೆ ಕಾರಣವಾಗುತ್ತೆ. ಶಾಸ್ತ್ರ ಎಷ್ಟು ಹೇಳಿದ್ರು ಅಷ್ಟು ಕೇಳಬೇಕು, ಹೆಚ್ಚು ಕೇಳಬಾರದು, ಅದಕ್ಕೆ ನಾನು ಕೇಳೋದಿಲ್ಲ ಅಂತ ಹೇಳಿದೆ. ಇಷ್ಟು ಕೇಳಬಹುದಾ ಅಂದ್ರೆ ಅಷ್ಟು ಕೇಳಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಒಬ್ಬ ಹೆಣ್ಣು ವಿವಾಹಿತಳಾದಂತ ಮಹಿಳೆ ತನ್ನ ಮಾವನಿಂದ ಎಷ್ಟು ವರ ಕೇಳಬಹುದು ಅಂತ ಶಾಸ್ತ್ರ ಹೇಳುತ್ತದೆ. ಹೆಂಗಸ್ರಿ ಬಹಳ ಖುಷಿ ಆಗ್ತದಂತೂ ಮಾವನಿಂದ ವರ ಕೇಳಬಹುದು, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಮಾವನೆ ವರದಷ್ಟು ಕೇಳೋ ಮಾವು ಗಂಟು ಬಿಡುತ್ತಾನೆ ಅಂತ ಮಾವ. ಶಾಸ್ತ್ರ ಹೇಳುತ್ತದೆ, ಆದರೆ ಮಾವನಿಂದಲೇ ಹೆಣ್ಣು ವರ ಕೇಳಬಹುದು. ಇದು ಮಹಾಭಾರತ ದೊಡ್ಡ ಸಂದೇಶ. ಶಿಶುರ ದೈಹಿಕ ವರಾಹ ಕ್ಷತ್ರಿಯಾಯಾಹ ತ್ರಯೋಯತಃ, ಒಬ್ಬ ಕ್ಷತ್ರಿಯ ಸ್ತ್ರೀ ತನ್ನ ಮಾವನಿಂದ ಮೂರು ವರ ಕೇಳಬಹುದು, ಮೂರು ವರ. ಅದು ಬರೀ ಕ್ಷತ್ರಿಯ ಸ್ತ್ರೀ ಆದರೆ, ಆಕೆ ಮಹಾರಾಣಿಯಾಗಿದ್ದರೆ ಎರಡು ವರ ಕೇಳಬಹುದು, ಮಹಾರಾಣಿಯಾಗಿದ್ದರೆ ಎರಡು ವರ ಕೇಳಬಹುದು, ಬರೀ ಕ್ಷತ್ರಿಯ ಸ್ತ್ರೀ ಆಗಿದ್ರೆ ಮೂರು ವರ ಕೇಳಬಹುದು. ನಮಗೆ ಅನಿಸ್ತು ಬ್ರಾಹ್ಮಣರ ಬಗ್ಗೆ ಏನಾದ್ರು ಹೇಳಿದ್ದಾರೆ ಅಂದ್ರೆ ಹೇಳಿದ್ದಾರೆ, ಬೇಕಾದ ಹೇಳಿದ್ದಾರೆ. ಉಕ್ತಂ ಶತಂಚ ವಿಪ್ರಾಯಃ, ಒಬ್ಬ ಬ್ರಾಹ್ಮಣ ಸ್ತ್ರೀ ಮಾವನಿಂದ ನೂರು ವರ ಕೇಳಬಹುದು. ಅದು ಗೋವಿಂದ ಮಾವ ಪಾಪರಂತ ಬಿಡ್ತಾರೆ, ಆ ಥರ ಕೇಳಬಹುದು. ಅನ್ನ ಕೊಡು ಇನ್ನು ಕೊಡು ಬೇಕಾದಷ್ಟು ಕೇಳಬಹುದು. ಅಂದ್ರೆ ಹೆಂಗಸರು ತಮ್ಮ ರೈಟ್ ಏನಂತಾನೆ ಗೊತ್ತಿಲ್ಲ. ಮೊದಲು ಮಹಾಭಾರತ ಓದಿದರೆ ಈ ಎಷ್ಟು ರೈಟ್ಸ್ ಇದೆ ಅಂತ ಗೊತ್ತಾಗ್ತದೆ. ಇದು ಗೊತ್ತಾಗಿಬಿಟ್ರೆ ಎಷ್ಟು ಜನ ಬದುಕ್ತಾರೆ ಸರಿಯಾಗಿ, ಮತ್ತು ಗಂಡಸರಿಗೆ ಅರ್ಥವಾಗಿಬಿಟ್ರೆ ನಮ್ಗೆ ಎಷ್ಟು ಜವಾಬ್ದಾರಿ ಇದೆ ಅಂತ ಗೊತ್ತಾಗುತ್ತೆ. ಎಷ್ಟು ಜವಾಬ್ದಾರಿ ನಮಗಿದೆ ಅಂತ ಇವರಿಗೆ ಗೊತ್ತಾಗ್ತದೆ, ಎಷ್ಟು ಹಕ್ಕಿದೆ ಅಂತ ಅವರಿಗೆ ಗೊತ್ತಾಗ್ತದೆ. ಶಾಸ್ತ್ರದ ಅಧ್ಯಯನ ಅಂದ್ರೆ ಅದು ಬರೀ ಸತ್ವೇಲಿ ಉಪಯೋಗಕ್ಕೆ ಬರೋರು ಅಷ್ಟೇ ಅಲ್ಲ, ಬದುಕಿಗೂ ಎಷ್ಟು ಪ್ರಯೋಜನಕ್ಕೆ ಬರುತ್ತೆ ಈ ಲೋಕಕ್ಕೂ ಅಂತ ಹೇಳೋದಕ್ಕೆ ಸಾಕ್ಷ್ಯ ಇದು. ಆದ್ರಿಂದ ನಾನು ಎರಡು ವರ ಕೇಳಬಹುದು ಅಂತಿದೆ, ಎರಡು ವರ ಕೇಳಿದೆ ಅಷ್ಟೇ, ಇನ್ನು ಹೆಚ್ಚು ಕೇಳೋದು ಸಾಧ್ಯ ಇಲ್ಲ. ಲೋಭೋ ಧರ್ಮಶ್ಯ ನಾಶಾಯ, ಅದನ್ನು ವಿಶೇಷ ವ್ಯಾಖ್ಯಾನ ಮಾಡ್ತಾರೆ ಆಚಾರ್ಯರು, ವಿವರಣೆಗಳನ್ನು ಕೊಡ್ತಾರೆ. ದ್ರೌಪದಿ ಕೇಳಿದ ವರಕ್ಕೆ ಧರ್ಮ ಹೋಗಲಿಲ್ಲ ಹಾಗೆ ಕೇಳಿದ್ದಾರೆ, ಅದಕ್ಕೆ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ ಅನ್ವಯನಂ ಭಾರತಿ ಸಾಕ್ಷಾತ್ ಅಂತ ಹೇಳಿದಾಗೆ ಕೃಷ್ಣೈಕಾ ಸಂಸ್ಥಿತಾ ಸದಾ. ದ್ರೌಪದಿ ದೇವಿ ಮಾತ್ರ ಧರ್ಮಾನುಷ್ಠಾನ ಮಾಡಿದ್ದೆ ಹೊರತು ಪುರುಷರಲ್ಲಿ ಭೀಮಸೇನ ಒಬ್ಬ ಪರ್ಫೆಕ್ಟ್ ಆಗಿದ್ದಿತ್ತು, ಸ್ತ್ರೀಯರಲ್ಲಿ ದ್ರೌಪದಿ ಮಾತ್ರ ಪರ್ಫೆಕ್ಟ್ ಆಗಿದ್ದಿತ್ತು. ಅನ್ಯೇ ಭಾಗವತತ್ವೇಪಿ ಚಿನ್ನ ಧರ್ಮಾ ಕ್ವಚಿತ್ ಕ್ವಚಿತ್, ಉಳಿದವರಲ್ಲಿ ಆಗಾಗ ಧರ್ಮ ತಪ್ಪಿದವರೇ, ಎಂದೂ ಧರ್ಮ ತಪ್ಪಿದವರೇನೆ, ವರ ಕೇಳೋ ಪ್ರಸಂಗದಲ್ಲೂ ಧರ್ಮ ತಪ್ಪಲಿಲ್ಲ ಅಂತ ಹೇಳಿ. ಅಲ್ಲಿ ಮತ್ತೊಂದು ಸಂಶಯ ಬಂತು, ಏನೇ ಆಗಲಿ ವರ ಕೇಳಿದ್ದು ಸ್ವಲ್ಪ ಸೆಕೆಂಡ್ ರ್ಯಾಡರಾಗ ಆಯ್ತಲ್ಲ ಅಂತ ಕೇಳಿದರೆ, ಹೌದು ನೀವು ಹೇಳೋದು ನಿಜ, ಅಷ್ಟು ವರನು ಕೇಳಬಾರದು, ಮತ್ತೆ ಕೇಳಿದ್ರಲ್ಲ ಹಾಗಿದ್ರೆ ಏನು ತಪ್ಪಲ್ಲ, ಅದು ಯಾವ ಮೂಲೆಯ ವರ ಅಂತ ಹೇಳುತ್ತಾರೆ, ಕದ್ದು ಮಾಡಿ ವಾಪಸ್ ಕೊಟ್ಟರೆ ವರ ಅಂತ ಕರೀತಾರೆ ಯಾರಾದ್ರೂ ಕೂಡ. ದ್ಯೂತದತ್ತಂ ನತತ್ತಮಾಹು, ದೂಜನಲ್ಲಿ ಇದ್ದು ತಗೊಂಡಿದ್ದನ್ನ ವಾಪಸ್ ತಗೊಂಡ್ರೆ ಅದು ವರ ಅಂತ ಕರೆಯೋದಿಲ್ಲ ಅಂತ ಹೇಳಿ. ಮತ್ತೆ ವರ ಅಂತ ಯಾತಕ್ಕೆ ಕರೆದಿದ್ದು, ಏನೋ ಮುದುಕ ಮಾವ ಪಾಪ ಕಣ್ಣು ಬೇರೆ ಇಲ್ಲ, ಇವರು ಸಮಾಧಾನ ಆಗಲಿ ಎಂದು ಆಗಿದ್ದರೆ ವರ ಕೇಳಿದ್ದೆ ಹೊರತು ನಿಜವಾದ ವರ ಅಲ್ಲವು. ಆದ್ರೆ ದ್ರೌಪದಿ ಧರ್ಮ ಬಿಡಲೇ ಇಲ್ಲ ಅಂತೇಳಿ, ಮೇಲ್ನೋಟಕ್ಕೆ ಧರ್ಮ ನಡೆಸಿದ್ದಾರೆ, ಇನ್ನೂ ಒಳ್ಳೆಯ ದೊಡ್ಡ ಧರ್ಮ ಇನ್ನೂ ಜಾಸ್ತಿ ನಡೆಸಿದ್ದಾರೆ. ಆದ್ರಿಂದ ಈ ವರ ವರ ಅಲ್ಲ, ಕಳ್ಳ ಕಳ್ತನ ಮಾಡಿ ಹೋಗ್ತಾ ಇರ್ತಾರೆ, ಕಳ್ತನ ಮಾಡಿಕೊಂಡು ಸರಾಗಿರ ಚೈನ್ಸ್ ಸ್ನೇಹಿತರು ತೆಗೆದುಕೊಂಡು ಹೋಗ್ತಿರ್ತಾರೆ, ಪೊಲೀಸ್ ಹೋಗ್ತಾನೆ ಹಿಡ್ಕೊಂಡ್ಬಿಡ್ತಾರೆ, ಕಳ್ಳ ನೋಡ್ತಾರೆ ಬೇರೆ ದಾರಿ ಇಲ್ಲ, ಪೊಲೀಸಿಗೆ ಕೊಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಪೊಲೀಸಿಗೆ ಕೊಟ್ಟರೆ ಅವ್ರು ದೊಡ್ಡ ದಾನ ಮಾಡಿದಂತ ಬರ್ಕೋತಾರೆ ಯಾರಾದ್ರು ಕೂಡ. ಅದು ಕದ್ದು ಮಾಲು, ಅದಕ್ಕೇನು ಅರ್ಥ ಇಲ್ಲ, ಅದಕ್ಕೆ ಸರೆಂಡರ್ ಆಗಿದ್ದ ಹೊರತು ಅದನ್ನು ಕಿತ್ಕೊಂಡ ಅಂತ ಹೇಳಬೇಕೆ ಹೊರತು ವರ ಅಂತ ಕರಿಬಾರ್ದು. ಅದನ್ನ ದ್ರೌಪದಿ ಕಠಿಣವಾಗ ಮಾತು ಹೇಳ್ಬೋದಾಗಿತ್ತು, ಆದ್ರೆ ಸ್ತ್ರೀಯರಲ್ಲಿ ಕಾಠಿಣ್ಯ ಇರಬಾರದು ಅಂತ ಶಾಸ್ತ್ರ ಹೇಳಿತ್ತು. ಅವ್ರು ಆದಷ್ಟು ಮೈಲ್ಡ್ ಆಗಿದ್ರೇನೆ ಅದು ಸಾಧ್ಯ, ಅದು ಧರ್ಮ ಅಂತ ಹೇಳಿದ್ದ. ವಾಚಾಲತಾ ನಾತಿತರಾಂ ಹಿ ಶೋಭತೆ ಸ್ತ್ರೀಣಾಂ, ಇದು ಸ್ತ್ರೀಯರ ಬಗ್ಗೆ ಕರ್ತವ್ಯ ಹೇಳಿದ ಮಾತು ಇದು. ಅವ್ರು ಆದಷ್ಟು ಮೃದುವಾದ ಮಾತು, ಮೃದುವಾದ ವರ್ತನೆ ಇರಬೇಕು ಅಂತ ಹೇಳಿದ್ರೆ ದ್ರೌಪದಿ ತೋರಿಸಲಿಕ್ಕೆ ಹಾಗೆ ಮಾಡಿದ್ದೆ ಹೊರತು ಇವರ ವರ ಅಲ್ಲ. ಅದು ಒಂದು ಅಡಿಕೆ ನಡ್ಕೊಂಡು ಆ ಘಟ್ಟ ಮುಗಿತು, ನಾನು ಏನು ಬೇಕಿಲ್ಲ ಅಂತ ಹೇಳಿದಾಗ ಆಯ್ತನ್ನು ಕಳಿಸ ಯೋಚನೆ ಮಾಡ್ತಾರೆ. ವಿದುರನ ಮಾತು ಕೇಳಿದ್ದಕ್ಕೆ ಅವತ್ತಿನ ಮಟ್ಟಿಗೆ ಮಕ್ಕಳು ಉಳಿದು, ವಿದುರ ಧರ್ಮಶಾಸ್ತ್ರ, ಧರ್ಮಶಾಸ್ತ್ರದ ಮಾತು ಕೇಳಿದರೆ ಮಕ್ಕಳು ಮರಿ ಉಳಿತಾರೆ ಅಂತ ಹೇಳೋದಕ್ಕೂ ಸಾಕ್ಷಿ. ಧರ್ಮದ ಉಲ್ಲಂಘನೆ ಮಾಡಿದರೆ ಹಾಳಾಗಿ ಹೋಗ್ತಾರೆ. ಧರ್ಮ ಇರೋದು ಉದ್ಧಾರ ಮಾಡಲಿಕ್ಕೆ ಹೊರತು ಹಾಳು, ರೂಲ್ಸ್ ಎಲ್ಲ ಇರೋದು ಯಾತಕ್ಕೆ, ನಮ್ಮ ಒಳ್ಳೇದಕ್ಕೋಸ್ಕರ. ಅದೇ ರೀತಿ ಧರ್ಮ ಇರೋದೆಲ್ಲ ಯಾತಕ್ಕೆ, ನಮ್ಮ ಉದ್ಧಾರಕ್ಕೋಸ್ಕರ. ಈ ರೂಲ್ಸ್ ಬಗ್ಗೆ ನಾವು ಹಾಕಿದ್ದಾರೆ, ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಅಂತ ಹಾಕ್ತಾರೆ, ಅಲ್ಲಿ ಇದನ್ನು ಕೆಳಗೆ ಹಾಕೋದಿಲ್ಲ, ಬರೀ ಫೋಟೋಗ್ರಫಿ ಬ್ಯಾಂಡ್ ಅಂತ ಹಾಕಿರ್ತಾರೆ. ಅವೇನ್ ಮಾಡಬೇಕಾಗ, ಯಾತಕ್ಕೆ ಅದ್ಯಾವುದು ಇಂಪಾರ್ಟೆಂಟ್ ಮಾನ್ಯುಮೆಂಟ್ ಇರುತ್ತೆ, ಫೋಟೋ ಇವ್ರು ನೀವೇನೋ ತಕ್ಕೋತೀರಿ, ನಾನು ಬೇರೆ ಅಂತ ತಕ್ಕೋತಾನೆ, ಅದನ್ನು ಬ್ಲಾಸ್ಟ್ ಮಾಡಿದ್ರು ಮಾಡಿದನೆ, ಎತ್ಕೊಂಡು ಹೋದ್ರು ಹೋದನೆ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಫೋಟೋಗ್ರಫಿ ಬ್ಯಾಂಡ್ ಅಂತ ಹಾಕಿರ್ತಾರೆ. ಅದನ್ನು ಕೆಳಗೆ ಬರೆಯೋದಿಲ್ಲ ಅವರು, ರೂಲ್ಸ್ ಹಾಕಿಬಿಡ್ತಾರೆ ಅಷ್ಟೇ. ಅದೇ ರೀತಿನೇ ಹೀಗೆ ಮಾಡಬಾರ್ದು ಹಾಗೆ ಮಾಡೋ ಶಾಸ್ತ್ರ ಹೇಳಿಬಿಡ್ತದೆ, ಯಾಕೆ ಅಂತ ಅಲ್ಲಿ ಹೇಳೋದಿಲ್ಲ. ನಾವೇನ್ ಮಾಡ್ತೇವೆ, ಸುಮ್ಮನೆ ಹೇಳ್ತಾ ಹೋಗ್ತಾರೆ, ಕಾರಣನೇ ಕೊಡೋದಿಲ್ಲ ಇವರು, ಅನ್ಸೈಂಟಿಫಿಕ್ ಅಂತ ಹೇಳ್ತಾರೆ. ಹಾಗೆ ಸೈಂಟಿಫಿಕ್ ಎಲ್ಲಕ್ಕೂ ಎಕ್ಸ್ಪ್ಲೇನ್ ಮಾಡ್ತಾ ಕೊಡ್ತಾರಾ, ಅಲ್ಲಿ ಡೇಂಜರ್ ಅಂತ ಬರೆದಿರ್ತಾರೆ ಇದ್ರ ಮೇಲೆ ನೋಡಿದಾಗ, ಈ ವೈ ಅಂತ ಎಕ್ಸ್ಪ್ಲೇನ್ ಮಾಡ್ತಾರಾ, ಎಕ್ಸ್ಪ್ಲೇನ್ ಮಾಡಿ ಅಂತ ಮುಟ್ಟಿಬಿಡಿ ಗೊತ್ತಾಗುತ್ತೆ ಅಲ್ಲ. ಆ ಥರ ಯಾವಾಗಲೂ ಕೂಡ ನಿಯಮಗಳು ಎರಡು ಭಾಗ, ಬರೀ ನಿಯಮಗಳು ಹೇಳೋ ಭಾಗ ಬೇರೆ, ಎಕ್ಸ್ಪ್ಲೇಷನ್ ಕೊಡೋ ಭಾಗ ಬೇರೆ. ಧರ್ಮಶಾಸ್ತ್ರಗಳೆಲ್ಲ ಹೀಗೆ ಮಾಡಬೇಡಿ ಹಾಗೆ ಮಾಡಬೇಡಿ ಅಂತ ಹೇಳಿಬಿಡುತ್ತೆ, ಯಾಕೆ ಬೇರೆ ಕಡೆ ಹೇಳುತ್ತೆ. ಅವೇನು ತಿಳ್ಕೊಂಡು ಯಾವುದು ಮೂಢನಂಬಿಕೆ ಅಂತ ತಿಳ್ಕೊಂಡ್ಬಿಟ್ಟಿದೆ ಅಷ್ಟೇ. ಮೂಢನಂಬಿಕೆ ಎಲ್ಲದು ಸತ್ಯವಾದ ನಂಬಿಕೆಗಳು, ದ್ರೌಪದಿಯ ಮಾತಿಗೆ ಬೆಲೆ ಪೂರ್ಣವಾಗಿ ವಿದುರನ ಮಾತಿನಿಂದ ಉಳ್ಕೊಂಡಾಗಾಯ್ತು. ಕೌರವರೆಲ್ಲ ಅವರೆಲ್ಲ ಹೊರಟ್ರಂತೆ, ಪಾಂಡವರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ನಮಗೇನಿದು ವನಕ್ಕೆ ಹೋಗ್ತಾ ಇರುತ್ತೆ, ನಾವು ಕಾದರೆ ವಾಪಸ್ ಹೋಗ್ಬಿಟ್ರಲ್ಲ ಅಂತ ನಮಗೆ ಅನಿಸುತ್ತೆ. ಇಲ್ಲಿ ದೂತದ ಘಟ್ಟ ಮುಗಿತಿಲಿಗೆ ವನಕ್ಕೆ ಹೋಗಲೇ ಇಲ್ಲ ಪಾಂಡವರು, ಮತ್ತೆ ವಾಪಸ್ ಹೋಗ್ಬಿಟ್ರಲ್ಲ ಅಂದ್ರೆ ಆಗ ಪ್ರಸಂಗ ಬರುತ್ತೆ. ಅವ್ರ ಆ ಕಡೆ ಹೋದ್ರೋ ಇಲ್ವೋ, ದುರ್ಯೋಧನ ದುಶ್ಯಾಸನ ಎಲ್ಲ ಬರ್ತಾರೆ, ಧೃತಾಷ್ಟ್ರ ಗಂಟು ಬಿಡ್ತಾರೆ. ಮತ್ತೆ ಅಪ್ಪ ಎಷ್ಟು ಕಷ್ಟಪಟ್ಟು ಮಾಡಿದ್ವಿ ಗೆದ್ದಿದ್ವಿ ಎಲ್ಲ ಹಾಳು ಮಾಡಿಬಿಟ್ಟೆ ನೋಡು ಅಂತ ಬೈತಾರೆ. ಏನು ಭಾರಿ ಕಷ್ಟಪಟ್ಟಿದ್ರು ಗೊತ್ತಲ್ಲ, ಹುಡುಗ ಕಾಪಿ ಹೊಡೆದಿರ್ತಾರೆ, ಹಿಡಿದು ಬಿಡ್ತಾರೆ ಬಂದು. ಏನ್ ಸರ್ ಎಷ್ಟು ಕಷ್ಟಪಟ್ಟು ಬರೆದಿದ್ದೆ ಹಾಳು ಮಾಡಿಬಿಟ್ರಲ್ಲ ಅಂದ್ರೆ ಏನ್ ಕಷ್ಟ ಇದು ಒಂದು, ಎಂತ ಮೂರ್ಖ ಜನಗಳು ಇವರು, ಕಷ್ಟ ಅಂತ ಕರೀತಾರ? ಆ ಕಿಟಕಿ ಹೊಡೆದು ಹೊರಗೆ ಬಂದ್ಬಿಟ್ರೆ ಕಷ್ಟ, ಎಂತ ಕಷ್ಟ ಇದು, ತಾನೇ ಕಷ್ಟ, ಲೋಕ ಹಾಳು ಮಾಡ್ತಕ್ಕಂಥ, ಇದಕ್ಕೆ ಕಷ್ಟ ಅಂತ ಯಾರು ಕರೆಯೋದಿಲ್ಲ, ಮೂರ್ಖತನ ಅಂತ ಕರೀತಾರೆ. ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ವಿ ಪಾಂಡವ ರಾಜ್ಯನ, ಎಲ್ಲ ವಾಪಸ್ ಕೊಟ್ಟು ಬಿಟ್ಟಿಯಲ್ಲ ಅಂತ ಬಾಯಿ ಬಂದ ಬೈತಾರೆ. ಮತ್ತೆ ಅಲ್ಲ ಅಯ್ಯ, ನೀ ಬದುಕಲಿ ಅಂತ ಮಾಡಿದೆ ಅಂತ ಹೇಳ್ತೇನಪ್ಪ, ನೀ ಬದುಕಲಿ ಅಂತ ಮಾಡಿದೆ ಅಪ್ಪ, ನಿಮ್ ಬದುಕಲಿ ಅಂತ ಮಾಡಿದೆ ಅಷ್ಟೇ, ನಾ ಬದುಕೋದಿಲ್ಲ ಅಂತ ಹೇಳ್ತಾರೆ. ಹಣೆ ಬರ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ, ನಾ ಬದುಕೋದಿಲ್ಲ. ನಾವು ಯಾತಕ್ಕೆ ಅಂದ್ರೆ ಅವ್ರು ಶಪಥ ಮಾಡಿದ್ದಾರೆ ಗೊತ್ತಲ್ಲ ನಿನಗೀಗ, ತೊಡೆ ಬರಿತೇನೆ, ತಲೆ ತುಡಿತೇನೆ, ರಕ್ತ ಕುಡಿತೇನೆ, ಶಪಥ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ವಾಪಸ್ ಹೋಗ್ತಾರೆ, ಹೋದವರು ಸೈನ್ಯ ತಗೊಂಡು ಇದಕ್ಕೆ ಬರ್ತಾರೆ, ನಮ್ಮ ಕತೆ ಮುಗಿಸಿಬಿಡ್ತಾರೆ ಅಂತ ಹೇಳ್ತಾರೆ. ನಮ್ಮ ಕತೆ ಮುಗಿತು ಅಂತಾನೆ ಅರ್ಥ. ಅವ್ರು ಬಿಡುಗಡೆಯಾಗಿದೆ, ಊರಿಗೆ ಹೋಗ್ತಾರೆ, ಸೈನ್ಯ ತಗೊಳ್ತಾರೆ, ಯುದ್ಧಕ್ಕೆ ಬರ್ತಾರೆ, ನಾವು ಗತಿ ಕತೆ ಮುಗಿದೋಯ್ತ ನಮಗೀಗ, ನಾವು ಬದುಕೋದು ಹೇಗೆ ಅಂತ ಕೇಳಿದರು. ಧೃತಾಷ್ಟ್ರ ಮೈಂಡ್ ಮತ್ತೆ ಪೊಲ್ಯೂಟ್ ಮಾಡಕ್ಕೆ ಶುರು ಮಾಡ್ತಾರೆ. ನಾವು ಸತ್ತೋಗ್ತೇವೆ ಅಷ್ಟೇ, ನಾಳೆ ವಾಪಸ್ ಬಂದ್ರೆ ನನ್ನ ಕತೆ ಮುಗಿದು, ಶಕ್ತಿ ಇಲ್ಲ ಅಂತ ಮತ್ತೆ ಮತ್ತೆ ಒಪ್ಕೋತಾರೆ. ಇದು ಆಶ್ಚರ್ಯ, ಶಕ್ತಿ ಇಲ್ಲ ಶಕ್ತಿ ಇಲ್ಲ ಶಕ್ತಿ ಇಲ್ಲ, ಅದಕ್ಕೆ ಏನು ಗತಿ ನಮ್ಮದು ಅಂತ ಹೇಳಿದ್ದಾರೆ. ಆಗ ಧೃತರಾಷ್ಟ್ರ ಯೋಚನೆ ಮಾಡುತ್ತಾ ಇದ್ದಾರೆ, ಹೌದು ಏನ್ ಮಾಡಬೇಕಾಗಿದ್ರೆ, ಈಗ ಬಹಳ ಗಂಭೀರವಾದ ಸಮಸ್ಯೆ ಇದು ಅಂತ ಯೋಚನೆ ಮಾಡಿ ಅದೇನ್ ಮಾಡಲಿಲ್ಲ ಹಾಗಿದ್ರೆ. ವಿಶ್ವಾಸನ ಹೇಳ್ತಾನಪ್ಪ, ಅವ್ರು ಮತ್ತೆ ಜ್ಯೋತಕ್ಕೆ ಕರೆಸು ಅಂತ ಹೇಳಿ, ಅನುದ್ಯೂತ ಅಂತ ಮತ್ತೆ ಜ್ಯೋತಕ್ಕೆ ಕರೆಸ್ಬೇಕು ಅವ್ರನ್ನ. ಅಲ್ಲ ಅವ್ರು ಬರ್ತಾರಾ, ಅದೇ ಧರ್ಮಾದನ ವೀಕ್ನೆಸ್, ಜ್ಯೋತಕ್ಕೆ ಕರೆದೇ ಬರೋದಿಲ್ಲ ಅಂತ ಹೇಳೋದಿಲ್ಲ, ಎಷ್ಟರ್ ಕರೆದ್ರು ಬರ್ತಾನೆ. ಇದೇ ಪದ ಇದೇ ಧರ್ಮಾದನ ದೌರ್ಬಲ್ಯ ಇದ್ದಿದ್ದಲ್ಲಿ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನಲ್ಲ, ಅದಕ್ಕೆ ಅವನು ಈ ಉತ್ತರ ಗೊತ್ತಿಲ್ಲದೆ ಹೋಗಿದ್ರೆ ನೋಡಿದ್ರೆ ಕಲಿಸುತ್ತೆ, ಯಾರಾದ್ರೂ ಬರ್ತಾರೆ ಅಂದ್ರೆ ಇಂಪಾಸಿಬಲ್ ಅದು. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಹೋಗಿಬಿಟ್ಟು ಮತ್ತೆ ಅವರು ಕರೆದ್ರೆ ಹೇಗೆ, ಅವ್ರು ಬಂದ ಹೇಗೆ ಅಂತ ಪ್ರಶ್ನೆ ಬರುತ್ತಲ್ಲ. ಇದಕ್ಕೆ ಅದೇ ಉತ್ತರ, ಕರೆದಾಗ ಪ್ರತಿಜ್ಞೆ ಮಾಡಿರೋದ್ರಿಂದ ಕರೆದ್ರೆ ಬಂದೇ ಬರ್ತಾನೆ, ನೀನ್ ಹೇಳಿ ಕಳಿಸು ಅವ್ರು ಬರ್ತಾರೆ, ಮತ್ತೆ ದೂತ ಆಡ್ಲೇಬೇಕು ಅಂತ ಕಂಟುಬಿದ್ದೀನಿ. ಇಲ್ಲದ್ರೆ ಯಾರು ಬದುಕೋದಿಲ್ಲ, ನಾವೆಲ್ಲ ಸಾಯ್ತೇವೆ, ಯಥಾ ಪ್ರಕಾರ ಸಾಯ್ತೇವೆ ಸಾಯ್ತೇವೆ ಅಂತಾರೆ, ಒಂದ್ ಫೈನ್ ಡೇ ಸತ್ತು ಹೋಗ್ತಾರೆ, ಅವ್ರು ಯಾರು ಬದುಕೋದೇ ಇಲ್ಲ. ಅದು ಕೆಟ್ಟ ಮಾತು ಆಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಯಾವಾಗ ಯಾರು ಇರ್ತಾರೆ, ಬೆಳಿಗ್ಗೆ ಎದ್ದಾಗಿಂದ ಬೈಕೋತಾನೆ ಇರ್ತಾರೆ, ಅದು ಹಾಳಾದ್ದು ಇದು ಹೇಳಾದ್ದು, ಹಾಳಾದ್ ನೀರು ಬರಲಿಲ್ಲ, ಹಾಳಾದ್ದು ಹಾಲು ಬರಲಿಲ್ಲ, ಬೈತಾರೆ ಇರ್ತಾರೆ, ತಥಾಸ್ತು ದೇವ್ರು ತಥಾಸ್ತು ಅಂತಾನೆ ಇರ್ತಾರೆ, ಹಾಳಾಗಿ ಹೋಗು ಅಂತ ಹೇಳ್ತಾರೆ. ಆಗ ಅನ್ಕೋಬಾರದು ಯಾವಾಗಲೂ ಕೂಡ, ಒಳ್ಳೆ ಮಾತಾಡಬೇಕು ಯಾವಾಗಲೂ ಕೂಡ. ಬಂದಿಲ್ಲ ಹೋದ್ರೆ ಬರುತ್ತೆ ಯೋಚನೆ ಮಾಡಬೇಡ, ಸ್ವಲ್ಪ ತಡ ಆಗಿರು, ಆತರ ಒಳ್ಳೆ ಮಾತನ್ನೆ ಇವತ್ತು ಎಸ್ ಅಂದ್ ಬಿಡ್ತಾರೆ. ನಾವು ಲೈಫ್ ಅನ್ನು ಹೇಗೆ ಫೇಸ್ ಮಾಡ್ತೀವಿ ಭಾರಿ ಇಂಪಾರ್ಟೆಂಟ್. ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ ಅಂತ ಹೇಳುತ್ತಾರೆ, ಆಗೋದಿಕ್ಕಿಲ್ಲ ಅಂತ ಮಾಡ್ಲಕ್ಕೆ ಹೋಗಬೇಡಿ, ಬರೋ ಪಾಸಿಟಿವ್ ಥಿಂಕಿಂಗ್ ಮಾಡಿ ಅಂತ ಹೇಳುತ್ತಾರೆ. ಇವ್ ನಮ್ಗೆ ಬೇಕಾದ ಅದಿವತ್ತಿನ ದಿವಸ ಬರೀ ನೆಗೆಟಿವ್ ಥಿಂಕಿಂಗ್ ಅಲ್ಲೇ ಬದುಕ್ತಾ ಇರ್ತಾರೆ, ಮಾಡಿ ಆಗೋದಿಲ್ಲ ಹೋಗೋದಿಲ್ಲ ಅನ್ಕೋಬೇಡಿ, ದೇವರು ಮಾಡಿಸ್ತಾನೆ ಆ ಭಾವನೆ ಇರೋದು. ಒಳ್ಳೆಯ ಸಂಕಲ್ಪ ಇರಬೇಕು, ದೇವರ ನಂಬಿಕೆ ಇರಬೇಕು, ಕೆಲಸ ನಡೆದೇ ನಡೆಯುತ್ತೆ. ಇವರು ಸಾಯ್ತೇವೆ ಸಾಯ್ತೇವೆ ಅಂದ್ರಲ್ಲ, ಸಾಯಿಲಿ ಅಂತಾನೆ ಅಂದ್ರು ಕೊನೆಗೆ ಸತ್ತು ಹೋಗಿ. ಅಪ್ಪ ಏನ್ ಮಾಡ್ಬೇಕು ನಮ್ಮ ಗತಿ ಈಗ, ಮತ್ತೆ ಕರೆಸೀಗ. ಆಯ್ ಧೃತರಾಷ್ಟ್ರ ಬೇರೆ ದಾರಿ ಇಲ್ಲ, ದ್ವಾಮೋಹ ಅಂದ್ರೆ ಹಾಗೇನೆ, ಮತ್ತೆ ಹೋಗು ಕರೆದು ಹೇಳಿ ಕಳಿಸ್ತಾನೆ. ಒಂದೇ ಬಿಡ್ತಾನೆ ಧರ್ಮರಾಜನ, ಬರ್ಬೇಕಂತೆ, ಯಾಕೆ ಮತ್ತೆ ಜೂತ ಆಡಬೇಕಂತೆ. ಆಯ್ತು ಏನಿದೆ ಇದು, ಆಗ ಧೃತರಾಷ್ಟ್ರ ಕೇಳಿರ್ತಾನೆ, ಅಲ್ಲ ಏ ಮತ್ತೆ ಹಣೆ ಬರ ಇಷ್ಟೇ ಆಗುತ್ತೆ, ನೀವು ಗೆದ್ರು ಕೂಡ ಹಣೆ ಬರ ಮತ್ತೆ ಕೊನೆ ವಾಪಸ್ ಕೊಡಬೇಕಾಗುತ್ತೆ, ಏನು ಉಪಯೋಗ ಅಂದ್ರೆ, ಇಲ್ಲ ಇಲ್ಲ ನಾನು ಬೇರೆ ಪ್ಲಾನ್ ಮಾಡಿದ್ದೇನೆ ಅಂತ ಹೇಳ್ತಾನೆ ದುಶ್ಯಾಸ. ನಾನು ಬೇರೆ ಉಪಾಯ ಮಾಡಿದ್ದೇನೆ, ಈ ಸಲ ಈ ತರ ಆಗಬಾರದ ರೀತಿ ಮಾಡಿದ್ದೇನೆ ಅಂತ ಹೇಳ್ತಾನೆ. ಏನು ಮಾಡಿದ್ದೀರಿ ಅಂದ್ರೆ ಹೇಳ್ತಾರೆ ಇಬ್ಬರು ಕೂಡ, ಈ ಸತ್ತಿ ಇದರೊಳಗೆ ಒಂದೇ ಆಟ ಆಡೋದು ಹೆಚ್ಚಿಲ್ಲ, ಒಂದೇ ಆಟ ಆಡೋ, ಯಾರು ಸೋಲ್ತಾರೋ ಅವರ ಸರ್ವಸ್ವ ಗೆದ್ದವರು ವಶ ಆಗುತ್ತೆ, ಅದರ ಜೊತೆಗೆ ಸೋತವರು 12 ವರ್ಷ ವನವಾಸಕ್ಕೆ ಹೋಗಬೇಕು, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕು. ಆಮೇಲೆ ಅಜ್ಞಾತವಾಸ ಅಂದ್ರೆ ಗುರ್ತಿಡಿದಾಗ ಇರುವ ವಾಸ ಮಾಡಬೇಕು. ಅಜ್ಞಾತವಾಸ ಕಾಲಕ್ಕೇನಾದರೂ ನಾವು ಅವ್ರನ್ನ ಮತ್ತೆ ಹಿಡಿದು ಬಿಡ್ ಕಂಡು ಬಿಟ್ರೆ ಅವ್ರು ಮತ್ತೆ 12 ವರ್ಷ ವನವಾಸ ಮಾಡಬೇಕು, ಮತ್ತೆ 1 ವರ್ಷ ಅಜ್ಞಾತವಾಸ ಮಾಡಬೇಕು, ಆಗ ಮತ್ತೆ ಕಂಡ್ರೆ ಮತ್ತೆ 12 ವರ್ಷ ಮತ್ತು 1 ವರ್ಷ ಅಂದ್ರೆ ನಾವು ಹುಡುಕ್ತಾನೆ ಇರ್ತೇವೆ, ಸಿಗ್ತಾನೆ ಇರ್ತಾರೆ, ಹೋಗ್ತಾ ಒಂದ್ ಸಾಲಲ್ಲಿ ಹೋಗ್ಬಿಡ್ತಾರೆ ಅಂತ ಒಂದು ಪ್ಲಾನ್. ಇಷ್ಟೆಲ್ಲ ಉಪಾಯ ಮಾಡಿದ್ದಾನೆ, ಹೇಗಿರ್ಬೇಕು ಅವನು ಕ್ರಿಕೆಟ್ ಬ್ರೇನ್ ಹೇಗಿರ್ಬೇಕು ಅನ್ನೋದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಧೃತರಾಷ್ಟ್ರ ಅಂತಾನೆ, ಅಬ್ಬ ಭಾರಿ ಆಶ್ಚರ್ಯ, ಎಷ್ಟೆಷ್ಟು ಯೋಚನೆ ಮಾಡಿದ್ದೀರಿ ಅಂತ ಹೇಳಿ ಆಯ್ತು ಅಂತ ಕರಾರಿಗೆ ಹೋಗ್ತಾನೆ. ಕರಾರ್ ಹಾಕಿ ಶುರು ಮಾಡ್ತಾರೆ, ಅದೇ ಒಂದೇ ಆಟ ಆಡೋದು ಇಷ್ಟು ಮಾಡೋದು. ಧರ್ಮರಾಜನ ಗೊತ್ತಿರುತ್ತೆ, ಎಲ್ಲ ಚಾನ್ಸ್ ಆಗಲಾರೋ ಭೀಮನ ಕೊಡಿಸ್ತೀರಿ ಅಂತ ಹೇಳಬಾರದೆ, ಆಸೆಯೋದಾರು ಉಪಯೋಗಿಸಬಾರದೆ. ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತಾರಲ್ಲ, ಆಗಲೂ ಉಪಯೋಗ ಮಾಡಿಕೊಡೋದಿಲ್ಲ, ಇದು ದೊಡ್ಡ ತಪ್ಪಿನ ಪರಾಕಾಷ್ಠೆ ಇದು. ಆ ಸಮಯಕ್ಕೆ ಆ ಶುರುವಾಯಿತು, ಕರಾರು ಮಾಡ್ಕೋತಾರೆ ಯಥಾ ಪ್ರಕಾರ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅಜ್ಞಾತವಾಸ ದೂರ ಮಾಡಬಾರ್ದು, ಹತ್ರ ಮಾಡಬೇಕು, ಹುಡುಕ್ಲಕ್ಕೆ ಅನುಕೂಲ ಆಗಬೇಕಲ್ಲ, ಅದು ಡಿಫೈನ್ ಮಾಡ್ತಾರೆ. ದೂರ ಹುಡುಗರು ಆಟ ಆಡ್ತಿರ್ತಾರಲ್ಲ, ಬಚ್ಚಿಟ್ಕೊಳ್ಳ ಆಟ ಇದೆಯಲ್ಲ, ಪಾಡೋರು ಅಜ್ಞಾತವಾಸದ ಕಾನ್ಸೆಪ್ಟ್ ಅದು. ಅವ್ರು ಹೇಳ್ತಾರೆ ಈ ಹಾಲು ಬಿಟ್ಟು ಹೊರಗೋಗಬಾರ್ದು, ಇಲ್ಲ ಬಚ್ಚಿಟ್ಕೋಬೇಕು, ಈ ಮನೆ ಬಿಟ್ಟು ಹೋಗಬಾರ್ದು, ಎಲ್ಲೆಲ್ಲೂ ಕುದುರ ಆಗೋದಿಲ್ಲ, ರೂಮ್ನಲ್ಲೂ ಕಾಟ್ಗಳು ಕೂಡಬಾರದು, ಈ ತರ ಇದೆಲ್ಲ ಆಕ್ಚುಲಿ ನಡೆಯುತ್ತೆ. ಅದು ಈ ರೀತಿ ಹತ್ರ ಇರಬೇಕು, ಮತ್ತೆ ಎಲ್ಲ ಹಳ್ಳಿಯಲ್ಲಿ ವಾಸ ಮಾಡಬಾರದು, ರಾಜನ ಊರಲ್ಲೇ ವಾಸ ಮಾಡಬೇಕು, ಆ ರಾಜ ಸಾಮಾನ್ಯನಾಗಬಾರದು, ಪ್ರಸಿದ್ಧ ನೃಪತೆಯೇ ವೆಲ್ ನೋನ್ ಕಿಂಗ್ ಆಗಿರಬೇಕು, ಅವನ ಹತ್ರ ವಾಸ ಮಾಡಬೇಕು, ಬೇರೆ ಬೇರೆ ವಾಸ ಮಾಡಬಾರದು, ಒಂದ್ ಕಡೆನೇ ಇರಬೇಕು, ಹುಡುಕ್ಲಕ್ಕೆ ಎಷ್ಟು ಬೇಕೋ ಅಷ್ಟು, 5+1, 5 ಜನ ಪಾಂಡವರು, ಒಬ್ಬ ದ್ರೌಪದಿ, ಹೀಗೆಲ್ಲ ಇರಬೇಕು. ಅದು ಹುಡುಕ್ಲಕ್ಕೆ ಇಷ್ಟ ಅನುಕೂಲ ಆಗಬೇಕು, ಆ ಹುಡುಕ್ಬಿಟ್ರೆ ಮತ್ತೆ ಹೋಗಬೇಕು. ಧರ್ಮರಾಜವು ತಲೆ ಹಾಕೇ ಬಿಡ್ತಾನೆ, ಒಂದೇ ಆಟ, ಚಕ ನಾನು ಗೆದ್ದೆ ನೀನು ಸೋತಿ ಅಂತ ಹೇಳಿಬಿಡ್ತಾನೆ. ಧರ್ಮರಾಜನ ಸೋಲು ನಿಶ್ಚಿತವಾಗಿತ್ತಾದ್ರಿಂದ ಸೋತಾಯ್ತಲ್ಲಿ. ಪಾಂಡವರು ಧರ್ಮಿಷ್ಠರು, ಕೊಟ್ಟ ಮಾತಿ ತಪ್ಪೋದಿಲ್ಲ, ಎದ್ದೇ ಬಿಟ್ಟರಂತಲ್ಲಿಂದ ಹೋಗ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆ ಸಮಯಕ್ಕೆ ಇನ್ನೇನು ಸಭೆಯಿಂದ ಹೊರಗೆ ಕಾಲಿಡಬೇಕು, ಆ ಸಭೆಯಿಂದ ಹೊರಗೆ ಕಾಲಿಡಬೇಕು. ಕಾಲಿಡಲಿಕ್ಕೆ ಸರಿಯಾಗಿ ಸುಮ್ಮನೆ ಇರಬಾರದು ಇವರೆಲ್ಲ ಕೂಡ, ದುರ್ಯೋಧನಾದಿಗಳು ಇಲ್ಲೂ ದಾಪತ್ತು ಅನ್ಕೋತಾರೆ. ದುಶ್ಯಾಸನ ಸುತ್ತ ಬಂದು ಕುಣಿತಾನೆ, ಭೀಮಸೇನನ ಸುತ್ತ ಕುಣಿತಾನೆ. ಇವೆಲ್ಲ ಕಾಡಿಗೆ ಹೋಗ್ತಿದ್ದೀರಲ್ಲ, ಕಾಡಿಗೆ ಹೋಗೋದು ಯಾರು ಗೊತ್ತೇನು, ಹಸುಗಳು ಮೇಲಕ್ಕೆ ಹೋಗುತ್ತೆ ಕಾಡಿಗೆ, ಇವೆಲ್ಲ ಏನಿವೆಲ್ಲ ಹಸುಗಳು, ನೀವೆಲ್ಲ ಕೂಡ ಇವೆಲ್ಲ ಕೂಡ ಹಸುಗಳು ಹೇಳ್ತಾರೆ. ಪುನರ್ಗೌರೀತಿ ಗೌರೀತಿ, ನೀವು ಹಸುಗಳು ಮೇಲಕ್ಕೆ ಒಣ ಹುಲ್ಲು ಮೇಲಕ್ಕೆ ಒಣಕ್ಕೆ ಹೋಗ್ತಾ ಇದ್ದೀರಿ, ಹುಲ್ಲು ಮೇಲೆ ಕೊಯ್ಕೆ ಹೋಗ್ತಾ ಇದ್ದೀರಿ. ನೀವೆಲ್ಲ ಜೊಳ್ಳೆಳುಗಳು ಅಂತ ಹೇಳ್ತಾರೆ, ಜೊಳ್ಳೆಳುಗಳು, ಎಣ್ಣೆ ಬರೋದಿಲ್ಲಗಳು, ಬರೀ ಜೊಳ್ಳೆಳುಗಳು. ಏನು ಶಕ್ತಿ ಇರ್ ಬರೀ ಮಾತಾಡ್ತೀರಷ್ಟೇ. ರೇಗಿಸ್ತಾನೆ, ರೇಗಿಸಿಬಿಟ್ಟು ಸುತ್ತ ಕುಣಿದಂತೆ ಭೀಮಸೇನ ಸುತ್ತ. ಭೀಮಸೇನ ನೋಡ್ತಾನೆ, ಹಾಗೆ ನೋಡ್ತಾನೆ ಇರ್ತಾರೆ. ಆ ಸಮಯಕ್ಕೆ ಉಳಿದ 98 ಜನ ಇದ್ರಲ್ಲ ಕೌರವರು ತಮ್ಮಂದು ದುಶ್ಯಾಸನ ಆದ್ಮೇಲೆ ಉಳಿದ 98 ಜನ ಇದ್ರಲ್ಲ ಅವರೆಲ್ಲ ಜೋರಲ್ಲ ಶಿವ ಮಾಡಿಬಿಟ್ರಂತೆ. ಅಣ್ಣ ಕುಣಿಯೋದು, ತಮ್ಮದ್ರ ನಗೋದು. ಭೀಮಸೇನ ನೋಡ್ತಾನೆ, ಆ ಕಡೆ ತಿರುಗ್ತಾನೆ. ಮಾಡ್ತೀನಿ ಬಾ ನಿಮ್ಮನ್ನೆಲ್ಲ ಕೂಡ, ಅವನ್ನ ತಡೆ ಮುರಿತೀನಿ ಕೊಲ್ತೀನಿ ಅಂತ ಹೇಳಿದ್ದೆ, ಇವನ್ನ ಎದೆ ಬಗ್ಗೆ ರಕ್ತ ಕುಡಿತೀನಿ ಅಂತ ಹೇಳಿದ್ದೆ, ನಿಮ್ಮನ್ನೆಲ್ಲ ನಾನು ಒಬ್ಬನೇ ಕೊಲ್ತೇನೆ ಅಂತ ಶಪಥ ಮಾಡಿದ್ದೆ. ಒಂದೆಲ್ಲ ಒಬ್ಬನೇ ಕೊಲ್ತೇನೆ, ನಕ್ಕು ತಂದ್ಕೊಂಡು ಆಪತ್ತಿದ್ದು ಒಂದು. ಶಾಸ್ತ್ರ ಹೇಳುತ್ತದೆ ಯಾವಾಗಲೂ ಕೂಡ ದುಷ್ಟ ಅಂದ್ರೆ ಯಾರು ಗೊತ್ತೇನು, ಸಜ್ಜನಕಂಡು ಯಾವ ನಗುತ್ತಾನೆ ಅವನು ದುಷ್ಟ ಅಂತ ಡಿಫೈನ್ ಮಾಡ್ತಾನೆ. ಇಹಸಂತಿ ಅಚ್ಯುತ ಪ್ರಿಯಾನ್, ಭಾಗವತಲ್ಲಿ ಬರೋ ಮಾತಾದವನು. ಸಜ್ಜನಕಂಡು ಯಾವ ನಗುತ್ತಾನೆ ಅವನು ನಿಜವಾದ ಪಾಪಿಷ್ಠ. ಅವನು ಇವ್ರು ಮಾಡಿದ ತಪ್ಪೇನು ಅಂದ್ರೆ, ಇಂಥ ಪಾಂಡವರಂತವರನ್ನು ಕಂಡು ನಗುತ್ತಾನಲ್ಲ, ಅದರ ದುಷ್ಪರಿಣಾಮ ಪ್ರಾಣ ಕಳ್ಕೋಬೇಕಾಯ್ತು. ಪ್ರಾಣದೇವರ ವಿರುದ್ಧ ಹೋದರೆ ಪ್ರಾಣ ಹೋಗಲೇಬೇಕಲ್ಲ. ಭೀಮಸೇನ ಮುಖ್ಯ ಪ್ರಾಣ, ಆ ಶಪಥ ನಿಮ್ಮನ್ನೆಲ್ಲ ಕೊಲ್ತೇನೆ ಅಂತ ಹೇಳಿದಾಗ ಉತ್ತರ ಸಿಗುತ್ತೆ ನಮಗೀಗ. ಉಳು 98 ಜನ ಕೊಲ್ದ ಪ್ರಸಂಗ ಯಾತಕ್ಕೆ ಬಂತು ಅಂದ್ರೆ ನಕ್ಕು ತೊಂದ ಆಪತ್ತಿದ್ವು. ಶಾಸ್ತ್ರದಲ್ಲಿ ಹೇಳ್ತಾರೆ, ನೀವಂತೂ ಸಂಧ್ಯಾನ ಮಾಡಿದ್ರೆ ಹಾಳಾಗೋಲಿ, ಮಾಡೋರು ಕಂಡು ನಗ್ತಾ ಕೂತಿರ್ತಾರೆ ಪಾಪ. ಇವ್ರು ಸ್ನಾನ ಮಾಡಿದ್ರೆ ಸ್ನಾನ ಮಾಡೋರು ಕಂಡ್ರೆ ನೀವು ಬಾಯಿ ಬಿಚ್ಚಿಕೊಂಡು ನಗ್ತಿರ್ತಾರೆ ಪಾಪ. ಏನ್ ಭಾರಿ ದೊಡ್ಡ ಅಪರಾಧ ಮಾಡಿದ್ರು, ಗಂಡ ಕುಡಿ ಅನ್ಕೊಂಡ್ರೆ ನಗೋದಿಲ್ಲ, ಬಿಡಿ ಸೇದನ್ ಕಂಡ್ರೆ ನಗೋದಿಲ್ಲ, ಸ್ನಾನ ಮಾಡೋ ಕಂಡ್ರೆ ನಗುತ್ತಾರೆ, ದೇವಸ್ಥಾನಕ್ಕೆ ಹೋಗ್ಕೊಂಡ್ರೆ ನಗುತ್ತಾರೆ. ಎಂತ ಹುಚ್ಚರಿರ್ಬೇಕು ಜನಗಳೆಲ್ಲ ಕೂಡ. ಇದಕ್ಕೆ ಪರಮ ಪಾಪಿಗಳು ಅಂತ ಕರೀತಾರೆ. ನೀನು ಸಂಧ್ಯಾ ಹಾಳಾಗಿ ಹೋಗು, ಮಾಡೋರ್ಕೊಂಡು ನಗಬೇಡ ಕೊನೆ ಪಕ್ಷ. ನೀನು ಶಾಸ್ತ್ರ ಓದೋದಿಲ್ಲ, ಓದೋರ್ಕೊಂಡು ನಗಬೇಡ ಕೊನೆ ಪಕ್ಷ. ಆ ನಕ್ರೆ ನಿನಗೆ ಕ್ಷಮೆಯೇ ಇಲ್ಲ ಅಂತ ಶಾಸ್ತ್ರ ಹೇಳುತ್ತದೆ. ಅವರೆಲ್ಲರಿಗೂ ಆ ಭೀಮಸೇನ ಪ್ರತಿಜ್ಞೆ ಮಾಡಿ ಆಯ್ತು, ಮಾಡಬೇಕಾದ್ರೆ ಮಾಡಿದ್ರು, ಇನ್ನು ಮುಂದೆ ಗೋಳಾಟ ಶುರುವಾಯಿತು. ಎಲ್ಲ ಓಡಿದ್ರು, ಹೇಗೆ ಉಳ್ಕೋಬೇಕು ಅಂತ ಪ್ರಶ್ನೆ ಬಂತು. ದ್ರೋಣಾಚಾರ್ಯ ಹತ್ರ ದಪ್ಪ ಅಂತ ಕಾಲು ಹಿಡ್ಕೊಂಡ್ಬರ್ತಾರೆ ಎಲ್ಲರೂ ಹೋಗಿ. ಎಲ್ಲ 100 ಜನ ಹಣ ಬಿದ್ದ ಬಿಡ್ತಾರೆ ಕಾಲಿಗೆ. ಪಾಪ ದುರ್ಗದೇ ನಮ್ಮನ್ನು ಕಾಪಾಡಬೇಕು ಕಾಪಾಡಬೇಕು ಅಂತ ಹೇಳ್ತಾರೆ. ಏನಪ್ಪ ನಿಮ್ಮದು ಅಂತ ಕೇಳಿ, ಏನಾಗಿದೆ ನಿಮಗೆ, ನೀವು ಕಾಪಾಡ್ತೇನೆ ಅಂತ ಮಾತು ಕೊಟ್ರೆ ಕಾಲು ಬಿಡ್ತೇವೆ ಅಂತ ಹೇಳ್ತಾರೆ. ಆಯ್ತು ಏನು ವಿಷಯ ಹೇಳಿ ಅಂತ ಹೇಳ್ತಾರೆ. ಭೀಮಸೇನ ಪ್ರತಿಜ್ಞೆ ಮಾಡಿದ್ದಾನೆ, ನಮ್ಮನ್ನೆಲ್ಲ ಕೊಂದು ಬಿಡ್ತಾರಂತೆ, ದಯವಿಟ್ಟು ನೀವು ಕಾಪಾಡಬೇಕು ಭೀಮಸೇನಿಂದ. ಯಾಕೆ ಗುರುಗಳು ತಾನೆ ಎಲ್ಲರಿಗೂ. ಇವರು ಅವರು ಆಗ ಹೇಳಿದ್ರು, ಹೌದಾ, ಭೀಮಸೇನಿಂದ ಕಾಪಾಡಬೇಕ ನಿಮ್ಮನ್ನ? ಓವಿಂದ, ನನ್ನ ಕಾಪಾಡಿಕೊಂಡ್ರೆ ಸಾಕಾಗಿದೆ, ನಿಮ್ಮನ್ನೇನು ಕಾಪಾಡಲಿ ಅಂತ ಹೇಳ್ತಾರೆ. ನಿಮ್ಮನ್ನು ಕಾಪಾಡೋ ಶಕ್ತಿ ನನಗಿಲ್ಲ, ಭೀಮ ಎಲ್ಲಿ ನಾನೆಲ್ಲಿ, ಒಬ್ಬರು ಡಿಕ್ಲೇರ್ ಮಾಡ್ತಾರೋ, ನನಗೆ ಶಕ್ತಿ ಇಲ್ಲ. ಆದ್ರೆ ನೀವೆಲ್ಲ ಕಾಲು ಹಿಡಿದಿದ್ದೀರಲ್ಲ, ನಾನು ಸುಮ್ಮನೆ ಬಿಡ್ಲಕ್ಕಾಗೋದಿಲ್ಲ, ಅದಕ್ಕೆ ನಾನು ನಿಮಗೋಸ್ಕರ ಪ್ರಾಣ ಕೊಡ್ತೇನೆ ಅಂತ ಇನ್ನೇನು ಹೇಳಬೇಕು ಪಾಪ. ಶಕ್ತಿ ಇದ್ದಷ್ಟು ಪ್ರಯತ್ನ ಮಾಡ್ತೇನೆ, ನನ್ನ ಕೈಲಾಗೋದಿಲ್ಲ, ಕೊನೆ ನಿಮಗೂ ನಿಮ್ಮ ಪಕ್ಷಕ್ಕೆ ಸೇರಿ ಯುದ್ಧ ಮಾಡ್ತೇನೆ ಅಂತ ಮಾತು ಕೊಡ್ತಾರೆ. ದ್ರೋಣಾಚಾರ್ಯರು ಕೌರವರ ಕಡೆ ಸೇರಲಿಕ್ಕೆ ಇದೊಂದು ಕಾರಣ ಆಯ್ತು. ಇಲ್ಲಿ ಹೋಗಿದವರು ಪಾಪ ಲಕ್ಷಣ ಊರಿಗೆ ಹೋಗುವುದಾಗಿತ್ತು, ಕಮಿಟ್ಮೆಂಟ್ ಈಗ ಶುರುವಾಯಿತು. ದುರ್ಯೋಧನ ಯಾವ ರೀತಿ ಹಿಡಿತಾನೆ ಅಂತ ಹೇಳೋದಕ್ಕೆ ಸಾಕ್ಷಿ. ಇಷ್ಟು ಮಾಡಿ ಯಥಾಪದ ಧೈರ್ಯ ಬಂತ ಅವರಿಗೀಗ. ಅಂತೂ ಗುರುಗಳು ಕಾಯ್ತಾರೆ, ಅವ್ರ ಕೈಲಿ ಆಗುತ್ತೋ ಬಿಡುತ್ತೋ, ಭೀಮಸೇನ ಗುರುಭಕ್ತ ಆದ್ರಿಂದ ನಮ್ಮನ್ನು ಬಿಡಿಸ್ತಾನೆ, ಈ ತರ ಯೋಚನೆ ಮಾಡ್ತಾರೆ. ಅನೇಕರು ಇರ್ತಾರೆ, ಅವನು ಗುಡಿಗೆ ಹೋಗ್ತಾನೆ ಹೊಡೆದ್ರಾಯ್ತು, ತಾವು ಗುಡಿಗೆ ಹೋಗಾರಲ್ಲ, ಅವ್ನು ಗುಡಿಗೆ ಹೋಗುತ್ತೆ ಅಂತ ನೋಟಿಸ್ ಮಾಡಿದ್ದಾರೆ, ಅದು ಇಂಪಾರ್ಟೆಂಟ್. ಅಲ್ಲಿ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ ಹಾಗೆ ಇವರೆಲ್ಲ ಮಾಡ್ತಿದ್ದಾರೆ. ಇನ್ನ ಸಭೆಯಿಂದ ಹೊರಗೆ ಹೋಗ್ಲಿಕ್ಕೆ ಅಂತ ಎಲ್ಲ ಇನ್ನೇನು ಹೊರಗೆ ಕಾಲಿಡಬೇಕು. ಭೀಮಸೇನ ಕಾಲಿಡ್ತಿದ್ದಾನೆ ಹೊರಗಡೆಗೆ, ಒಂದು ಕಾಲು ಇಟ್ಟಾಗಿಬಿಟ್ಟಿದೆ. ದುರ್ಯೋಧನ ಏನ್ ಮಾಡಿದನಂತೆ, ಭೀಮಸೇನ ಅಂತ ಕೂಗ್ತಾನೆ. ಭೀಮಸೇನ ಹಿಂತಿರುಗಿ ನೋಡ್ತಾನೆ, ಅಣಗಿಸ್ತಾ ಇದ್ದಾನೆ ದುರ್ಯೋಧನ. ಭೀಮಸೇನ ನಡೆದಾಗೆ ನಡೆಯೋದು, ಎತ್ತಿಡೋದು ಭೀಮಸೇನ ನಡಿಗೆ ಸಾಮಾನ್ಯ ಅಲ್ಲ. ಯುವ ಸಿಂಹ ಖೇಲ ಗತಿಮ್ ಅಂತ ಹೇಳ್ತಾರೆ, ಒಂದು ತರುಣ ಸಿಂಹ ಎಷ್ಟು ಗಂಭೀರ. ಇನ್ನೊಂದು ತಡೆ ಬುರಿತೇನೆ ಅಂತ ಹೇಳ್ತಾರೆ, ಒಂದ್ ತಡೆ ಬುಡದೆ ಸೇರಿತ್ತಲ್ಲಾಗ ಇನ್ನೊಂದು ತಡೆನೂ ಬುರಿತೇನೆ. ಅನೇಕರು ವ್ಯಾಪಿಸಿರ್ತಾರೆ, ಇನ್ನೊಂದ್ ತಡೆ ಮಾತ್ರ ಇನ್ನೊಂದ್ ತಡೆ ಯಾಕೆ ಉಳ್ಕೊಂಡ್ಬಿಡ್ತು ಅಂತ ಯೋಚನೆ ಮಾಡ್ತಾರೆ. ಉಳಿಸಿಕೊಳ್ಳೋ ಯೋಗ ಅವನಿಗೆಲ್ಲಿದೆ, ಈ ಗಲಾಟೆ ಮಾಡಿದನಲ್ಲ, ಇನ್ನೊಂದು ತೊಡೆನೂ ಬುರಿತೇನೆ. ಆ ತೊಡೆ ಆಗೋಯ್ತು, ಈ ತೊಡೆ ಈಗ ಹೋಗುತ್ತೆ, ತಲೆ ತುಳಿಯೋದಾಗಿದೆ, ದ್ರೌಪದಿ ಹೇಳಿದ್ರೆ ಪ್ರಾಣ ಹೋಗುತ್ತೆ, ಇನ್ನೇನು ಉಳ್ಕೊಂತ ಅವನಿಗೀಗ ಎಲ್ಲ ಕಳ್ಕೊಂಡು ಬಿಡ್ತಾನೆ. ಈಗ ಸೋತ್ತಮ ದ್ರೋಹ ಅಂತ, ದೊಡ್ಡವರಿಗೆ ದ್ರೋಹ ಮಾಡಿದರೆ ಇಂಥ ಅನರ್ಥ ತಪ್ಪಿದ್ದಲ್ಲ. ಎಲ್ಲರೂ ಅಲ್ಲಿಂದ ಹೊರಗೆ ಹೊರಟೇ ಬಿಟ್ಟರು, ಭೀಮಸೇನ ಹೊರಗೆ ಕಾಲಿಟ್ಟು ಹೊರಟೇ ಬಿಟ್ರಂತಾನೆ. ಶಾಸ್ತ್ರ ಹೇಳುತ್ತದೆ, ಭೀಮಸೇನ ಎಲ್ಲಿಂದ ಕಾಲಿಡ್ತಾನೋ ಅದು ಮತ್ತೆ ಉಳಿಯೋದಿಲ್ಲ ಅಂತ. ಭೀಮಸೇನ ಅಂದ್ರೆ ಯಾರು? ಪ್ರಾಣದೇವರು. ಅವ್ರು ಹೊರಗೆ ಕಾಲಿಟ್ರು ಅಂದ್ರೆ ಹೆಣ ಅಂತ, ಅರಿತು ಪೆಣನೆಂದು ಕೇಳುವರು ಬುಧಜನ. ಆ ಸಭೆಯಲ್ಲಿದ್ದವರು ಯಾರೂ ಉಳಿಲಿಲ್ಲ, ಹಾಗಾಗ್ತದೆ. ಭೀಷ್ಮ ದ್ರೋಣ ಯಾರೂ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಭೀಮಸೇನ ಹೊರಗೆ ಹೊರಟ ಅಂದ ಮೇಲೆ ಯಾರೂ ಬದುಕಲಕ್ಕಾಗೋದಿಲ್ಲ. ಕಣ್ಣಿದೆ, ಕಣ್ಣು ಹೇಳ್ತಾರೆ ಏನ್ರಿ, ಎಂಥ ಕಣ್ಣು, ಎಂಥ ಕಿವಿ, ಎಂಥ ಕಾಲು, ಏನಿದೆ ಅಂತ ಕೇಳಿದ್ರೆ, ಹಬ್ಬ ಭಾರಿ ದೊಡ್ಡವರು ಅಂದ್ರೆ ಪ್ರಾಣ ಒಂದಿಲ್ಲ, ಡೆಡ್ ಬಾಡಿ ತಗೊಂಡು ಏನ್ ಮಾಡ್ತೀರ ಅದರಿಂದ? ಏನೇ ಇರಬಹುದು, ಪ್ರಾಣನನ್ನು ಬಿಟ್ಟ ಮೇಲೆ ಜೀವಕ್ಕೆ ಏನೂ ಬೆಲೆ ಇಲ್ಲ. ಮುಖ್ಯ ಪ್ರಾಣನ ಭೀಮನ ದ್ರೋಹ ಮಾಡಿದ್ದರ ಫಲ ಎಲ್ಲ ಕಳ್ಕೊಂಡ್ರು. ಅವ್ರು ಹೋಗ್ತಾ ಇದ್ದಾರೆ, ಹೋದಾಗ ಯಥಾ ಪ್ರಕಾರ ಅನಿಸ್ತಾ ಇದ್ದಾರೆ. ಕುಂತಿ ತಾನು ಹೋಗ್ಲಿಕ್ಕೆ ಅಂತ ಹೋದ್ಲಂತೆ. ದ್ರೌಪದಿ ಬರ್ತಾಳೆ, ನಮಸ್ಕಾರ ಮಾಡಿ, ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಕುಂತಿ ಭಾರಿ ಯೋಚನೆ ಆಗಿದೆ, ಪಾಪ ಎಲ್ಲರೂ ಕಳಿಸಿಕೊಡ್ತಾ ಇದ್ದಾರೆ. ಆ ಕಾಲಕ್ಕೆ ವಿದುರ, ಅಮ್ಮ ನನ್ನ ಮನೆಯಲ್ಲಿ ಇರು ಅಂತ ಹೇಳಿದಂತೆ ಕುಂತಿ ಅಲ್ಲೇ ಉಳ್ಕೊಂಡಂತೆ. ನಕಲ ಸೇವೆದಾರ ಹೆಂಡಂದರಿದ್ರಲ್ಲ, ಅವರು ಅಲ್ಲೇ ಉಳ್ಕೊಂಡ್ರಂತ, ಅವರು ಅತ್ತೆ ಸೇವೆ ಮಾಡ್ಲಿಕ್ಕೆ ಅಂತ ಅಲ್ಲೇ ಉಳ್ಕೊಂಡ್ರಂತೆ. ಪಾಂಡವರು ಊರಿಂದ ಹೊರಗೆ ಹೋಗ್ತಾ ಇದ್ದಾರೆ. ಆ ಸನ್ನಿವೇಶ ಹೇಗಿತ್ತು ಅಂದ್ರೆ, ಧೃತರಾಷ್ಟ್ರ ಕೇಳಬೇಕಾ, ಅದು ವಿದುರ ಕಾಮೆಂಟ್ರಿ ಹೇಳಬೇಕು ಅಂತ ಕೇಳಬೇಕಷ್ಟೇ. ವಿದುರ, ಪಾಂಡವರು ಹೇಗೆ ಹೋಗ್ತಿದ್ದಾರೆ ವನಕ್ಕೆ ಅಂತ ಕೇಳ್ತಾನೆ. ಪಾಂಡವರು ಹೇಗೆ ವನಕ್ಕೆ ಹೋಗ್ತಿದ್ದಾರೆ? ವಿದುರ ಹೇಳ್ತಾನೆ, ಪಾಂಡವರು ವನಕ್ಕೆ ಹೋಗುವ ಸನ್ನಿವೇಶ ಹೇಗಿದೆ ಗೊತ್ತೇನಣ್ಣ, ರಾಮದೇವರು ಸೀತಾ ಸಮೇತರಾಗಿ ಲಕ್ಷ್ಮಣ ಸಮೇತನಾಗಿ ಕಾಡಿಗೆ ಹೋದ್ರಲ್ಲ, ಆ ದೃಶ್ಯ ನೆನಪಿ ಬರ್ತಾ ಇದೆ ನನಗೆ ಅಂತ ಹೇಳಿದ್ದಾರೆ. ಅವರು ಕಾಡಿಗೆ ಹೋದಾಗ ಅಯೋಧ್ಯೆಗೆ ಅಯೋಧ್ಯೆ ಹಿಂದೆ ಹೋಯಿತು, ಈಗ ಹತ್ತಿರಾಪುರ ಹತ್ತಿರಾಪುರಕ್ಕೇನೆ ಹಿಂದೆ ಹೋಗ್ತಾ ಇದೆ, ಎಲ್ಲರೂ ಅವರಿಂದ ಹೋಗ್ತಾ ಇದ್ದಾರೆ. ರಾಮಾಯಣದ ರೆಫರೆನ್ಸ್ ಕೊಡ್ತಾರ, ಸರ್ ರಾಮನ ವನವಾಸ ಇಲ್ಲಿ ಭೀಮಾದಿಗಳ ವನವಾಸ ಒಂದೇ ರೀತಿ ಇದ್ದೀವಿ, ಅಲ್ಲಿ ಬಂಥರಿಯ ಕುತಂತ್ರ, ಇಲ್ಲಿ ದುರ್ಯೋಧನ ಶಕುನಿಗಳ ಕುತಂತ್ರ, ಅಲ್ಲಿ ರಾಮನಿಗೆ ಸರ್ವೋತ್ತಮರಿಗೆ ವನವಾಸ, ಇಲ್ಲಿ ಜೀವೋತ್ತಮಾದಿಗಳಿಗೆ ವನವಾಸ, ಇದನ್ನೆಲ್ಲ ನೋಡ್ತಾ ಜ್ಞಾಪಿಸ್ಕೋತಾ ಇದ್ದಾನೆ. ಎಲ್ಲ ಹೋಗ್ತಾ ಇದ್ದಾರೆ, ಇದರ ಹೇಗ್ ಹೋಗ್ತಾ ಇದ್ದಾರೆ ಅಂತ ಕೇಳಿದನು. ಅವ್ರು ಹೇಗ್ ಹೋಗ್ತಾ ಇದ್ದಾರೆ, ಅಷ್ಟು ಕುತೂಹಲ ಆತಾನೆ ಈ ಪಾಪ. ಇವ್ರು ಔಟ್ ಆದ ಹೇಗ್ ಔಟ್ ಆದ ಅಂತ ಕೇಳ್ತಾರಲ್ಲ ಆ ಟೈಪ್, ಹೇಗ್ ಔಟ್ ಆದ ಎಲ್ ಬಿ ಡಬ್ಲ್ಯೂ ಏನೋ ಬೋಲ್ಡ್ ಆ ತರ ಈ ತರ ಕೇಳ ಹಾಗೆ ಹೇಗ್ ಹೋಗ್ತಿದ್ದಾರೆ ಅವರೆಲ್ಲ. ಇದರ ಕರೆಕ್ಟ್ ಆಗಿ ಹೇಳ್ತಾರೆ, ಅಣ್ಣ ಹೇಗ್ ಹೋಗ್ತಿದ್ದಾರೆ ಗೊತ್ತಾ, ಧರ್ಮರಾಜ ತನ್ನ ಕಣ್ಣಿಗೆ ಕೈ ಅಡ್ಡ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಭೀಮಸೇನ ತನ್ನ ಎರಡೂ ಕೈಗಳನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ಅರ್ಜುನ ತನ್ನ ಕೈಲಿ ಮಣ್ಣು ಹಿಡ್ಕೊಂಡ್ಬಿಟ್ಟು ಈ ಚೆಲ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳಿ. ನಕಲ ಸಹದೇವರು ತಲೆ ಬುಡ್ಕೊಂಡು ಹೋಗ್ತಾ ಇದ್ದಾರೆ. ದ್ರೌಪದಿ ದೇವಿ ಅವರ ತಲೆ ಗೂದಲನ್ನು ಕಟ್ಟಿಕೊಳ್ಳದೆ ಹಾಗೆ ಹೋಗ್ತಾ ಇದ್ದಾರೆ. ಧೌಮ್ಯ ಮುನಿಗಳು ಅವರು ಪ್ರೇತ ಸೂಕ್ತ ಹೇಳ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಬಿಡೋದಿಲ್ಲ ಧೃತರಾಷ್ಟ್ರರಾಜ, ಅವ್ರು ಹೇಗೆ ಹೋಗ್ತಾರೆ, ಏನು ಅರ್ಥ ಅದಕ್ಕೆ ಅಂತ ಕೇಳಿದ್ದೀನಿ. ಧೃತರಾಷ್ಟ್ರಿಗೆ ಒಂದು ಗೊತ್ತು, ಪಾಂಡವರ ಅರ್ಥ ಇಲ್ಲದೆ ಏನೂ ಮಾಡೋದಿಲ್ಲ ಅಂತ ಗೊತ್ತು, ಏನೋ ಇಂಡಿಕೇಶನ್ ಇರಬೇಕು ಅದಕ್ಕೆ ಅಂತ ಅರ್ಥ. ಅವ್ರು ಯಾಕೆ ಹಾಗೆ ಹೋಗ್ತಾರೆ ಅಂತ ಕೇಳಿದ್ದೀನಿ. ಇದರ ಎಷ್ಟು ಜ್ಞಾನಿ ಇದರ ಎಕ್ಸ್ಪ್ಲೇನ್ ಮಾಡ್ತಾನೆ ಅದನ್ನು. ಧರ್ಮರಾಜ ಯಾಕೆ ತಲೆ ಕಣಿ ಕಡ್ಡ ಹಿಡ್ಕೊಂಡಿದ್ದಾನೆ ಗೊತ್ತಾ, ಕೈನ ಆತರ ತುಂಬಾ ದುಃಖ ಆಗಿದೆ, ಮನಸ್ಸಿಗೆ ತುಂಬಾ ಸಿಟ್ಟು ಬಂದುಬಿಟ್ಟಿದೆ. ನಾನೇನಾದರೂ ಕೂಡ ಈಗ ನೇರವಾದ ಕಣ್ಣಿಲೆ ದುರ್ಯೋಧನಾದಿಗಳನ್ನು ನೋಡಿಬಿಟ್ರೆ ಎಲ್ಲಿ ಸುಟ್ಟು ಬೂದಿ ಆಗ್ತಾರೋ ಪಾಪಿಗಳು, ಅದು ಬದುಕೊಳ್ಳಿ ಅಂತ ಕೈ ಅಡ್ಡ ಇಟ್ಕೊಂಡಿದ್ದಾನಂತ ಪಾಪ. ಅಷ್ಟು ಸಹನೆ ಆತನು, ಅದು ಸಿಟ್ಟಿನಿಂದ ನೋಡಿಬಿಟ್ರೆ ಅದು ಸುಟ್ಟುಗಿಟ್ಟು ಹೋದ್ರೆ ಕಷ್ಟ ಅಂತ ಹೇಳಿ ತನ್ನ ಕೈಗೆ ತಾನೇ ಕೈ ಅಡ್ಡ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಒಂದ್ ಕಡೆ ನಾಚಿಕೆ, ಒಂದ್ ಕಡೆಗೆ ಸಿಟ್ಟು, ಅದಕ್ಕೆ ಹೋದ ಅಂತ ಹೇಳಿ. ಅದು ಭೀಮಸೇನ ಯಾತಕ್ಕೆ ಹಾಗೆ ಹೋಗ್ತಾನೆ ಅಂತ ಕೇಳಿದರೆ, ಭೀಮಸೇನ ಹೇಳ್ತಾ ಇದ್ದಾನೆ, ಈ ಪಾಪಗಳು ಇಷ್ಟು ಹಾರಾಡ್ತಾ ಇದ್ದಾರೆ, ಹಾಗೆಯೇ ಕುಡಿತಾ ಇದ್ದಾರೆ, ಇವರು ಕೊಲ್ಲಲಿಕ್ಕಿದ್ದಾರೆ, ಏನೂ ಬೇಕಾಗಿಲ್ಲ, ಬರೀ ಕೈಗಳು ಸಾಕು ಅಂತ ಸಾರ್ತಾ ಇದ್ದಾನೆ. ನಾನು ಬರೀ ಕೈಗೆ ಇವ್ರು ಯಾರೂ ಸಾಟಿ ಆಗೋದಿಲ್ಲ, ಅದು ಇಂಡಿಕೇಶನ್ ಅದು ಒಂದು, ಅದು ಭೀಮನ ಲಕ್ಷಣ. ಅರ್ಜುನ ಯಾಕೆ ಹೋಗ್ತಿದ್ದಾನೆ ಅಂತ ಕೇಳಿದರೆ, ಆತ ಮಣ್ಣನ್ನು ಹೀಗಾಗ್ತಾ ಹೋಗ್ತಿದ್ದಾನೆ, ಮಣ್ಣಿನ ಕಣಗಳು ಎಷ್ಟಿದೆ ಎಣಿಸ್ಲಕ್ಕಾಗುತ್ತೇನೋ, ಬಿಡ್ತಿರ್ಬೇಕಾರೆ ಎಣಿಸ್ಲಕ್ಕಾಗೋದಿಲ್ಲ, ನಾನು ಎಣಿಕೆ ಇಲ್ಲದ ಬಾಣಗಳನ್ನು ಹೀಗೆ ಆ ಶತ್ರುಗಳ ಮೇಲೆ ಸುರಿಸ್ತೇನೆ ನಾಳೆ ಸೂಚನೆ ಮಾಡ್ತಾ ಇದ್ದೆ. ಮಣ್ಣಿನ ಕಣಗಳು ಹೇಗೆ ಅಸಂಖ್ಯನೋ, ನಾನು ಅಸಂಖ್ಯ ಬಾಣಗಳನ್ನು ಅವ್ರ ಮೇಲೆ ಸುಡಿಸ್ತೇನೆ, ಅದನ್ನು ನಾಶ ಮಾಡ್ತೇನೆ ಅಂತ ಸೂಚನೆ ಮಾಡ್ತಾ ಇದ್ದಾನೆ. ನಕಲ ಸಹದೇವರು ತಲೆ ಬಗ್ಸಿದ್ದಾರೆ, ಪಾಪ ನಾಚಿಕೆ ಆಗಿಬಿಟ್ಟಿದೆ, ಶತ್ರುಗಳಿದ್ರೆ ಮುಖ ಹೇಗೆ ತೋರಿಸೋದು ಅಂತ ತೋರ್ತಾರೆ, ಪಾಪ ಸ್ಮರಣ ಮೃದು ಸ್ವಭಾವ ಅಟ್ಬಿಟ್ಟು. ದ್ರೌಪದಿ ಯಾತಕ್ಕೆ ತಲೆ ಕೂದಲು ಕಟ್ಟಿಕೊಳ್ಳದೆ ಹೋಗ್ತಾ ಇರೋದು, ಇವತ್ತು ಫ್ಯಾಷನ್ ಅದು, ತಲೆ ಕೂದಲು ಕಟ್ಟಿಕೊಳ್ಳೋ ಫ್ಯಾಷನ್ ಇವತ್ತಿನ ದಿವಸ, ಭಾರಿ ದೊಡ್ಡವರು ತಿಳ್ಕೊಂಡ್ಬಿಡ್ತಾರೆ. ಶಾಸ್ತ್ರ ಹೇಳುತ್ತದೆ ಹೆಂಗಸರು ತಲೆ ಕೂದಲು ಕಟ್ಟಿಕೊಳ್ಳದೆ ಇರಬಾರದು ಅಂತ ಶಾಸ್ತ್ರ, ತಲೆ ಕೂದಲು ಕಟ್ಟಿಕೊಳ್ಳದೆ ಇರೋದು ಅವಂಗಳದ ಸಂಕೇತ. ಎಷ್ಟು ಅರ್ಜೆಂಟ್ ಇದ್ರು ಕೂಡ ಕೊನೆಯ ಪಕ್ಷ ಒಂದು ಕೊನೆಗೊಂದು ಗಂಟಾರ ಹಾಕೋಬೇಕೆ ಹೊರತು ಹಾಗೆ ಓಡಾಡಬಾರದು. ಇವತ್ತದು ಎ ಕ್ಲಾಸ್ ಫ್ಯಾಷನ್ ಇದ್ದಾಗ ಲೆಕ್ಕ, ಅದು ಯಾವ್ದರ ಸೂಚನೆ ಅಂದ್ರೆ ಅದು ಅಮಂಗಲದ ಸೂಚನೆ ಅಂತ ಹೇಳಿ. ದ್ರೌಪದಿ ಯಾತಕ್ಕೆ ಹೋಗ್ತಿರೋದು ಅಂದ್ರೆ, ಇವತ್ತು ನನ್ನ ಮುಡಿಯನ್ನ ಬಿಚ್ಚಿದ್ದಾರೆ, ನಾನು ಕಟ್ಟಿಕೊಳ್ಳೋದಿಲ್ಲ. ಎಲ್ಲಿವರೆಗೂ ಕಟ್ಟಿಕೊಳ್ಳೋದಿಲ್ಲ ಅಂದ್ರೆ, ಇವ್ರು ಹೆಂಡಂದಿರೆಲ್ಲ ಹೀಗೆ ಮುಡಿ ಬಿಚ್ಚೇ ಓಡಾಡಬೇಕು, ಹಾಗಾದ್ಮೇಲೆ ಕಟ್ಟಿಕೊತೇನೆ ಅಂತ ಹೋದ್ರೆ, ಮುಡಿ ಬಿಚ್ಚಿ ಓಡಾಡೋದು ವೈಧವ್ಯದ ಸಂಕೇತ. ಭೀಮಸೇನ ಇವ್ರನ್ನೆಲ್ಲ ಕೊಂದು ಹಾಕಿದ ಮೇಲೆ ಇವರೆಲ್ಲ ಹೀಗೆ ಬಿಚ್ಚಿಕೊಂಡು ಓಡಾಡ್ತಾರಲ್ಲ ಕೂದಲುಗಳನ್ನ, ಆಗ ನಾನು ಕಟ್ಟಿಕೊತೇನೆ ಅಂತ ಹೇಳಿದ್ರು. ಅಂದ್ರೆ ಎಂಥ ಹಠ ಭೀಮಸ್, ದ್ರೌಪದಿಯ ಶಪಥ ಅಂದ್ರೆ ಶಪಥ ಇದು, ಇವರೆಲ್ಲರ ನಾಶಕ್ಕೆ ನಾನು ಬದ್ಧ ಕಂಕಣಳಾಗಿದ್ದೇನೆ ಅಂತ. ಅಲ್ಲಿಗೆ ಅವರೆಲ್ಲ ಹೋಗೋದು ಮುಗೀತು. ಧೌಮ್ಯಾಚಾರ್ಯ ಏನ್ ಮಾಡ್ತಾರೆ, ಪುರೋಹಿತರವರೇ ಧೌಮ್ಯಾಚಾರ್ಯರು, ಪಾಪ ಅವರೆಲ್ಲ ಪ್ರೇತ ಸೂಕ್ತ ಹೇಳಿ ಶ್ರಾದ್ದ ಮಂತ್ರ ಹೇಳ್ತಾ ಇದ್ದಾರೆ ಪಾಪ ಎಲ್ಲರೂ ಕೂಡ, ಅದ್ಯಾಕೆ ಅಂತ ಕೇಳಿದ್ದೀನಿ. ಧೃತರಾಷ್ಟ್ರ ಕೇಳಿ ಕೇಳಿ ಬಯಸ್ಕೊತಾನೆ ಪಾಪ, ಅದು ವಿಶೇಷ. ಯಾತಕ್ಕೆ ಅಂತ ಕೇಳಿದ್ದಾರೆ. ಯಾತಕ್ಕೆ ಗೊತ್ತಾ, ಸೌಮ್ಯಾಚಾರ್ಯರು ಯೋಚನೆ ಮಾಡ್ತಾ ಇದ್ದಾರೆ, ಇನ್ನೇನು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಮುಗೀತು, ಯುದ್ಧ ಶುರುವಾಗಿ ಬಿಡುತ್ತೆ. ಶುರುವಾಯಿತು ಅಂದ್ರೆ ಭೀಮಸೇನ ಇವರನ್ನೆಲ್ಲ ಕೊಂದು ಹಾಕಿಬಿಡ್ತಾನೆ, ಅರ್ಜುನ ಉಳಿದವರು ಕೊಂದು ಹಾಕಿಬಿಡ್ತಾನೆ, ಇವರೆಲ್ಲ ಸಾಧನೆ ಮಾಡಬೇಕಾಗ್ತದೆ. ನಾನೇ ಪುರೋಹಿತ, ಮಂತ್ರ ಎಲ್ಲ ಈಗಲೇ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಪಾಪ, ಅಂತ ಅಡ್ವಾನ್ಸ್ ಮಂತ್ರ ಬುಕಿಂಗ್ ಆಗ್ಲಿ, ಇವರೆಲ್ಲರಿಗೆ ಸಾಧನೆ ಮಾಡಿಸ್ತೇನೆ ನಾನು ಅಂತ ಅವ್ರು ಹೊರಟ್ರು. ಅದು ಎಷ್ಟು ಹಠ ಇದೆ ಅವರು, ಪುರೋಹಿತರಾದವರಿಗೆ ಆ ಕಮಿಟ್ಮೆಂಟ್ ಇರಬೇಕು ಅಂತ ಹೇಳ್ತಾರೆ. ಯಜಮಾನರು ಏನಾಗ್ತಾರೋ ಅವರು ವನಕ್ಕೆ ಹೋಗ್ತಾರೆ, ಇದು ಭಾರಿ ಆಶ್ಚರ್ಯ. ಪುರೋಹಿತರು ವನಕ್ಕೆ ಕಳಿಸ್ತಾರೆ ಪಾಪ ಯಜ್ಞ ಮಾಡಿಸ್ತವ್ರನ್ನ, ತಾವು ವನಕ್ಕೆ ಹೋಗೋದಿಲ್ಲ, ಪಾಪರ್ ಮಾಡಿಬಿಡ್ತಾರಲ್ಲ ಇದ್ದದಲ್ಲೇ ಕಿತ್ಕೊಂಡ್ಬಿಟ್ಟು ಅವ್ರ ಕಾಡಿಗೆ ಕಳಿಸ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ. ನಿಜವಾದ ಪುರೋಹಿತ ಹಾಗಲ್ಲ, ಯಜಮಾನನಿಗೆ ಏನಾಗ್ತದಲ್ಲ ಅದು ಅನುಭವಿಸ್ಬೇಕಂತ ತಾನೆ ಪುರೋಹಿತ. ಅವನು ಒಳ್ಳೇದಾಗೋದು ಶಪಥ, ನಾನು ಹೋಮ ಮಾಡಿಸಿದ್ದೇನೆ, ಆದ್ಮೇಲೆ ಒಳ್ಳೇದಾಗಲೇಬೇಕು. ಇವನ್ ಆಗಲ್ಲ, ಏನಾಗಲ್ಲ, ನನಗೆ ದುಡ್ಡು ಕೊಟ್ಟರು ಆಯ್ತು ಹೋಗಿಬಿಡ್ತಾರೆ, ಇದು ಪುರೋಹಿತನ ಲಕ್ಷಣ ಅಲ್ಲ, ಅವನ ಕಮಿಟ್ಮೆಂಟ್ ಇರೋದು. ಆಗಲಿಲ್ಲ, ಯಾಕಾಗಲಿಲ್ಲ, ನನ್ ತಪ್ಪಾಗಿದ್ರೆ ಅಂತ ಅನ್ಕೋಬೇಕಂತ, ನನ್ ತಪ್ಪದಾಗಿತ್ತು, ಯಾಕೆ ನಾನು ಸರಿಯಾಗಿ ಹೋಮ ಮಾಡಿಸಿಲ್ಲ ಅಂತ ಅರ್ಥ ಆಗಿದ್ರೆ. ಇಷ್ಟು ನಂಬಿಕೆ ಇರಬೇಕು ಯಾವಾಗಲೂ ಕೂಡ. ಡ್ರೈವರ್ಗೆ ಡ್ರೈವಿಂಗ್ ಲೈಸೆನ್ಸ್ ಆಗಿರುತ್ತೆ ನೋಡಿ, ಡ್ರೈವಿಂಗ್ ಮಾಡ್ತೇನೆ ಅಂತ ಹೇಳಿಬಿಟ್ಟು. ಡಾಕ್ಟ್ರಿಗೆ ಕಾನ್ಫಿಡೆನ್ಸ್ ಇರ್ತದಲ್ಲ, ಪುರೋಹಿತರಿಗೆ ಏನಿಲ್ಲ, ಬಂದ ಅದರಿಂದ ಅವನ ಅಸಿಸ್ಟೆಂಟ್ ಕಳಿಸ್ತಾ, ಅವ ಇನ್ನೊಬ್ಬ ಅಸಿಸ್ಟೆಂಟ್ ಕಳಿಸಿರ್ತಾನೆ ಪಾಪ, ಅವ್ನಿಗೆ ಏನು ಗೊತ್ತಿರೋದಿಲ್ಲ. ಆಗಲೇ ಕುಡಿದು ಬಂದಿರ್ತಾನೆ, ಚಾಗಿ ಆಗಿರ್ತ ಒಂದು ಒಂದ್ರೌಂಡ್ ಎಳೆದು ಬಂದ್ರೆ ಎಳೆದು ಬಂದೆ. ಇವರೆಲ್ಲ ಪುರೋಹಿತ ಮಾಡಿಸಿದ್ರೆ ಏನ್ ಸಿದ್ಧಿ ಬರ್ತದೆ? ಒಳ್ಳೆ ಪುರೋಹಿತರು ಇಲ್ಲ ಅಂತಲ್ಲ, ನೆಗ್ಲಿಜಿಬಲ್ ಅಷ್ಟೇ. ಹಾರ್ಲಿ 1 or 2 ಸಿಕ್ಕರೆ ಭಾರಿ ಪುಣ್ಯ. ಇವ್ರಿಗೆ 99% ಜನ ಹಗಲು ದರೋಡೆ ಬಡದೆ ಮಾಡ್ತಾರೆ. ಸರ್ಕಾರಿ ಆಫೀಸ್ನಲ್ಲಿ ಹೇಗೆ ಸಂತೆ ಕಿತ್ತಾರೆ ಅಂತ ಹೇಳ್ತಾರಲ್ಲ, ಇದಕ್ಕದಕ್ಕೆ ಏನು ವ್ಯತ್ಯಾಸ ಇಲ್ಲ. ಅಷ್ಟೇ ಭ್ರಷ್ಟತನ ನಮ್ಮಲ್ಲಿ ಉಂಟು. ಧಾರ್ಮಿಕ ಭ್ರಷ್ಟಾಚಾರ ಒಂದು ಕೈ ಜಾಸ್ತಿನೇ ಉಂಟು ರಾಜಕೀಯಕ್ಕಿಂತ. ಅದಕ್ಕೆ ಜಗತ್ತಲ್ಲಿ ಅಮಂಗಳ ಆಗ್ತಿರೋದು, ಅದಕ್ಕೆ ಅದು ಹಠ ತೊಡಬೇಕು. ಅಲ್ಲಿ ದುಡ್ಡು ಎಷ್ಟು ಕೊಡು, ದುಡ್ಡಿನ ಪ್ರಶ್ನೆ ಆಮೇಲೆ ಅಲ್ಲಿ ಹೋಮ ಸರಿಯಾಗಿ ಮಾಡು. ದುಡ್ಡು ಕೊಟ್ಟರೆ ಮಾಡಿಸೋದಿಲ್ಲ, ಸರಿಯಾಗಿ ಮಾಡಬೇಕು. ನೀನು ಸರಿಯಾಗಿ ಸ್ನಾನ ಮಾಡು, ಸಂಧ್ಯಾವಂದನೆ ಮಾಡು, ಪೂಜೆ ಮಾಡು, ಆಗ ಬರ್ತೇನೆ. ಇದು ಹಾಗಾದ್ರೆ ಏನಾರು ತಿಂದು ಬಾ ಮಾಡಿಸ್ತೇನೆ ಅಂತ ಕೇಳಿದರೆ ಅದೆಂಥದ್ದು? ವಿಕಾಸ ಉಪವಾಸ ಮಾಡೋದಿಲ್ಲ, ಸಂಧ್ಯಾವನ್ನೇ ಗೊತ್ತಿಲ್ಲ, ಗೋಪಿಚಂದ್ರ ಹಚ್ಚಿಕೊಳ್ಳೋದು ಬರೋದಿಲ್ಲ, ನೀನೇನು ಹೋಮ ಮಾಡ್ತೀಯ ಅಂತ ಕೇಳೋದು ಧೈರ್ಯ ಇರಬೇಕು. ಅದೆಲ್ಲ ಬಿಟ್ಟು ಪಾರಾಯ ಮಾಡಿಸ್ತೇನೆ ಅಂತ ಹೋದ್ರೆ ತಪ್ಪಾಗ್ತದೆ. ಅವನ ಕೈಯಲ್ಲಿ ದೀಕ್ಷೆ ಕೊಡಿಸ್ಬೇಕು. ನಾವು ಮುಂದಿನ ಪವಮಾನ ಹೋಮ ಮಾಡ್ತೀಯ ಹೋದಲ್ಲೋ, ನೀನು ಸಂಧ್ಯಾನೇ ಬರೋದಿಲ್ಲ, ಏನೇ ಸಂಧ್ಯೆ ಪವಮಾನ ಹೋಮ ಮಾಡ್ತೀಯ, ಒಂದು ಕೆಲಸ ಮಾಡು, ಇವತ್ತಿಂದ ಶುರು ಮಾಡು, ಒಂದಷ್ಟು ಸರಿಯಾಗಿ ಮಾಡು, ಮುಂದಷ್ಟು ಬಂದು ಮಾಡಿಸ್ತೇನೆ. ಈ ರೀತಿ ಹೇಳಿ ಅವು ಟೋಟಲ್ ಚೇಂಜ್ ಆಗಿಬಿಡುತ್ತದೆ. ನಿಜವಾಗಲೂ ಮಂತ್ರಗಳಂದ್ರೆ ಸಾಮಾನ್ಯ ಅಲ್ಲ, ಅದೆಲ್ಲ ಕೂಡ ಒಬ್ಬ ಗೆಸ್ಟ್ದಾಗ ಸೈನ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಇರುತ್ತೆ ನೋಡಿ. ಮಂತ್ರ ಬಂದ ಪುರೋಹಿತ ಸರಿಯಾಗಿ ಮಂತ್ರ ರಾಯರ ಕಥೆಯಲ್ಲಿ ಕೇಳ್ತೇವಲ್ಲ, ಅವರು ಅಗ್ನಿಸೂಕ್ತ ಹೇಳ್ಕೊಂಡು ಗಂಧ ತೇತಿದ್ರೆ ಬೆಂಕಿ ಅಂತ ಉರಿತಾ ಇತ್ತಂತ, ಆ ಸಿದ್ಧಿ ಬರಬೇಕಂತ. ಆ ರೀತಿ ಮಾಡಿದ್ದಕ್ಕೆ ಇವತ್ತು ನೋಡಿ, ಹುಯ್ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಎಂತ ಸಿದ್ಧಿ ಇದೆ. ಅವರ ನಮಗೆ ಅಂಥವ್ರ ಆದರ್ಶವಾಗಬೇಕೇ ಹೊರತು ಯಾರು ಆದರ್ಶವಾಗಬಾರದು. ಧೌಮ್ಯಾಚಾರ್ಯಿಂದ ಕಲಿಬೇಕಾದ ಪಾಠ ಇದು. ಎಲ್ಲ ಹೊರಟ್ರಂತೆ, ಇಡೀ ಊರಿಗೂರೇ ಹೋಗ್ತಾ ಇದೆ. ಪಾಂಡವರ ಒತ್ತಿನ ದಿವಸ ಹೋಗಿ ಗಂಗಾ ತೀರದೊಳಗೆ ವಟಂ ಉಪಾಶ್ರಿತಾಹ, ದೊಡ್ಡ ಆಲದ ಮರ ಅಂತೆ, ಅಲ್ಲಿ ನೈಟ್ ಹಾಲ್ಟ್ ಮಾಡ್ತಾರೆ. ಅವತ್ತಿನ ದಿವಸ ಯಾಕೋ ನೈಟ್ ಆಗಿದೆ, ಇವತ್ತು ನಾವು ಹಾಲ್ಟ್ ಮಾಡಿಬಿಟ್ರೆ ಸರಿ, ಪಾಂಡವರಲ್ಲಿ ಹಾಲ್ಟ್ ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ಏನ್ ಮಾಡಬೇಕು ಅಂತ ಮುಂದಿನ ಯೋಚನೆ. ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿಗೆ ಸಭಾಪರ್ವ ಮುಕ್ತಾಯವಾಗಿ ವನಪರ್ವ ಪ್ರಾರಂಭ. ವನಪರ್ವ, ಪಾಂಡವರು ವನಪರ್ವ ಅಂದ್ರೆ ಇಡೀ ಮಹಾಭಾರತ ಅತಿ ದೊಡ್ಡ ಪರ್ವಗಳಲ್ಲಿ ವನಪರ್ವ ಒಂದು. ಅನೇಕ ವಿಚಾರ ವರದಲ್ಲಿ ಎಷ್ಟೆಷ್ಟು ಸಾಧನೆ ಮಾಡ್ತಾರೆ ನೋಡಬೇಕು ಪಾಂಡವರು. ಅದನ್ನ ಮುಂದಿನ ಬಾರಿ ಪ್ರವಚನದಲ್ಲಿ ನೋಡೋಣ. ಆ ಪ್ರವಚನದ ಕಾಲ ಅನೌನ್ಸ್ ಮಾಡಿದ್ದಾರೆ, ಫೆಬ್ರವರಿ 23ರಿಂದ 29ರವರೆಗೆ 7 ದಿವಸಗಳ ಕಾಲ ಆ ವನಪರ. ಆಸಕ್ತಿ ಮುಗಿಯೋದಿಲ್ಲ ಅದು, ಆದರೆ ಎಷ್ಟೆಷ್ಟು ಅತ್ಯಂತ ಅದ್ಭುತವಾದ ಕಥೆಗಳು. ಪಾಂಡವರ ಸಾಹಸ ಅಂತಾನು ಉತ್ತುಂಗಕ್ಕೆ ಹೋಗ್ತಕ್ಕಂಥ ಒಂದು ಪ್ರಸಂಗ. ದುರ್ಯೋಧನ ಕುತಂತ್ರ ಹಾಗೆ ನಡೀತಾ ಇದೆ, ಅದೆಲ್ಲ ಏನೇನು ನಡೀತೋ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಈ ಭಾರತ ಪ್ರವಚನ ಮಾಲಿಕೆ. ಸಾಮಾನ್ಯ ಮಹಾಭಾರತಾದಿಗಳನ್ನ ಪ್ರವಚನ ಮಾಲಿಕೆಯಾಗಿ ಏರ್ಪಾಟು ಮಾಡೋದು ಭಾರಿ ದುಸ್ತರ. ಸಾಮಾನ್ಯ ಜನಗಳಿಗೆ ಆಸಕ್ತಿನೇ ಇರೋದಿಲ್ಲ, ಇದ್ರೂ ಕೂಡ ಸ್ವಲ್ಪ ಹೇಳಿ ಅಂತ ಹೇಳೋ ಜನಗಳೇ ಹೆಚ್ಚು. ಅಂತ ಹೊತ್ತಿನೊಳಗೆ ಶ್ರೀ ಗುರುರಾಜ ದೇಶಮುಖ್ ಅವರು ಅತ್ಯಂತ ಶ್ರದ್ಧೆಯಿಂದ ಸತ್ಯನಾರಾಯಣ್ ಮತ್ತು ರಾಘವೇಂದ್ರ ಅವರ ಸಹಕಾರದೊಂದಿಗೆ ಅಪೂರ್ವ ರೀತಿಯಲ್ಲಿ ವರ್ಷಗಟ್ಟಲೆ ಆದರೂ ಪರವಾಗಿಲ್ಲ, ತಿಂಗಳಿಗೊಮ್ಮೆ ಈ ಒಂದು ಮಹಾಭಾರತ ಪ್ರವಚನ ನಡೀಬೇಕು, ಮುಂದುವರಿಬೇಕು ಅಂತ ಹೇಳಿಸಿದ್ದಾರೆ. ಅದು ಎಷ್ಟು ಅಭಿನಂದನೆ ಮಾಡಿದರೂ ಸಾಲದು. ನಿಜವಾಗಲೂ ಕೂಡ ಅದು ಜ್ಞಾನ ಪ್ರಸಾರದ ಕೆಲಸ, ಶಾಲಾ ಕಾಲೇಜುಗಳಿಂದ ಆಗದೇ ಇದ್ದ ಕೆಲಸವನ್ನ ಪ್ರವಚನಗಳಿಂದ ಮಾಡಿಸ್ಬೇಕು. ಯಾಕೆಂದ್ರೆ ಅಲ್ಲಿ ನಾವು ವಿದ್ಯೆ ಕಲಿಯೋದೇ ಬೇರೆಯಲ್ಲಿ, ಆದರೆ ಮನುಷ್ಯನಿಗೆ ಏನು ಜೀವನಕ್ಕೆ ಸತ್ಯ ಧರ್ಮಗಳ ಒಂದು ಮಹತ್ವ ಇದೆಯಲ್ಲ, ಇಲ್ಲಿ ನಮ್ಮ ಸಾಂಸ್ಕೃತಿಕ ಮೌಲ್ಯ ತಿಳಿಬೇಕು ಅಂತಿದ್ರೆ, ಆಧ್ಯಾತ್ಮಿಕ ಮೌಲ್ಯ ಗೊತ್ತಾಗಬೇಕು ಅಂತಿದ್ರೆ, ನಿಜವಾದ ಅರ್ಥದಲ್ಲಿ ಬೇರೆ ದಾರಿ ಇಲ್ಲ. ಅದು ಮಹಾಭಾರತ ರಾಮಾಯಣಗಳೇ ಹೊರತು ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ರಾಮಾಯಣ, ಗೀತಾ ಅವೆಲ್ಲದರ ಪ್ರವಚನಗಳು ಅಂತ ಹೇಳಿದರೆ ನಿಜವಾಗಲೂ ನಮಗೆ ಶಾಶ್ವತವಾದ ವಿದ್ಯೆ ಕೊಡತಕ್ಕಂತ ಒಂದು ವ್ಯವಸ್ಥೆಯಲ್ಲಿದೆ. ಅದನ್ನ ಮಾಡಿಸೋ ವ್ಯವಸ್ಥೆ ಮಠಮಾನ್ಯಗಳು ಮಾಡಬೇಕಾದ ಕೆಲಸಗಳವೆಲ್ಲ ಕೂಡ, ಆದರೆ ಇವತ್ತು ಅಂತ ವ್ಯವಸ್ಥೆ ಅಲ್ಲಿ ಕಳೆದು ಹೋಗಿದೆ ಸಾಕಷ್ಟು. ಆದರೆ ವಿಶೇಷವಾಗಿ ಶ್ರೀ ಗುರುರಾಜ್ ದೇಶಮುಖ್ ಅವರು ಇಡೀ ತಮ್ಮ ಕುಟುಂಬ ವರ್ಗದ ಸಮೇತವಾಗಿ ಮಹಾಭಾರತವನ್ನ ನಡೆಸತಕ್ಕಂಥ ದಿಷ್ಟ ತೊಟ್ಟಿದ್ದಾರೆ. ಅವರ ಸೇವೆ ದೇವರಿಗೆ ಮುಟ್ಟಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಅದಂತೂ ವಿಜಯ ಭಾರತ ಅವರು ಬರೀ ಪ್ರವಚನ ವ್ಯವಸ್ಥೆ ಅಷ್ಟೇ ಅಲ್ಲ, ನಮ್ಮ ಸಂಸ್ಥೆಗೆ ಏನು ಪೆನ್ಷನ್ ಸ್ಕೀಮ್ ಅಂತ ಕೊಡ್ತಾ ಇದ್ದೇವೆ, ತಿಂಗಳಿಗೆ 500 ರೂಪಾಯಿ ಆದ ವಿದ್ವಾಂಸರಿಗೆ, ಇಬ್ಬರು ವಿದ್ವಾಂಸರ ಜವಾಬ್ದಾರಿ ತಗೊಂಡಿದ್ದಾರೆ. ಪ್ರತಿ ತಿಂಗಳು ಕೂಡ ಇಬ್ಬರಿಗೆ ಪೆನ್ಷನ್ ವ್ಯವಸ್ಥೆ ಮಾಡ್ತಕ್ಕಂತ ತಗೊಂಡಿದ್ದ, ಪ್ರಕಾಶನ ಕಾರ್ಯದಲ್ಲೂ ಭಾಗವಹಿಸಿದ್ದ, ಅದು ಅನೇಕ ರೀತಿಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವರನ್ನ ಎಷ್ಟು ಅಭಿನಂದನೆ ಮಾಡಿದ್ರು ಸಾಲದು. ಅದೊಂದು ವಿಶೇಷವಾದ ಯೋಗ, ದೇವರ ಕೊಟ್ಟ ಅನುಗ್ರಹ. ಅನಂತರ ವಿಜಯ ಭಾರತಿ ಶಾಲೆಯಂತೂ ಭಾರತಿ ಅಂದ್ರೆ ದ್ರೌಪದಿ, ದ್ರೌಪದಿಯ ಕಥೆ. ಆದ್ದರಿಂದ ಈ ಸಭಾಪರ್ವದ ದ್ರೌಪದಿಯ ಹಿರಿಮೆಯನ್ನೇ ಸಾರಿಸ್ತಕ್ಕಂತಹ ಒಂದು ವಿಶೇಷವಾದ ಪ್ರವಚನಕ್ಕೆ ಅದು ಸ್ಥಳ ಕೊಡ್ತಾ ಇದೆ ಅಂತ ಹೇಳಿದರೆ ನಿಜವಾದ ಅರ್ಥದಲ್ಲಿ ಪರಮಪೂಜ್ಯ ಶ್ರೀ ಪೇಜಾವರ ಶ್ರೀಪಾದರ ನೇತೃತ್ವದ ಈ ಶಾಲೆ ಏನು ಕೆಲಸ ಮಾಡಬೇಕಾಗದು, ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಆ ಸ್ಕೂಲ್ ಆಗುತ್ತೆ, ಸಾಯಂಕಾಲ ಈ ಸ್ಕೂಲ್ ಆಗುತ್ತೆ, ಎರಡೆರಡು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದಂತಾಗಿದೆ. ಅವರ ಆಡಳಿತ ವರ್ಗಕ್ಕೆಲ್ಲ ನನ್ನ ವೈಯಕ್ತಿಕ ಪ್ರತಿನಿಧಿಗಳು ನಿಮ್ಮೆಲ್ಲ ತರವಾದ ಧನ್ಯವಾದಗಳು. ಇನ್ನು ನಿಮಗಂತೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಯಾಕೆಂದ್ರೆ ಒಂದ್ ಕಡೆಗೆ ಈಗ ಚಳಿ ಆಗ ಬಳೆ, ಟೈಮಿಂಗ್ಸ್ ದಿವಸ ಹೆಚ್ಚು ಕಡಿಮೆ ಆಗ್ತಾನೆ ಇದೆ. ಸಕಾಲಕ್ಕೆ ಶುರುವಾಗಿದ್ದು ಈ ವಾರದಂತೂ ಭಾರಿ ಹೆಚ್ಚು ಕಡಿಮೆ ಆಯಿತು, ಅನಿವಾರ್ಯ ಕಾರಣಗಳಿಂದ ತಡ ಆಯಿತು. ಆದರೂ ನೀವೆಲ್ಲ ಕೂಡ ಒಂದೇ ರೀತಿಯಾದ ಅಭಿಮಾನದಿಂದ ಮಹಾಭಾರತ ಮೇಲೆ ಗೌರವದಿಂದ ತುಂಬಾ ಶ್ರದ್ಧೆಯಿಂದ ಪಾಲ್ಗೊಂಡಿದ್ದೀರಿ, ನಿಮಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ನನ್ನ ಹಾಗೂ ನಮ್ಮ ಸಂಸ್ಥೆ ಶ್ರೀ ವ್ಯಾಸಮುದ್ರ ಸಂಶೋಧನಾ ಪ್ರತಿಷ್ಠಾನದ ಪರವಾಗಿ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದು ಎರಡನೇ ಭಾಗ. ಅನಂತರ ಅನೇಕರು ಪ್ರವಚನ ಬಾರಿಯ ಪ್ರವಚನದಲ್ಲಿ ನಮ್ಮ ಸಂಶೋಧನಾ ಸಂಸ್ಥೆಗೆ ಅನೇಕ ವಿಧವಾದ ರೀತಿಯಲ್ಲಿ ದಾನಿಗಳಾಗಿದ್ದಾರೆ. ನಿನ್ನೆ ಇವತ್ತು ಕೂಡ ನಿನ್ನೆ ಅನಂತರದಲ್ಲಿ ಶ್ರೀ ನರಸಿಂಹಮೂರ್ತಿ ಎಂಬುವರೊಬ್ಬರು ಮತ್ತು ಶ್ರೀನಿವಾಸಾಚಾರ್ಯಂತಕ್ಕಂಥ ಒಬ್ಬರು, ಇಬ್ಬರು ಕೂಡ 1,000 ರೂಪಾಯಿಗಳನ್ನು ಕೊಟ್ಟು ವಿದ್ವಾಂಸರ ಪೆನ್ಷನ್ ನಿಧಿ ಮೊದಲಾದವುಗಳಿಗೆ ಉಪಯೋಗಿಸಿ ಅಂತ ಕೊಟ್ಟಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಇದೆ. ಅದೇ ರೀತಿಯಾಗಿ ಮುಂದೆ ನಮ್ಮ ಅನೇಕರು ನಮ್ಮ ಪ್ರಕಾಶನದಲ್ಲಿ ನಿಮಗೆ ಆಶ್ಚರ್ಯ ಅಂದ್ರೆ ಎಷ್ಟು ಗ್ರಂಥಗಳು ನಮ್ಮಲ್ಲಿವೆ ಅಂತ ಕೇಳಿದರೆ ಎಲ್ಲೆಲ್ಲೂ ಪಬ್ಲಿಷ್ ಆಗಿಲ್ಲ, ತಾಡವಾಡಿಯಲ್ಲೂ ಎಲ್ಲೆಲ್ಲೂ ಪ್ರಕಟವೇ ಆಗಿಲ್ಲ, ಅದಿರೋದೇ ತುಂಬಾ ಜನ ಗೊತ್ತಿಲ್ಲ. ಅದು 1,000+ ಗ್ರಂಥಗಳನ್ನ ನಮ್ಮ ಗ್ರಂಥ ಸಂಗ್ರಹದಲ್ಲಿ ಇಟ್ಟಿದ್ದು, ಜಯತೀರ್ಥ ಸಂಸ್ಕೃತ ಹಸ್ತಲಿಖಿತ ಗ್ರಂಥಾಲಯ ಅಂತ ಹೇಳಿ. ನಾನು ಬಿ ಎ ಎಂ ಎ ಓದ್ತಿದ್ದ ಕಾಲದಿಂದ ಇಡೀ ಭರತಖಂಡ ಸಂಚಾರ ಮಾಡಿಬಿಟ್ಟು ಹಳೇ ಬೂಳೆ ಗೊತ್ತಿರ್ತಾ ಇದ್ರೆ ಎಲ್ಲೋ ನದಿಯಲ್ಲಿ ಹಾಕ್ಬೇಕು ಅಂತ ಕೆಲವರು, ಸುಡಬೇಕು ಅಂತ ಕೆಲವರು, ಬಿಸಾಕ್ಬೇಕು ಅಂತ ಕೆಲವರು, ಹಾಗೆ ಇಟ್ಕೊಂಡಿದ್ದೇನೆ. ಅದೆಲ್ಲ ಹುಡುಕಿ ಹುಡುಕಿ ತಂದಿದ್ದರ ಫಲವಾಗಿ ಇವತ್ತು ಅಮೂಲ್ಯವಾದ ಗ್ರಂಥಗಳು. ರಾಘವೇಂದ್ರ ಸ್ವಾಮಿಗಳು ಬರೆದ ಅಮ್ಮಣಿ ಸೂಕ್ತಕ್ಕೆ ವ್ಯಾಖ್ಯಾನ ಇದೆ, ಅದು ಎಲ್ಲೆಲ್ಲೂ ಇಲ್ಲ, ತನ್ನಲ್ಲಿ ಮಾತ್ರ ಸಂಗ್ರಹದಲ್ಲಿರೋದು, ಬೇರೆ ಎಲ್ಲೂ ಸಿಗೋದಿಲ್ಲ. ರಾಯರ್ ಹೇಗೆ ಬರೆದಿರ್ತಾರೆ ಯೋಚನೆ ಮಾಡಿ ನೋಡೋಣ. ಅಂತವರ ಗ್ರಂಥ ಇವತ್ತು ಮಠಗಳಲ್ಲೂ ಸಿಗೋದಿಲ್ಲ, ಅದು ಸಂಗ್ರಹದಲ್ಲಿ ಉಂಟು. ಹಿರಣ್ಯಗರ್ಭ ಸೂಕ್ತ ವ್ಯಾಖ್ಯಾನ ಸಂಗ್ರಹದಲ್ಲಿ ಉಂಟು. ಅದೇ ರೀತಿಯಲ್ಲಿ ರಾಯರ್ ಬರೆದ ಕೃತಿಗಳು, ಅದೇ ವ್ಯಾಸರಾಜರ ಕೃತಿಗಳು, ದೊಡ್ಡ ದೊಡ್ಡ ಜ್ಞಾನಿಗಳ ಕೃತಿಗಳೆಲ್ಲ ಅವರ ಹಸ್ತಾಕ್ಷರ ಉಂಟು. ಕೆಲವರದಂತೂ ಅವರೇ ಬರೆದ ಹಸ್ತಾಕ್ಷರ ಉಂಟು. ಅಂತ ಅಮೂಲ್ಯವಾದಂತಹ ನಿಧಿ ಅದರಲ್ಲಿದೆ. ಅದರ ಪ್ರಕಾಶನ ವ್ಯವಸ್ಥೆ ಇತ್ಯಾದಿಗೋಸ್ಕರ ಸಂಶೋಧನಾ ಪ್ರತಿಷ್ಠಾನ ಹುಟ್ಟಿರೋದು. ಅದರ ಕಾರ್ಯ ವಿಶೇಷವಾಗಿ ನಡೀಲಿ ಅಂತ ಹೇಳುತ್ತಾ ಮುಂದೆ ನಮ್ಮ ಮನೆಯಲ್ಲೇನೆ ವ್ಯಾಸಮದ ಸೇವಾ ಆಶ್ರಯದೊಳಗೆ ಪುರಂದರದಾಸ ಆರಾಧನೆಯ ದಿವಸ ಪ್ರವಚನ ಇರುತ್ತೆ. 21ನೇ ತಾರೀಕು ಸಾಯಂಕಾಲ ಪ್ರವಚನ ಇರುತ್ತೆ 6:30 ಗಂಟೆಗೆ, ಮತ್ತು 30ನೇ ತಾರೀಕು ಶ್ರೀ ಮಧ್ವನವಮಿ. ಆದ್ದರಿಂದ ಯಾರ ನಿರ್ಣಯವನ್ನ ಕೇಳ್ತಾ ಇದ್ದೇವೆ ಅದನ್ನ ಬರದ ಆಚಾರ್ಯರು ಶ್ರೀ ಮಧ್ವಾಚಾರ್ಯ ಅವರ ಒಂದು ವಿಷಯ, ಬದರಿಕಾಶ್ರಮಕ್ಕೆ ತೆರಳಿದ ದಿವಸ 31ನೇ ತಾರೀಕು ಈ ಜನವರಿ. ಅವತ್ತಿನ ದಿವಸ ನಮ್ಮ ಪ್ರತಿಷ್ಠಾನದಲ್ಲೇನೆ ಆಚಾರ್ಯರ ಬಗ್ಗೆ ಪ್ರವಚನ ಇರುತ್ತೆ. ಇದೆಲ್ಲವನ್ನು ಅದಕ್ಕೆಲ್ಲ ನೀವು ಎಂದಿನಂತೆ ಬರಬೇಕು ಅಂತ ಹೇಳಿ ಆಹ್ವಾನ ಕೊಡ್ತಾ ಈ ಪ್ರವಚನ ಮಾಲಿಕೆಯನ್ನ ಭಗವಂತನಾದ ಶ್ರೀಕೃಷ್ಣನಿಗೆ ಕೃಷ್ಣಾರ್ಪಣ ವಸ್ತು ಸಮರ್ಪಣೆ ಮಾಡ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.